ಯವಾಗಲಿದೆ ಸ್ವರ್ಣಿಮ ಯುಗವು ಭೈರಿ ಧರ್ಮದ ಭಾರತ ಧರೆಯು ಕಾಲದಿ ಹಕ್ಕಿಗಳಿನಿದನಿ ಸುಮಧುರ ಗಾನದಿ ಸುಪ್ರಭಾತವು
ಸ್ವರ್ಣಲತೆಗಳ ಪುಷ್ಪ ಕಂಗೊಳಿಸಲಿದೆ ಆದರೆಯಲ್ಲವು
ಉದಯವಾಗಲಿದೆ ಸ್ವರ್ಣಿಮ ಯುಗವು ರಂಜಿತ ಸತೋ ಪ್ರಧಾನ ನಯನ ಮನೋಹರ ಪ್ರಕೃತಿಯು
ಬರಲಿದೆ ಬರಲಿದೆ ಸುಂದರ ಲೋಕ
ನಿತ್ಯ ವಸಂತದ ಋತು ವೈಭವದಿ ನಿತ್ಯೋಲ್ಲಾಸದ ಸುಖ ಜೀವನವು
ಚಿತ್ರಕಲೆಗಳ ಗಾನ ನೃತ್ಯಗಳ ನಿತ್ಯ ಸಂಭ್ರಮದ ಉತ್ಸವವು
ಉದಯವಾಗಲಿದೆ ಸ್ವರ್ಣಿಮ ಯುಗವು ಕಾರಿಗಳು ಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು
ಬರಲಿದೆ ಬರಲಿದೆ ಸುಂದರ ಲೋಕ
ಸುಂದರ ಖಗಮಿಗ ಸಂಕುಲವೆಲ್ಲ ಬೆರೆಯುತ್ತಲಿಹುದು ಮಿತ್ರ ಭಾವದಿ
ಪುಷ್ಪ ಕವಿಮಾನ ಹಾರುವುದು ದೇವ ಮಾನವರ ಸಂಕಲ್ಪದಲ್ಲಿ
ಉದಯವಾಗಲಿದೆ ಸ್ವರ್ಣಿಮ ಯುಗವು ರತ್ನ ಖಚಿತ ಸಿಂಹಾಸನದಿ ಮಹಾರಾಜ ರಾಣಿರ ರಾಜಿಸುತಿಹರು
ಬರಲಿದೆ ಬರಲಿದೆ ಸುಂದರ ಲೋಕ ಸುಖ ಶಾಂತಿಯ ಸಮೃದ್ಧಿಯ ನಾಕ
ಉದಯವಾಗಲಿದೆ ಸ್ವರ್ಣಿಮ ಯುಗವು ದೈವಿ ಧರ್ಮದ ಭಾರತ ದರೆಯು
ಓಂ ಶಾಂತಿ ಓಂ ಶಾಂತಿ. ಊಟ ಆಯ್ತಾ? ಊಟ ನಿದ್ರೆ ಎಲ್ಲ ಮುಗಿದಿದೆ. ಈ ಮೂರು ದಿನದಲ್ಲಿ ಹೇಳಿರುವಂತಹ ವಿಚಾರದಲ್ಲಿ ಅಥವಾ ಅದನ್ನು ಬಿಟ್ಟು ಈಶ್ವರೀಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಏನಾದರೂ ಇದೆಯಾ? ಎಲ್ಲ ಸಂಪೂರ್ಣ ಆಗಿಬಿಟ್ಟಿದ್ದೀರಾ? ಸರಿ ನೋಡಿ, ನಮ್ಮ ಆತ್ಮದಲ್ಲಿರುವಂಥ ಮನಸ್ಸಿದೆಯಲ್ಲ, ಅದು ಅದಕ್ಕೆ ನೀವು ಯಾವ ಕೆಲಸವನ್ನು ಕೊಡ್ತೀರಾ ಅದು ಬ್ಯುಸಿ ಆಗಿರುತ್ತೆ. ಯಾವಾಗ ಅದಕ್ಕೆ ಕೆಲಸವನ್ನು ಕೊಡಲು ಅದೇನಾಗತ್ತೆ, ನಿಧಾನಕ್ಕೆ ನಿದ್ರೆ ಕಡೆಗೆ ಜಾರಿಬಿಡುತ್ತೆ. ನಾವು ಕಣ್ಣು ಬಿಟ್ಕೊಂಡಿದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸು ಕಣ್ಣಿನ ಕಡೆಗಿದ್ದಾಗ ನನ್ನ ಕಣ್ಣಿನ ಎದುರುಗಡೆಗೆ ಯಾವ ಒಂದು ಚಿತ್ರ ಕಾಣ್ತಾ ಇದೆ ಆ ಚಿತ್ರದ ಕಡೆಗೆ ಗಮನ ಹೋಗುತ್ತೆ. ನಾವು ಎಚ್ಚರಾವಸ್ಥೆಯಲ್ಲಿದ್ದಾಗ ಕಿವಿಯ ಕಡೆ ಗಮನ ಕೊಟ್ಟಾಗ ಮಾತ್ರ ಅಲ್ಲಿರುವಂಥ ಶಬ್ದದ ಕಡೆಗೆ ನಮಗೆ ಅರಿವಾಗತ್ತೆ. ಮೂಗಿನ ಕಡೆ ಗಮನ ಕೊಟ್ಟಾಗ ಮಾತ್ರ ವಾಸನೆಯ ಅನುಭವ ನಮಗೆ ಆಗತ್ತೆ. ಮನಸ್ಸನ್ನು ನಾವೇನ್ ಮಾಡಬೇಕಾಗತ್ತೆ, ಆ ಇಂದ್ರಿಯಗಳ ಕಡೆ ಕೊಡಬೇಕಾಗತ್ತೆ. ಇವಾಗ ಪ್ರಶ್ನೆ ಇರೋದು, ಯೋಗ ಮಾಡಬೇಕಾದ್ರೆ ಮೊದಲನೇದಾಗಿ ಹಾಡನ್ನು ಯಾಕೆ ಹಾಕ್ತಾರೆ ಅಂತಂದ್ರೆ, ಬೇರೆ ಶಬ್ದದಿಂದ ನಿಮ್ಮ ಮೈಂಡ್ ಮನಸ್ಸು ಡೈವರ್ಷನ್ ಆಗಬಾರದು ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಹಾಡನ್ನು ಹಾಕ್ತಾರೆ. ಅಗರಬತ್ತಿಯನ್ನು ಹಚ್ಚುವಂತ ಉದ್ದೇಶ ಏನು ಅಂತಂದ್ರೆ, ಆ ಸುವಾಸನೆಯಿಂದ ಬೇರೆ ಯಾವುದೇ ವಾಸನೆಯಿಂದ ನಿಮ್ಮ ಯೋಗಕ್ಕೆ ಏನಾಗಬಾರ್ದು, ಡಿಸ್ಟರ್ಬೆನ್ಸ್ ಆಗಬಾರ್ದು. ಹಾಗೆ ಒಂದು ಸ್ಥೂಲವಾದಂತಹ ಕಣ್ಣು, ಕಣ್ಣಿನ ಎದುರುಗಡೆ ಬಾಬಾ ಅವ್ರ ಚಿತ್ರ ಇದ್ದಾಗ, ಫೋಟೋ ಇದ್ದಾಗ, ಆ ಒಂದು ಭಾವನೆ, ಆ ಒಂದು ಚಿತ್ರ ಮನಸ್ಸಿನಲ್ಲಿ ಏನಿರುತ್ತೆ, ಪ್ರಿಂಟ್ ಆಗತ್ತೆ, ಅದ್ರ ಕಡೆ ಗಮನ ಇರುತ್ತೆ. ಇವಾಗ ನೀವು ಸ್ವಾಮಿ ವಿವೇಕಾನಂದರ ಫೋಟೋ ಇದ್ದಾಗ ಏನಾಗತ್ತೆ, ಗಾಂಧೀಜಿ ನೆನಪು ಬರುತ್ತಾ, ಯಾರ್ದು ಬರುತ್ತೆ, ಸ್ವಾಮಿ ವಿವೇಕಾನಂದರ ಕರ್ತವ್ಯ, ಅವರ ಚಿಕಾಗೋ ಭಾಷಣ ಏನಿದೆ, ಏನು ಗೊತ್ತಿದೋ ಅದರ ಬಗ್ಗೆ ಚಿಂತನೆ ನಡೆಯುತ್ತೆ. ನಿಮ್ಮ ಕಣ್ಣೆದುರುಗಡೆ ಮಾವಿನ ಹಣ್ಣು ಇದೆ ಅಂತಂದ್ರೆ ಮಾವಿನ ರುಚಿಯನ್ನು ಅನುಭವ ಆಗತ್ತೆ, ಹೊರತು ಆಪಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಓಕೆ, ಕಣ್ಣು ಬಿಟ್ಕೊಂಡು ನೆನಪು ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವು ಯಾವಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಣ್ಣು ಮುಚ್ಚಿದಾಗ ನಿಮ್ಮ ಅರಿವಿಲ್ದೇನೆ ಎಲ್ಲಾ ಕರ್ಮೇಂದ್ರಿಯಗಳು ಏನಾಗ್ಬಿಡ್ತವೆ, ಸುಪ್ತವಾಗ್ಬಿಡ್ತವೆ. ಅವಾಗ ನಿಮ್ಮ ಮನಸ್ಸು ನಿಧಾನಕ್ಕೆ ಏನಾಗತ್ತೆ, ಕನಸಿನ ಕಡೆ ಹೋಗ್ಬೋದು, ನಿದ್ದೆಗೆ ಜಾರಿ ಬಿಡ್ಬೋದು. ಕಣ್ಣು ಬಿಟ್ಕೊಂಡಿದ್ದೇನೆ ಈ ಮನಸ್ಸು ಇಲ್ಲಿರೋದಿಲ್ಲ, ಲೌಕಿಕ ಮನೆಯೆಲ್ಲ ಸುತ್ತಾ ಇರ್ತದೆ ಕಣ್ಣು ಬಿಟ್ಕೊಂಡಿದ್ದಾಗ್ಲೇನೆ. ಇನ್ನು ನೀವು ಕಣ್ಣು ಮುಚ್ಕೊಂಡ್ಬಿಟ್ರೆ ಫ್ರೀ ಬರ್ಟ್. ಕೆಲವೊಬ್ರು ಹೇಳ್ತಾರೆ ಕಣ್ಣು ಮುಚ್ಕೊಂಡು ಯೋಗ ಮಾಡಿದ್ರೆ ನಮ್ಗೆ ಅನುಭವ ಚೆನ್ನಾಗಾಗತ್ತೆ. ರೀಸೆಂಟ್ ಆಗಿ ಒಂದು ಮೊದಲಲ್ಲೂ ಕೂಡ ಬಾಬಾ ಹೇಳಿದ್ದಾರೆ, ಲೌಕಿಕ ಶಿಕ್ಷಣದಲ್ಲೂ ಕೂಡ ಯಾರು ಕಣ್ಣು ಮುಚ್ಕೊಂಡು ವಿದ್ಯೆಯನ್ನ ಪಡೆಯೋದಿಲ್ಲ, ಅದಕ್ಕಾಗಿ ಕಣ್ಣು ಬಿಟ್ಟು ಮಾಡಬೇಕು. ಇನ್ನು ನೀವು ಆ ಲೆವೆಲ್ ಅನ್ನು ದಾಟಿಬಿಟ್ಟಿದ್ದೀರಾ, ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿ ಇದೆ, ನಿಮ್ಮ ಮನಸ್ಸು ಸಂಪೂರ್ಣ ನಿಮ್ಮ ಮಾತು ಕೇಳುತ್ತೆ ಅಂತಂದಾಗ ಕಣ್ಣು ಮುಚ್ಚಿ ಯೋಗ ಮಾಡಬಹುದು. ಆದರೆ ಕಂಡೀಷನ್ ಏನು, ಕಂಡೀಷನ್ ಏನು, ನೀವು ಕಣ್ಣು ಬಿಟ್ಕೊಂಡು ಮಾಡ್ತಿರೋ ಕಣ್ಣು ಮುಚ್ಕೊಂಡು ಮಾಡ್ತಿರೋ ಪ್ರಶ್ನೆ ಅಲ್ಲ. ಕಂಡೀಷನ್ ಏನು, ನೀವು ಯೋಗ ಮಾಡಬೇಕಾದ್ರೆ ಪರಮಾತ್ಮನ ಮಿಲನದ ಅನುಭವ ಆಗ್ತಾ ಇರಬೇಕು, ಇದು ಕಂಡೀಷನ್. ಮನಸ್ಸನ್ನ ಭಗವಂತನಲ್ಲಿ ಇಡಬೇಕು. ನೀವು ಕಣ್ಣು ಬಿಟ್ಕೊಂಡು ಎದುರುಗಡೆ ಫೋಟೋ ನೋಡ್ತಾ ಇದ್ರೆ ಏನಾಗಲ್ಲ, ಕನೆಕ್ಷನ್ ಸರಿಯಾಗಿ ಆಗಲ್ಲ. ನಿಮ್ಮ ಮೈಂಡ್ ಡೈವರ್ಷನ್ ಆಗಬಾರ್ದು ಅಂತ ಬಿಟ್ಟು ಏನ್ ಮಾಡ್ತಾರೆ, ಕಣ್ಣು ಬಿಟ್ಕೊಂಡು ಇಡಬೇಕು ಅಂತ ಹೇಳ್ತಾರೆ, ಚಂಚಲ ಆಗಬಾರ್ದು. ಅದಕ್ಕೆ ಬಾಬರ್ ಮನೇಲಿ ಬಂದಾಗ ಯೋಗ ಚೆನ್ನಾಗಾಗತ್ತೆ, ಕಾರಣ ವಾಯುಮಂಡಲ. ಏನು ವಾಯುಮಂಡಲ? ಹಾಗಿದೆ ವಾಯುಮಂಡಲ ಅಂದ್ರೆ ಏನು, ವಾಯು ಅಂದ್ರೇನು, ಮಂಡಲ ಅಂತಂದ್ರೇನು, ಓರ ಓರ ಅಂದ್ರೆ ಅದು ಆಗಲಿಕ್ಕೆ ವಾಯು ಹೇಳೋದು ಮಾಧ್ಯಮ. ಉದಾಹರಣೆಗೆ ಇಲ್ಲಿ ಮೈಕ್ ಇಲ್ಲ ಅಂತ ತಿಳ್ಕೊಳ್ಳಿ, ಯಾರು ಮಾತಾಡ್ತಾ ಇಲ್ಲ, ಅವ ನಿಮ್ಗೆ ಯಾವ ಶಬ್ದ ಕೇಳುತ್ತೆ? ವೆಹಿಕಲ್ಗಳ ಶಬ್ದ, ಅದು ಓವರ್ಟೇಕ್ ಮಾಡಿರುತ್ತೆ. ಓಕೆ, ನಿಮ್ಮ ಮನೆ ಸುತ್ತಲೂ ಕೂಡ ಚರಂಡಿ ಇದೆ, ವಾಸನೆ ಬರ್ತಾ ಇರುತ್ತೆ. ಕಾರಣ? ಕಾರಣ ವಾಯು. ಏನು ನಿಮ್ಮ ಸುತ್ತಮುತ್ತಲು ವಾಯು ಇದೆ, ಆ ವಾಯುವಿನಲ್ಲಿ ವಾಸನೆ ಹೇಳೋದೇನಾಗಿದೆ? ಓವರ್ಟೇಕ್ ಆಗಿದೆ. ಅದನ್ನು ತೆಗಿಬೇಕು ಅಂತಂದಾಗ ನಾವೇನ್ ಮಾಡ್ತೀವಿ? ಅಗರಬತ್ತಿಯನ್ನು ಹಚ್ತೀವಿ ಇಲ್ಲಿ ಅಲ್ವಾ. ಅಗರಬತ್ತಿಯನ್ನು ಹಚ್ಚಿದಾಗ ಏನಾಗತ್ತೆ? ಆ ಒಂದು ಚರಂಡಿಯ ವಾಸನೆಗಿಂತ ನಿಮ್ಮ ಅಗರಬತ್ತಿಯ ಸುವಾಸನೆ ಏನಾಗತ್ತೆ? ಓವರ್ಟೇಕ್. ಅವಾಗ ಅದೇ ವಾಯುವಿನಲ್ಲಿ ಏನಾಗತ್ತೆ? ಏನಾಗತ್ತೆ? ವಾಯುಮಂಡಲ ನಿರ್ಮಾಣ ಆಗತ್ತೆ, ಸುವಾಸನೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಯಾಕೆ? ಶಾಂತಿಯ ಅನುಭವ ಮಾಡೋದಕ್ಕೆ. ಓಕೆ, ಹೀಗೆ ತಿಳ್ಕೊಳ್ಳಿ. ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಬಂದಿದೆ ಮೇಲ್ಗಡೆ, ಪಕ್ಕದಲ್ಲಿ ಎರಡು ವ್ಯಕ್ತಿಗಳು ಜೋರ ಜಗಳ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಿದ್ದಾರೆ. ಅವರು ಕ್ರೋಧದಲ್ಲಿದ್ದಾರೆ. ಅವರು ಕ್ರೋಧ ಮಾಡ್ತಾ ಇರೋದಿಲ್ಲಿ ಪಕ್ಕದ ಬಿಲ್ಡಿಂಗ್ ಅಲ್ಲಿ. ಶಬ್ದ ಎಲ್ಲಿ ಕೇಳ್ತಾ ಇದೆ? ನಿಮ್ಗೆ ಕೇಳ್ತಾ ಇದೆ. ಸರಿ, ಆ ಶಬ್ದ ನಿಮ್ಗೆ ಕೇಳಿದಾಗ ನಿಮಗೆ ಶಾಂತಿ ಅನುಭವ ಆಗತ್ತೆ ಅಲ್ವಾ? ಮತ್ತೇನಾಗತ್ತೆ? ಏನಾಗತ್ತೆ? ಭಯ ಆಗತ್ತೆ. ಏನಾಗತ್ತೆ? ಭಯ. ಯಾಕೆ? ಯಾಕೆ? ಅವರ ಒಂದು ಶಬ್ದ, ಅವರು ಅಲ್ಲಿದ್ರು ಕೂಡ ಅಲ್ಲಿಂದ ಏನ್ ಬಂತು? ಇಲ್ಲಿಗೆ ವಾಯುವಿನ ಮುಖಾಂತರ ಇಲ್ಲಿ ಬಂತು. ಅದನ್ನು ನೀವು ಸ್ವೀಕಾರ ಮಾಡಿದಾಗ ಕ್ರೋಧದ ಫಲ ಭಯ. ಆಗ ಆ ವ್ಯಕ್ತಿ ಏನು ಕ್ರೋಧ ಮಾಡಿದರೆ ಅದರ ಭಯ ನಿಮ್ಮಲ್ಲಿ ನಿರ್ಮಾಣ ಆದಾಗ ಏನಾಯ್ತು? ನಿಮ್ದು ಮತ್ತು ಅವ್ರದ್ದು ಕರ್ಮದ ಲೆಕ್ಕಾಚಾರ ಆಯ್ತು. ಆಯ್ತು ಆಗಿಲ್ವೋ? ಯಾಕಂದ್ರೆ ನಿಮ್ಗೆ ಭಯ ಆಗ್ಲಿಕ್ಕೆ ಕಾರಣ ಯಾರು? ಆ ವ್ಯಕ್ತಿ, ವಾಯುಮಂಡಲ. ನೀವು ಹಲಸಿನಣ್ಣನ್ನು ಮುಚ್ಚಬಹುದು, ಆದರೆ ಕಾರಣ ವಾಯುಮಂಡಲ. ಈಗ ಮುಖ್ಯ ವಿಚಾರಕ್ಕೆ ಬರೋಣ. ನಿಮ್ಮ ಮನೇಲಿ ಒಂದು ಟಿವಿ ಇದೆ, ಎಷ್ಟು ಚಾನೆಲ್ ಬರುತ್ತೆ? 200 ಚಾನೆಲ್ ಬರುತ್ತೆ. 200 ಚಾನೆಲ್ ಬರುತ್ತೆ ಅಂತಂದ್ರೆ ಆ ಚಾನೆಲ್ಗೆ ಬೇಕಾಗಿರುವಂತ ಅಲೆಗಳು, ವೇವ್ಸ್ ನಿಮ್ಮ ಮನೇಲಿ ಇದೆಯಲ್ವಾ? ಇದೇ ಇಲ್ಲ? ಇದೆ. ಯಾವಾಗ ಯಾವ ಚಾನೆಲ್ ಅನ್ನು ನೀವು ಆನ್ ಮಾಡ್ತಿರೋ ನಿಮ್ಮಲ್ಲಿರುವಂತ ರಿಸೀವರ್ ಏನ್ ಮಾಡುತ್ತೆ? ಅದನ್ನು ಹೇಳ್ಕೊಳ್ಳುತ್ತೆ. ಅವಾಗ ಆ ಪ್ರೋಗ್ರಾಮ್ ಅನ್ನು ಏನ್ ಮಾಡುತ್ತೆ? ರಿಲೇ ಮಾಡುತ್ತೆ. ಆಧಾರ ವಾಯು. ವಾಸನೆಗೂ ಆಧಾರ ವಾಯು, ಶಬ್ದಕ್ಕೂ ಆಧಾರ ವಾಯು, ಸಂಕಲ್ಪಕ್ಕೂ ಆಧಾರ ವಾಯು, ಭಗವಂತನ ಪ್ರೀತಿಗೂ ಆಧಾರ ವಾಯು. ಮೂರು ಲೋಕದಲ್ಲಿ ಭಗವಂತನ ಕಿರಣಗಳು ಎಲ್ಲ ಕಡೆಗೂ ಕೂಡ ಹರಡಿದಾವೆ, ನೋ ಡೌಟ್. ನಿಮ್ಮ ಮನಸ್ಸಿನ ಫ್ರೀಕ್ವೆನ್ಸಿಯನ್ನು ಅದಕ್ಕೆ ಸೆಟ್ ಮಾಡಿದಾಗ ಮಾತ್ರ ಏನ್ ಮಾಡಬಹುದು? ಆ ವಾಯುವಿನಲ್ಲಿರುವಂತಹ ಭಗವಂತನ ಶಕ್ತಿಗಳನ್ನು ನೀವು ಹೇಳ್ಕೊಂಡ್ಬಿಟ್ಟು ಏನ್ ಮಾಡಬಹುದು? ಅನುಭವವನ್ನ ಮಾಡಬಹುದು. ಹಾಗೆ ಆ ವಾಯುಮಂಡಲ ಎಲ್ಲಿಂದ ನಿರ್ಮಾಣ ಆಗತ್ತೆ, ಅದಕ್ಕೆ ಆಧಾರ ಏನು ಹೇಳುದು ಪ್ರಶ್ನೆ ಬರುತ್ತೆ. ಭಗವಂತ ಹೇಳ್ತಾನೆ, ನೀವು ಮಾಡಿರುವಂತಹ ಸಂಕಲ್ಪದಿಂದನೂ ಕೂಡ ವಾಯುಮಂಡಲ ನಿರ್ಮಾಣ ಆಗತ್ತೆ. ಅದಕ್ಕೆ ನೋಡಿ, ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಯೋಗ ಮಾಡಿದ್ರೆ ಯೋಗ ಚೆನ್ನಾಗಿರುತ್ತೆ, ಮಧ್ಯಾಹ್ನದ ಸಮಯದಲ್ಲಿ ಮಾಡಿದ ಯೋಗ ಏನಾಗೋದಿಲ್ಲ, ಚೆನ್ನಾಗಿರೋದಿಲ್ಲ. ಕಾರಣ ಏನು? ಯಾವ ಡಿಸ್ಟರ್ಬೆನ್ಸ್? ಮಧ್ಯಾಹ್ನದ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿರ್ತಾರೆ. ಅವರಿಂದ ಹೊರಡುವಂತಹ ಸಂಕಲ್ಪಗಳು ವಾಯುವಿನ ಮೇಲೆ ಪ್ರಭಾವ ಬೀಳ್ತವೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಏನಾಗಿರ್ತಾವೋ, ಭಕ್ತಿ ಪ್ರಧಾನತೆಯಲ್ಲಿ, ಪೂಜೆಯಲ್ಲಿ, ಆಧ್ಯಾತ್ಮಿಕದಲ್ಲಿ ತೊಡ್ಕೊಂಡಿರ್ತವೆ. ಸಾಯಂಕಾಲ ಮನೆಗೆ ಬಂದಾಗ ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡ್ಕೊಂಡಿರ್ತವೆ. ಅವಾಗ ವಾಯುಮಂಡಲದಲ್ಲಿ ಪ್ರೆಷರ್ ಕಡಿಮೆ ಇರ್ತದೆ, ಅವಾಗ ಲೈನ್ ಏನಾಗಿರ್ತದೆ? ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಇಲ್ಲಿ ವಾಯುಮಂಡಲ ಯಾಕೆ ಚೆನ್ನಾಗಿರುತ್ತೆ ಅಂತಂದ್ರೆ, ಇಲ್ಲಿ ನಾವು ನರೇಂದ್ರ ಮೋದಿ ಬಗ್ಗೆ ಮಾತಾಡೋದಿಲ್ಲ, ಬರಾಕ್ ಒಬಾಮಾ ಬಗ್ಗೆ ಮಾತಾಡೋದಿಲ್ಲ, ಅಲ್ವಾ? ನಮ್ಮ ಮನೋಸ್ಥಿತಿ ಹೇಗಿದೆ, ಹೇಗಿದೆ ನಮ್ಮ ಮನೋಸ್ಥಿತಿ? ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ನೀವು ಮೂರು ಮನೆಯವರು ಆ ಕಡೆ ಮನೆಗೆ ಹೋಗಿರ್ತೀರಾ, ಅಲ್ಲಿರುವಂತಹ ಒಂದು ಮಗು ಚಾಕ್ಲೇಟ್ ಅನ್ನು ಕೊಡುತ್ತೆ. ನೀವು ಕೇಳ್ತೀರಿ, ಯಾಕಮ್ಮ ಚಾಕ್ಲೇಟ್ ಕೊಟ್ಟಿದ್ದೀಯಾ? ನಾನು ಫಸ್ಟ್ ರ್ಯಾಂಕ್ ಬಂದೆ ಅದಕ್ಕಾಗಿ ಚಾಕ್ಲೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ. ನೀವು ಚಾಕ್ಲೇಟ್ ತಿಂದ್ರೆ ಮನೆಗೆ ಬಂದ್ರೆ ಸುಮ್ಮನೆ ಹೊಡೆದ್ಬಿಟ್ರು, ಸರಿನಾ? ಒಂದು ವಾರ ಆದ್ಮೇಲೆ ನಿಮ್ ಗಂಡ ಕೇಳ್ತಾರೆ, ಪಕ್ಕದ ಮನೆ ಹುಡುಗಿ ಫಸ್ಟ್ ರ್ಯಾಂಕ್ ಬಂದಿದೆ ಅಂತೆ. ಹೌದು ಗೊತ್ತಿದೆ, ಮೂರು ದಿನ ಹಿಂದೆ ಹೋಗಿದ್ದೆ ನಾನು, ಅವ್ರು ಚಾಕ್ಲೇಟ್ ಕೊಟ್ಟಿದ್ರು ತಿಂದಿದ್ದೆ ಅಂತ ಹೇಳ್ತೀನಿ, ಸರಿನಾ? 15 ದಿವಸದ ನಂತರ ಪಕ್ಕದ ಮನೆಗೆ ಹೋಗ್ತೀರಾ, ಒಂದು ಸುದ್ದಿ ಸಿಗತ್ತೆ ನಿಮ್ಗೆ. ಏನಂತ, ಅವರ ಪಕ್ಕದ ಮನೆ ಹುಡುಗ ಎದುರು ಮನೆ ಹುಡುಗಿ ಕರ್ಕೊಂಡು ಓಡೋದ್ರು ಅಂತ. ಆ ವಿಚಾರವನ್ನ ಗಂಡ ಮನೆಗೆ ಬಂದ ತಕ್ಷಣದಲ್ಲಿ ನಾವೇನ್ ಮಾಡ್ತೀವಿ, ರೆಕ್ಕೆ ಪುಕ್ಕ ಎಲ್ಲ ಸೇರಿಬಿಟ್ಟು ಅದನ್ನು ಹೇಳ್ತೀವಿ. ಅದನ್ನ ನೋಡಿ, ನಮ್ಮ ಮನೋಸ್ಥಿತಿ ಹೇಗಿದೆ. ಪಾಸಿಟಿವ್ ಥಾಟ್ಸ್ ಅನ್ನು ನಾವೇನ್ ಮಾಡಲ್ಲ, ಬೇರೆ ತಿಳಿಸಲ್ಲ. ನೆಗೆಟಿವ್ ಅನ್ನ ಏನ್ ಮಾಡ್ತೀವಿ, ಹೇಳ್ತೀವಿ. ಅವಾಗ ವಾಯುಮಂಡಲದಲ್ಲಿ ಏನಿರ್ತದೆ, ನೆಗೆಟಿವ್ಸ್. ಇಲ್ಲಿ ನಾವೇನ್ ಮಾಡೋದಿಲ್ಲ, ಆ ಚಿಂತನೆಯನ್ನು ನಾವು ಮಾಡೋದಿಲ್ಲ. ಅದಕ್ಕಾಗಿ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಥಾಟ್ಸ್, ಅದರ ವಾಯುಮಂಡಲದ ಪ್ರಭಾವ ನಮಗೆ ಬರುತ್ತೆ. ಒಂದು ರೂಮ್ ಒಳಗಡೆ ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ, ಅಲ್ಲಿ ಅಗರಬತ್ತಿ ಹಚ್ಚಿದ್ದಾರೆ, ಅವು ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಏನು ಅನುಭವ ಆಗತ್ತೆ, ಅಗರಬತ್ತಿ ವಾಸನೆ ಅನುಭವ ಆಗತ್ತಲ್ವಾ? ಆಗತ್ತಾಗಲ್ವೋ? ಆಗತ್ತೆ. ಹಾಗಿದ್ರೆ ನೀವೇನಾಗ್ಲಿಕ್ಕೆ ಇಷ್ಟಪಡ್ತೀರಾ? ಅಗರಬತ್ತಿ. ನೀವೇನಾಗ್ಬೇಕು, ಏನಾಗ್ಬೇಕು, ಅಗರಬತ್ತಿ ಆಗ್ಬೇಕು. ಹಾಗಿದ್ರೆ ಅಗರಬತ್ತಿ ಅಂದ್ರೆ ಏನು, ಅಗರಬತ್ತಿ ಅಂತಂದ್ರೆ ಏನು ಅಂತಂದ್ರೆ, ಒಳಗಡೆ ಕಡ್ಡಿ ಇದೆಯಲ್ಲ ಅದು ಆತ್ಮ, ಒಳಗಡೆ ಕಡ್ಡಿ ಇದೆಯಲ್ಲ ಅದು ಆತ್ಮ, ಅದು ಮೇಲುಗಡೆಗೆ ಲೇಪನ ಇದೆಯಲ್ಲ ಮಣ್ಣು ಅದು ಶರೀರ, ಅದು ಒಳಗಡೆಗೆ ಸುವಾಸನೆ ಇದೆಯಲ್ಲ ಅದು ಜ್ಞಾನ ಮತ್ತು ಸಂಸ್ಕಾರ. ಸುವಾಸನೆ ಕಂಡು ಕಾಣುತ್ತಾ, ಕಾಣುವುದಿಲ್ಲ, ಅದು ಜ್ಞಾನ ಮತ್ತು ಸಂಸ್ಕಾರ, ಸರಿನಾ? ಓಕೆ. ನೀವು ಬೆಂಕಿ ಹಚ್ಚಿದಾಗ ಏನಾಗತ್ತೆ, ಅದರ ಬತ್ತಿಗೆ ಬೆಂಕಿ ಹಚ್ಚಿದ್ರೆ ಏನಾಗತ್ತೆ, ಹೊಗೆನ ಸುವಾಸನೆನೋ ಹೊಗೆ ಬರುತ್ತೆ, ಸರಿ ಓಕೆ. ಆ ಅಗರಬತ್ತಿ ಏನು ಸುವಾಸನೆ ಇದೆ ಅದೇ ತಾನೇ ಹೊರಗಡೆ ಬರುತ್ತೆ, ಅದು ಬೇರೆ ಬರುತ್ತ? ಒಳ್ಳೆ ಸುವಾಸನೆ ಇದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದಿದ್ರೆ ಕೆಟ್ಟದ್ದು ಬರುತ್ತೆ. ಆಕಾರನೋ ನಿರಾಕಾರನೋ, ಸುವಾಸನೆ ಆಕಾರನೋ ನಿರಾಕಾರನೋ, ಸ್ಮೆಲ್ ನಿರಾಕಾರ. ಹಾಗೆ ಜ್ಞಾನ ಮತ್ತು ಸಂಸ್ಕಾರ ಏನು, ನಿರಾಕಾರ. ಎಷ್ಟು ಒಳ್ಳೆ ಕ್ವಾಲಿಟಿಯ ಸುವಾಸನೆಯುಕ್ತ ಸೆಂಟ್ ಅನ್ನು ನೀವು ಹಾಕಿರ್ತಿರೋ ಅದರ ಆಧಾರದ ಮೇಲೆ ಏನಾಗುತ್ತೆ, ವಾಸನೆ ಬರುತ್ತೆ. ಆದರೆ ವಾಸನೆ ಬರಲಿಕ್ಕೆ ಆಧಾರ, ವಾಸನೆ ಬರಲಿಕ್ಕೆ ಆಧಾರ ಅಗರಬತ್ತಿ ಕಡ್ಡಿ ಮತ್ತು ಅದಕ್ಕೆ ಮಣ್ಣು ಇದ್ದಾಗಲೂ ಕೂಡ ವಾಸನೆ ಇರುತ್ತಲ್ವಾ, ಇರುತ್ತಲ್ವಾ? ರೂಮ್ ಪೂರ್ತಿ ಹರಡಲಿಕ್ಕೆ ಕಾರಣ ಏನು, ಬೆಂಕಿ. ಅದು ರಿಲೀಸ್ ಮಾಡಲಿಕ್ಕೆ ಕಾರಣ ಏನು, ಬೆಂಕಿ. ಅದರಲ್ಲಿ ಸುವಾಸನೆ ಇದೆ, ಶರೀರ ಇದೆ, ಎಲ್ಲನೂ ಇದೆ, ಆದರೆ ಹರಡಲಿಕ್ಕೆ ಏನು ಕಾರಣ, ಬೆಂಕಿ. ಬೆಂಕಿ ಯಾರು, ಕಂಡೀಷನ್ ಏನು, ಸುವಾಸನಯುಕ್ತ ಜ್ಞಾನ ಸಂಸ್ಕಾರ ನಿಮ್ಮಲ್ಲಿರಬೇಕು. ಆಮೇಲೆ ನಿಮ್ಮನ್ನು ಯಾರ ಜೊತೆ ಕನೆಕ್ಷನ್ ಇಟ್ಕೊಳ್ಬೇಕು, ಭಗವಂತನ ಜೊತೆಗೆ. ಇಲ್ಲಿ ವಾಯುಮಂಡಲ ನಿರ್ಮಾಣ ಆಗಬೇಕು ಅಂತಂದ್ರೆ ಆ ಅಗರಬತ್ತಿ ನಿರಂತರವಾಗಿ ಏನ್ ಮಾಡಬೇಕು, ಉರಿಬೇಕು. ನಾವು ಸಂತೆ ದಿನ ಹೋದ್ರೆ 5 ರೂಪಾಯಿಗೆ 100 ಕಡ್ಡಿ ಸಿಗೋದು ಅಗರಬತ್ತಿ ಸಿಗತ್ತೆ, ಸಿಗತ್ತೋ ಸಿಗಲ್ವೋ? ಆ ಕಡ್ಡಿ ಹಚ್ಚಿದ್ರೆ ಏನಾಗತ್ತೆ, ಒಂದು ಕಡ್ಡಿ ಹಚ್ಚೋದ್ರೊಳಗಡೆ 4 ಬೆಂಕಿ ಕಡ್ಡಿ ಖಾಲಿ ಆಗಬೇಕು ಅಲ್ವಾ? ಕೆಲವೊಂದು ಕಡೆ 10 ರೂಪಾಯಿ ಒಂದೇ ಅಗರಬತ್ತಿ, ಇಷ್ಟು ದಪ್ಪ ಇರ್ತದೆ, ಸುವಾಸನೆ ಚೆನ್ನಾಗಿರುತ್ತೆ. ಸರಿ, ಬಾಬಾ ಕೇಳ್ತಾರೆ, 5 ರೂಪಾಯಿಗೆ 100 ಆಗುವಂತ ಅಗರಬತ್ತಿ ಹಾಕ್ತಿರೋ, 10 ರೂಪಾಯಿ ಒಂದು ಅಗರಬತ್ತಿ ಹಾಕ್ತಿರೋ, ನೀವೇ ಏನಾಗ್ತೀರ ಅದನ್ನ ಹೇಳಿ, ಆಗ್ಬೇಕಲ್ವಾ? ಅಂದಮೇಲೆ ನಮ್ಮಲ್ಲಿ ಸುವಾಸನೆ, ಜ್ಞಾನದ ಸುವಾಸನೆಯನ್ನು ತುಂಬಿಕೊಂಡ್ಬಿಟ್ಟು ನಮ್ಮ ಮನಸ್ಸನ್ನು ನಾನು ಯಾರತ್ರ ಕೊಡಬೇಕು, ಭಗವಂತನ ಹತ್ರ ಕೊಟ್ಟಾಗ ಆ ಬೆಂಕಿ ಎಷ್ಟು ನಿರಂತರವಾಗಿರ್ತದೋ ಅಷ್ಟೇನಾಗತ್ತೆ, ಚೆನ್ನಾಗಿ ಉರಿತಾ ಇರ್ತದೆ. ಕೆಲವೊಂದ್ಸಲ ಅಗರಬತ್ತಿಗಳಲ್ಲಿ ಮಧ್ಯೆ 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 ಕಟ್ಟಾಗಿದ್ದಿರ್ತದೆ, ಅವಾಗ ಅದೇನಾಗ್ಬಿಡ್ತದೆ, ನಂದೋಗ್ಬಿಡುತ್ತೆ. ಹಾಗೆ ನಮ್ಮ ಮನಸ್ಸು ಮಧ್ಯೆ 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 ಯಾವಾಗ ಕಟ್ಟಾಗಿಬಿಡ್ತದೋ ಅವಾಗೇನಾಗತ್ತೆ, ವಾಯುಮಂಡಲ ಆಗೋದೇನಾಗುತ್ತೆ, ನಿಂತು ಹೋಗ್ಬಿಡ್ತದೆ. ಆವಾಗ ಅಗರಬತ್ತಿ ಉರಿಯೋದು ನಿಲ್ಲೋದು, ನಿಲ್ಲೋದು ಉರಿಯೋದು, ಆವಾಗ ಏನಾಗತ್ತೆ, ವಾಯುಮಂಡಲ ನಿರ್ಮಾಣ ಆಗತ್ತ? ಆಗೋದಿಲ್ಲ. ನಿತ್ಯ ನಿರಂತರ ವಾಯು ಹೇಳೋದು ಆಧಾರ, ಮಂಡಲ ಹೇಳೋದು ಪ್ರಭಾವ. ಆ ಸಮಯದಲ್ಲಿ ಯಾವುದರ ಪ್ರಭಾವ ಇದೆ, ಅದರ ಪ್ರಭಾವ ಒಬ್ಬ ವ್ಯಕ್ತಿ ಒಳಗಡೆ ಬಂದ ತಕ್ಷಣದಲ್ಲಿ ಆಗತ್ತೆ. ಅಗರಬತ್ತಿ ಹಚ್ಚಿ ಅರ್ಧ ಗಂಟೆ ಆಗಿದೆ ಅಂತ ತಿಳ್ಕೊಳ್ಳಿ, ಒಳಗಡೆ ಬಂದಿರುವಂತ ವ್ಯಕ್ತಿ ಫಸ್ಟ್ ಫೀಲಿಂಗ್ ಏನಾಗತ್ತೆ, ಅಗರಬತ್ತಿ ಸ್ಮೆಲ್. ಹಾಗೆ ನಾವು ನಿರಂತರವಾಗಿ ಇಲ್ಲಿ ನಾವೆಲ್ಲ ಸೇರಿಬಿಟ್ಟು ಯೋಗದಲ್ಲಿ ಕೂತ್ಕೊಂಡ್ರೆ ಬಂದಂತ ವ್ಯಕ್ತಿಗೆ ಒಂದು ಏನಾಗತ್ತೆ, ಏನಾಗತ್ತೆ, ನೀವೆಲ್ಲರೂ ಸುಮ್ಮನೆ ಶಾಂತವಾಗಿ ಕೂತ್ಕೊಂಡಿದ್ದೀರಾ, ಅವಾಗ ಬಂದ ವ್ಯಕ್ತಿನೂ ಕೂಡ ಏನ್ ಮಾಡ್ತಾನೆ, ಶಾಂತವಾಗಿ ಕೂತ್ಕೊಳ್ಳಿ. ಓಕೆ ಬಾಬಾ, ಒಂದು ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ಕರೆಕ್ಟಾಗಿ ಕೇಳಿ. ನೀವು ಬಾಬನ ಮನೆಗೆ ಒಳಗಡೆ ಬಂದಿದ್ದೀರಾ, ಜಸ್ಟ್ ಈಗ ಬಂದಿದ್ದೀರಾ. ಇಲ್ಲಿ ಸುಮಾರು ಒಂದು 50 ಜನ ಇದ್ದಾರೆ. ಎಷ್ಟು ಜನ? 50 ಮೆಂಬರ್ಸ್ ಇದ್ದಾರೆ. ತಕ್ಷಣ ಒಳಗಡೆ ಬಂದ್ರೆ ನಿಮ್ಗೇನು ಗೊತ್ತಿಲ್ಲ. ಇಲ್ಲಿರೋ 50 ಜನ ಜೋರಾಗಿ ನಗ್ತಾ ಇದ್ದಾರೆ, ನೀವೇನ್ ಮಾಡ್ತೀರಿ? ಐವರು ಜೋರಾಗಿ ನಗ್ತಾ ಇದ್ದಾರೆ, 50 ಮೆಂಬರ್ಸ್. ನೀವೇನು ಕೇಳಲೇ ಇಲ್ಲ, ಏನು ವಿಚಾರ ಗೊತ್ತಿಲ್ಲ, ನೀವು ಜಸ್ಟ್ ಎಂಟ್ರಿ ಆದ್ರೆ ನೀವೇನ್ ಮಾಡ್ತೀರಾ? ನೀವು ನಗ್ತೀರಾ? ಅನುಭವ ಮಾಡ್ತೀರಾ? ಪೆಟ್ಟಿಲ್ ನಗ್ತೀರಾ? ಎಲ್ಲರೂ 50 ಜನ ನಗ್ತಾ ಇದ್ದಾರೆ ಜೋರಾಗಿ 2 ನಿಮಿಷ. ಅಲ್ಲಿ ಯಾರು ಏನು ಮಾತಾಡ್ತಿಲ್ಲ, ನಗ್ತಾ ಇದ್ದಾರೆ. ನೀವು ಕೂಡ ಏನ್ ಮಾಡ್ತೀರಿ? ನಗ್ತಿರೋ ನಗಲ್ವಾ? ನಗ್ತೀರಾ 100%. 2 ನಿಮಿಷ ಅವ್ರು ನಗ್ತಾ ಇದ್ದಾರೆ, ನೀವು ಬಂದ್ಬಿಟ್ಟು ಅಗ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ವಿಷಯನೇ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಜೋಕ್ಸ್ ಕೇಳಲಿಲ್ಲ. ನೀವು ಕೂಡ ಏನ್ ಮಾಡಿಬಿಟ್ರೆ ತಕ್ಷಣದಲ್ಲಿ ಆ ವಾಯುಮಂಡಲ ಪ್ರಭಾವದಲ್ಲಿ ರೀಸನ್ ಗೊತ್ತಿಲ್ಲ. ಅದ ತಕ್ಷಣದಲ್ಲಿ ಅಲ್ಲಿ ನನ್ನ ಮೈಂಡ್ ಅನ್ನು ಇಟ್ಟ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ನಗಲಿ ಸ್ಟಾರ್ಟ್ ಮಾಡ್ತೀವಿ. ಇಸ್ಕೋ ಕೇತೆ ವಾಯುಮಂಡಲ್, ಅರ್ಥ ಆಗ್ತಾ ಇದೆಯಾ? ಆ ವಾಯುಮಂಡಲವನ್ನು ನಾವೇನ್ ಮಾಡ್ಬೇಕಿವತ್ತು, ನಿರ್ಮಾಣವನ್ನ ಮಾಡಬೇಕಾಗತ್ತೆ. ಆಗಲೇನೆ ಹೊಸದಾಗಿ ಬಂದಿರುವಂತಹ ಆತ್ಮಗಳಿಗೇನಾಗತ್ತೆ, ಆ ಶಾಂತಿಯ ಫೀಲಿಂಗ್ ಆಗತ್ತೆ. ಅದಕ್ಕೆ ಯೋಗದ ಬಟ್ಟೆಯನ್ನ ಇಟ್ಕೊಳ್ಳೋದು, ವಾಯುಮಂಡಲ ಕ್ರಿಯೇಷನ್ ಆಗಬೇಕು. ಅಂದ್ರೆ ಬಾಬಾ ಹೇಳ್ತಾರೆ, ಒಂದು ಅಗರಬತ್ತಿಯನ್ನ ಒಂದು ಕಡೆಗೆ ಇಟ್ಟಾಗ ಅದು ಎಷ್ಟು ಸುವಾಸನೆಯನ್ನು ಕೊಡುತ್ತೆ, ಅದೇ ಜಾಗದಲ್ಲಿ 50 ಅಗರಬತ್ತಿ ಇಟ್ಕೊಂಡ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಸುವಾಸನೆ ಕೊಡುತ್ತೋ ಕೊಡಲ್ವೋ? ಕೊಡತ್ತೆ. ಅದು ಕಂಡೀಷನ್ ಏನು, 50 ಅಗರಬತ್ತಿ ಆಗಿರಬೇಕು, 50 ಅಗರಬತ್ತಿಗಳು ಬೆಂಕಿ ಹಚ್ಕೊಂಡಿರಬೇಕು, ಕಂಡೀಷನ್ ಇದು. ಹೌದು ತಾನೆ? 50 ಇರುವಂತವ್ರು ಅಗರಬತ್ತಿಗಳಾಗಿರಬೇಕು, ಒಳ್ಳೆ ಸುವಾಸನೆ ಇರಬೇಕು, ಜೊತೆಯಲ್ಲಿ ಎಲ್ಲನೂ ಕೂಡ ಬೆಂಕಿ ಹಚ್ಕೊಂಡಿರ್ಬೇಕು. ಅವಾಗ ಏನಾಗುತ್ತೆ, ತಕ್ಷಣದಲ್ಲಿ ಏನಾಗ್ಬಿಡುತ್ತದೆ ಹೇಳಿ, ಓರಾ ಕ್ರಿಯೇಷನ್ ಓದ್ತಾಯ ವೈಬ್ರೇಷನ್ಸ್. ಯಾವಾಗ ನಾವು ಇವಾಗ ಯೋಗ ಮಾಡ್ತೀವಿ, ಅವಾಗ ಏನಾಗತ್ತೆ, ಫಸ್ಟ್ ಡೇ ಯೋಗ ಮಾಡಬೇಕಾದ ಏನಾಗ್ತಿತ್ತು, ಎಲ್ಲರ ಮನಸ್ಸು ಡೈವರ್ಷನ್ ಆ ಕಡೆ ಈ ಕಡೆ ನೋಡ್ತಾ ಇದ್ದು, ಮಾಡ್ತಾ 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 ಹೋದಾಗ ಏನಾಯ್ತು, ಇಲ್ಲ ಶಾಂತ. ಯಾಕೆ? ಯೋಗ ಮಾಡುವಂತ ವಿಧಾನ ಏನಾಗ್ತಾ ಹೋಯ್ತು ಗೊತ್ತಾಗ್ತಾ ಹೋಯ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಒಂದು ಶಾಂತಿಯ ವೈಬ್ರೇಷನ್ ಇಂದ ವಾಯುಮಂಡಲವನ್ನು ನೀವೇನ್ ಮಾಡಬೇಕಾಗತ್ತೆ, ನಿರ್ಮಾಣ ಮಾಡಬೇಕಾಗತ್ತೆ. ಸರಿನಾ? ಆ ವಾಯುಮಂಡಲದಲ್ಲಿ ಇದ್ದಾಗ ಏನಾಗತ್ತೆ, ಆಟೋಮೆಟಿಕಲಿ ನಿಮಗೆ ಸಹಜವಾಗಿ ಶಾಂತಿಯ ಫೀಲಿಂಗ್ ಹೇಳೋದು ಆಗತ್ತೆ. ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಶಾಂತಿ ಅಂದ್ರೆ ಏನು? ಯಾವುದಕ್ಕೆ ಶಾಂತಿ ಅಂತ ಹೇಳ್ತಾರೆ? ಅಶಾಂತಿ ಇಲ್ದಿರೋದು ಇದು ಒಳ್ಳೆಯದು, ಗದ್ದಲ ಇಲ್ದಿರೋದು, ಅಶಾಂತಿ ಇಲ್ದಿರೋದು, ಆಮೇಲೆ ನಿಶ್ಶಬ್ದ. ಓಕೆ, ನಿಮ್ಮ ಲೌಕಿಕದಲ್ಲೂ ನೀವು ಕಾಡಲ್ಲೇ ಎಲ್ಲ ಹೋಗಿದ್ರಲ್ವಾ, ಲೌಕಿಕ ಜೀವನದಲ್ಲಿ ಬಾಬಾ ಮಗು ಆಗುವ ಮೊದಲು ನಿಶ್ಶಬ್ದವಾಗಿರುವಂತ ನಿಮಗೆ ಸ್ಥಳ ಸಿಕ್ಕಿತ್ತೋ ಸಿಕ್ಕಿರ್ಲಿಲ್ವೋ? ಸಿಕ್ಕಿತ್ತಲ್ವಾ? ಶಾಂತಿ ಅನುಭವ ಆಗಿತ್ತ ಅವಾಗ? ಎಲ್ಲಿ? ಕಾಡಲ್ಲಿ ಪ್ರಾಣಿಗಳೇ ಇಲ್ಲ, ಅದೇನದು ಇದೆ, 2 ಕಾಲಿನ ಪ್ರಾಣಿಗಳೇ. ಇವತ್ತು ಎಲ್ಲಾ ಮನುಷ್ಯ ತಿಂದಾಗ್ಬಿಟ್ಟಿದ್ದಾನೆ ಕಾಡಲ್ಲಿ. ಆಗಿತ್ತು ಅದು ಶಾಂತಿ ಅಂತ ಹೇಳ್ತಿದ್ರೆ ಅವಾಗ ಫೀಲ್ ಆಗ್ತಿತ್ತು, ಇದು ಶಾಂತಿ ಅಂತ ಅನಿಸ್ತಾ ಇತ್ತ ನಮಗೆ. ಆಕ್ಚುಲಿ ಶಾಂತಿ ಅಂತಂದ್ರೆ ಏನು? ಅದಕ್ಕೆ ಭಗವಂತ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ನೀವು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಒಂದು ಸ್ಥಳಕ್ಕೆ ಅಂತ ತಿಳ್ಕೊಳ್ಳಿ, ಮಧ್ಯಾಹ್ನ ಬಿಸಿಲಿನ ಟೈಮು, 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಸರಿನಾ? 1.5 ಕಿಲೋಮೀಟರ್ ನಡೆದು ಬಿಟ್ಟಿದ್ದೀರಾ, ಸುಸ್ತಾಗಿದೆ, ಶಕ್ತಿ ಇಲ್ಲ, ಇನ್ನು 1.5 ಕಿಲೋಮೀಟರ್ ನಡಿಬೇಕು, ಏನ್ ಮಾಡೋಣ? ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಬೇಕು. ಅದೇ ರೆಸ್ಟ್ ತಗೊಳ್ಳಿಕ್ ಬಿಲ್ಡಿಂಗ್ ಗಿಲ್ಡಿಂಗ್ ಏನೂ ಇಲ್ಲ, ಸುತ್ತಮುತ್ತಲು ಕಾಡು, ಅಲ್ಲಿ ಮಧ್ಯೆ ರೋಡ್ ಇದೆ, ಸುತ್ತಮುತ್ತಲು ಕಾಡಿದೆ, ಏನ್ ಮಾಡ್ತೀರಿ? ಮನಸ್ಸು ಶಾಂತಿ ಇಲ್ಲಿ ಬಂದೇ ಇಲ್ಲ, ಬರೀ ನಾವು ವಾಕಿಂಗ್ ಹೋಗ್ತಾ ಇದೀವಿ, ಅದನ್ನು ಮಾತ್ರ ತಗೊಳ್ಳೋಣ. ಇವಾಗ ನಾನು ಆ ಸಾಧಾರಣ ವ್ಯಕ್ತಿ, ನಾನು ವಾಕಿಂಗ್ ಹೋಗ್ಬೇಕು, ಅರ್ಧ ಹೋಗಿ ಆಗಿದೆ, 1.5 ಕಿಲೋಮೀಟರ್ ಹೋಗಿದ್ದೇನೆ, ಇನ್ನು 1.5 ಕಿಲೋಮೀಟರ್ ಹೋಗ್ಬೇಕು, ನನಗೆ ಸುಸ್ತಾಗಿದೆ, ನಾನೇನ್ ಮಾಡಬೇಕು? ಇವಾಗ ನೆರಳಲ್ಲಿ ಕುತ್ಕೊಳ್ಬೇಕು, ನೆರಳಲ್ಲಿ ಕುತ್ಕೊಳ್ಬೇಕೋ ನಿಂತ್ಕೊಳ್ಬೇಕೋ? ಕುತ್ಕೊಳ್ಬೇಕು, ನೆರಳಲ್ಲಿ ಕುತ್ಕೊಳ್ಬೇಕು. ಓಕೆ, ನನಗೆ ವಿಶ್ರಾಂತಿ ಬೇಕು ಅಂತಂದ್ರೆ ಮಧ್ಯದಲ್ಲಿ ಬಿಸಿಲು ರೋಡ್ನಲ್ಲಿ ನಿಂತ್ಕೊಳ್ಬಹುದಾ? ರೋಡ್ ಮೇಲೆ ಕುತ್ಕೊಂಡಾಗತ್ತಾ? ಪಕ್ಕದ ಮಣ್ಣಲ್ಲಿ ಕುತ್ಕೊಂಡಾಗತ್ತಾ? ಇಲ್ಲಿ ಕುತ್ಕೊಳ್ಬೇಕು ಅಂದ್ರೆ ನೆರಳಲ್ಲಿ ಕುಳಿತುಕೊಂಡಾಗ ವಿಶ್ರಾಂತಿ ಸಿಗತ್ತೆ ಅಂತ ಅವರು ಹೇಳಿದ್ರು. ಓಕೆ, 1.5 ಕಿಲೋಮೀಟರ್ ನೋಡ್ಲಿಕ್ಕೆ ನಮ್ಗೆ 1/2 ಗಂಟೆ ಆಗಿದೆ, ಮತ್ತೆ 1/2 ಗಂಟೆ ಕುತ್ಕೊಳ್ಬೇಕು ನಾನು ವಿಶ್ರಾಂತಿಗೆ? ಬೇಕಾಗಿಲ್ಲ, 5 ನಿಮಿಷ. ಓಕೆ, ಹಾಗಿದ್ರೆ ನೀವು ಮಾಡಿರೋದೇನು? ನೀವೇನು ಮಾಡಿದ್ರಿ? ಕಾಲು ಹೇಳುವಂತ ಇಂದ್ರಿಯದಿಂದ ಕರ್ಮ ಮಾಡ್ತಾ ಇದ್ರಿ. ಯಾವ್ದ್ರಿಂದ? ಕಾಲು ಹೇಳುವಂತ ಇಂದ್ರಿಯದಿಂದ ಕರ್ಮವನ್ನು ಮಾಡ್ತಾ ಇದ್ರಿ. ಕರ್ಮ ಮಾಡ್ತಾ ಮಾಡ್ತಾ ಇಂದ್ರಿಯ ಏನಾಯ್ತು? ಸುಸ್ತಾಯ್ತು. ಅದಕ್ಕೆ ನಾನೇನ್ ಮಾಡ್ಬೇಕಾದ್ರನ್ನ ವಿಶ್ರಾಂತಿ. ಅವಾಗ ನಾನು ಫಸ್ಟ್ ಮಾಡಿದ ಕೆಲಸ ಏನು? ಸುರಕ್ಷಿತವಾದಂತ ಸ್ಥಳ. ಫಸ್ಟ್ ಸೆಲೆಕ್ಷನ್ ನಾನೇನು ಮಾಡಿದೆ? ಸುರಕ್ಷಿತವಾದಂತ ಸ್ಥಳ. ಯಾವುದು? ಮರದ ಕೆಳಗೆ. ಓಕೆ, ನಂಬರ್ 2, ಸುರಕ್ಷಿತ ಸ್ಥಳಕ್ಕೆ ಹೋದ ಮೇಲೆ ನಾನು ಮಾಡಿರೋದೇನು ಅಂತಂದ್ರೆ, ನನ್ನ ಕರ್ಮೇಂದ್ರಿಯವನ್ನ ಕರ್ಮರಹಿತವನ್ನಾಗಿ ಮಾಡಿದ್ದು. ನಾನು ನೆರಳಲ್ಲಿ ಅಲ್ಲಿ ಹೋದ ಮೇಲೂ ನಾನು ಇಟ್ಕೊಂಡಿದ್ದೆ, ನನ್ನ ಕಾಲೇನಾಗ್ತಾ ಇದೆ? ಕರ್ಮವನ್ನ ಮಾಡ್ತಾ ಇದೆ. ಕರ್ಮ ಮಾಡುವಂತ ಕರ್ಮೇಂದ್ರಿಯವನ್ನ ಕರ್ಮದಿಂದ ನಾನೇನು ಮಾಡಿದೆ? ಬೇರೆ ಮಾಡಿದೆ. 1 ಕಂಡೀಷನ್, ಸುರಕ್ಷಿತ ಸ್ಥಳಕ್ಕೆ ಹೋದೆ. 2ನೇದಾಗಿ, ಕರ್ಮ ಮಾಡುವಂತ ಕರ್ಮೇಂದ್ರಿಯಗಳಿಂದ ಕರ್ಮದಿಂದ ಏನ್ ಮಾಡಿದೆ? ಬೇರೆ ಮಾಡಿದೆ. ಆವಾಗಾಗುವಂತ ಅನುಭವಕ್ಕೆ ನಾವೇನ್ ಹೇಳ್ತೀವಿ? ವಿಶ್ರಾಂತಿ. ಸರಿ, ಇದು ಬಿಟ್ಟು ಬೇರೆ ಏನ್ ಮಾಡಬಹುದು? ಆವಾಗ ನನಗೆ ಓಡಾಡಿಬಿಟ್ಟು 1/2 ಗಂಟೆ ಆಗಿದೆ, 5 ನಿಮಿಷದಲ್ಲೇ ಮತ್ತೆ 1/2 ಗಂಟೆ ಓಡಾಡಲಿಕ್ಕೆ ನನಗೇನ್ ಸಿಕ್ತು? ಎನರ್ಜಿ ಸಿಕ್ತು. ಅದು ಬಿಟ್ಟು ಬೇರೆ ಏನ್ ಮಾಡಬಹುದು? ನೀರು ಕುಡಿಬಹುದು, ಜ್ಯೂಸ್ ಕುಡಿಬಹುದು. ನೀರು ಮತ್ತು ಜ್ಯೂಸ್ ಅನ್ನು ಕುಡಿದು ನಿಮಗೆ ಎನರ್ಜಿ ಬಂದ್ರೆ ಅದಕ್ಕೆ ಸುಖ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ನೀರು ಮತ್ತು ನೀವು ಜ್ಯೂಸ್ ಅನ್ನ ಕೊಡಿದ್ರಿ, ಒಂದು ವಸ್ತುವಿನ ಆಧಾರ ತೆಗೆದುಕೊಂಡ್ರಿ, ಆ ವಸ್ತುವಿನ ಆಧಾರದಿಂದ ಆಗಿರುವಂತ ಅನುಭವ ಏನು? ಸುಖ. ಇಲ್ಲಿ ನಾವು ಯಾವುದೇ ವಸ್ತುವಿನ ಆಧಾರ ತೆಗೆದುಕೊಂಡಿಲ್ಲ. ಮಾಡುವಂತ ಕರ್ಮೇಂದ್ರಿಯಗಳನ್ನ ಸುರಕ್ಷಿತ ಸ್ಥಳದಲ್ಲಿ ಇಟ್ಟುಬಿಟ್ಟು ಕರ್ಮೇಂದ್ರಿಯಗಳನ್ನ ಕರ್ಮರಹಿತವನ್ನಾಗಿ ಮಾಡಿದಾಗ ಆಗುವಂತ ಅನುಭವಕ್ಕೆ ನಾವೇನ್ ಹೇಳಿದ್ವಿ? ಸರಿ, ವಿಶ್ರಾಂತಿ. ವಿಶ್ರಾಂತಿ ಬೇರೆ, ಸುಖ ಬೇರೆ. ಅರ್ಥ ಆಯ್ತಾ ಇವಾಗ? ಇದೆರಡು ಆಗಿದೆ ಯಾವುದಕ್ಕೆ? ಶರೀರಕ್ಕೆ. ಓಕೆ, ನಿಮ್ಮ ಶರೀರಕ್ಕೆ ಒಳ್ಳೆ ವಿಶ್ರಾಂತಿ ಎಲ್ಲಿ ಸಿಗತ್ತೆ ಪ್ರಪಂಚದಲ್ಲಿ? ಸ್ವಾತಂತ್ರ್ಯ, ವಿಶ್ರಾಂತಿ, ಆನಂದ, ಖುಷಿ, ರಿಫ್ರೆಶ್ಮೆಂಟ್ ಎಲ್ಲಿ ಸಿಗತ್ತೆ? ಶರೀರಕ್ಕೆ ಒಳ್ಳೆಯ ವಿಶ್ರಾಂತಿ, ಸ್ವಾತಂತ್ರ್ಯ, ಹಗುರತೆ, ಖುಷಿ ಎಲ್ಲಿ ಸಿಗತ್ತೆ ಶರೀರಕ್ಕೆ? ಸ್ಥಳ, ಸ್ಥಳ, ಮನೆ. ಯಾವ ಮನೆ? ಶರೀರದ ಮನೆ. ಯಾವ ಮನೆ? ಶರೀರದ ಮನೆ. ಇವರು ವಿಶ್ರಾಂತಿ ನಿದ್ರೆ ಮಾಡಿದಾಗ ಅಂತ ಹೇಳಿದ್ರು. ನಮ್ಮ ಅಕ್ಕಂದಿರಿಗೆ ಮನೇಲಿ ಇದ್ದು 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 ಮೌಂಟ್ ಬಹುದ ನಿದ್ರೆನೇ ಬರೋದಿಲ್ಲ. ಯಾಕೇಳಿ? ಬೇರೆ ಕಡೆ ಮಲ್ಕೊಂಡ್ಬಿಟ್ಟಿತ್ತು ಅಲ್ವಾ. ವಿಶ್ರಾಂತಿ ಸಿಗೋದಿಲ್ಲಿ ಮನೆಯಲ್ಲಿ ಅಲ್ವಾ. ರಿಫ್ರೆಶ್ಮೆಂಟ್ ಸಿಗೋದಿಲ್ಲಿ, ಹಗುರತೆ ಸಿಗೋದಿಲ್ಲಿ, ಸ್ವಾತಂತ್ರ್ಯ ಸಿಗೋದಿಲ್ಲಿ ಮನೆಯಲ್ಲಿ. ಯಾರ ಮನೆಯಲ್ಲಿ? ಶರೀರದ ಮನೆ. ನೀವು ಪರಿಣಾಮ ಬರಲೇಬೇಡಿ, ಇನ್ನು ನಾವಲ್ಲಿ ಹೋಗಲೇ ಇಲ್ಲ, ನಾವಿನ್ನು ಶರೀರದಲ್ಲಿ ಇದ್ದೀವಿ, ಆಮೇಲೆ ಹೋಗೋಣ. ಓಕೆನಾ? ಶರೀರಕ್ಕೆ ವಿಶ್ರಾಂತಿ ಬೇಕು ಅಂತಂದ್ರೆ, ಸ್ವಾತಂತ್ರ್ಯ ಬೇಕು ಅಂತಂದ್ರೆ, ಹಗುರತೆ ಬೇಕು ಅಂತಂದ್ರೆ, ರಿಫ್ರೆಶ್ಮೆಂಟ್ ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಶರೀರದ ಮನೆಗೆ. ಓಕೆ, ಪ್ರಪಂಚದಲ್ಲಿ ಬೇರೆ ಸ್ಥಳನೂ ಕೂಡ ಇದೆ. ನಿಮಗೆ ನಾನೇನ್ ಮಾಡ್ತೇನೆ, ಮನೇಲಿ ಊಟ ಮಾಡಿಸೋ ಬದಲು, ಮನೆಯಲ್ಲಿ ನಿದ್ದೆ ಮಾಡಿಸೋ ಬದಲು, ಯಾವುದೋ ಒಂದು ಹೋಟೆಲ್ ಕೊಟ್ಬಿಟ್ಟು 500 ರೂಪಾಯಿ ಚಾರ್ಜ್ ಕೊಟ್ಬಿಟ್ಟು ಒಂದು ಬಾಡಿಗೆ ರೂಮ್ ತಗೊಳ್ಳೋದು, ಅಲ್ಲಿ ಮಲ್ಕೊಂಡ್ರೆ ಮನೆ ಹಾಗೆ ನಿದ್ದೆ ಬರುತ್ತಾ? ಅಷ್ಟು ಖುಷಿ ಅಷ್ಟು ಸ್ವಾತಂತ್ರ್ಯ, ಅಷ್ಟು ಅಗುರತ್ತೆ, ಅಷ್ಟು ರಿಫ್ರೆಶ್ಮೆಂಟ್ ಸಿಗೋದಿಲ್ಲ. ಎಲ್ಲಿ ಸಿಗತ್ತೆ? ಎಲ್ಲಿ ಸಿಗತ್ತೆ? ನನ್ನ ಮನೆಯಲ್ಲಿ. ಅದಕ್ಕೆ ನಾವು ನನ್ನ ಮನೆ ಅಂತ ಹೇಳ್ತೀವಿ. ಯಾವುದು? ಶರೀರದ ಮನೆ. ಓಕೆ. ಇವಾಗ ನಮಗೆ ವಿಶ್ರಾಂತಿ ಯಾವ್ದಕ್ಕೆ ಬೇಕು? ಆತ್ಮಕ್ಕೆ ಬೇಕು. ಅದಕ್ಕೆ ಎಲ್ಲಿ ಸಿಗತ್ತೆ? ಯಾಕೆ? ಆತ್ಮದ ಮನೆ. ಯಾಕೆ? ಅದು ಹೇಗೆ ಶರೀರಕ್ಕೆ ವಿಶ್ರಾಂತಿ ಶರೀರದ ಅದರದ ಮನೆಯಲ್ಲಿ ಸಿಗತ್ತೋ, ಹಾಗೆ ಆತ್ಮಕ್ಕೂ ಕೂಡ ವಿಶ್ರಾಂತಿ ಎಲ್ಲಿ ಸಿಗತ್ತೆ? ಆತ್ಮದ ಮನೆಗೆ ಸಿಗತ್ತೆ. ಓಕೆ. ಫಸ್ಟ್ ಕಂಡೀಷನ್ ಏನು? ಆ ಸ್ಥಳವನ್ನು ನಾನು ತಲುಪಬೇಕು, ಸುರಕ್ಷಿತವಾದಂತಹ ಸ್ಥಳ. ಆ ಸ್ಥಳವನ್ನು ನಾನು ತಲುಪಿದೆ. ಎಲ್ಲಿ? ಪರಮಧಾಮ. ಸೆಕೆಂಡ್ ಕಂಡೀಷನ್ ಏನು? ನನಗೆ ವಿಶ್ರಾಂತಿ ಸಿಗಬೇಕು ಅಂತಂದ್ರೆ ನನ್ನ ಕರ್ಮೇಂದ್ರಿಯ, ಕರ್ಮ ಮಾಡುವಂತ ಇಂದ್ರಿಯವನ್ನ ಕರ್ಮರಹಿತ ಮಾಡಬೇಕು. ನಂಬರ್ ಟು ಕಂಡೀಷನ್. ನಂಬರ್ ಒನ್ ಕಂಡೀಷನ್ ಏನು? ಸುರಕ್ಷಿತವಾದಂತ ಸ್ಥಳ. ನಂಬರ್ ಟು ಕಂಡೀಷನ್, ಕರ್ಮ ಮಾಡುವಂತ ಕರ್ಮೇಂದ್ರಿಯವನ್ನ ಕರ್ಮರಹಿತವನ್ನಾಗಿ ಮಾಡಬೇಕು. ಇದೆರಡು ಕಂಡೀಷನ್ ಸೇರಿದಾಗ ಏನಾಗತ್ತೆ? ವಿಶ್ರಾಂತಿ. ಅರ್ಥ ಆಗ್ತಿದ್ಯಾ? ಓಕೆ. ಆತ್ಮಿಕವಾಗಿ ನಮ್ಮ ಮನಸ್ಸನ್ನು ನಾವೆಲ್ಲಿ ಕಲ್ಸ್ಕೊಟ್ವಿ? ಆತ್ಮದ ಮನೆಗೆ ಕಲ್ಸ್ಕೊಟ್ವಿ. ಓಕೆ. ನೆಕ್ಸ್ಟ್ ಏನ್ ಮಾಡಬೇಕು? ಕರ್ಮೇಂದ್ರಿಯ ಯಾವುದು? ಮನಸ್ಸು. ಅಲ್ಲಿ ಕರ್ಮ ಮಾಡುವಂತ ಮನಸ್ಸು. ಕರ್ಮೇಂದ್ರಿಯ ಯಾವುದು? ಮನಸ್ಸು. ಮನಸ್ಸನ್ನು ಏನ್ ಮಾಡಬೇಕು? ಕರ್ಮರಹಿತವನ್ನಾಗಿ ಮಾಡಬೇಕು. ಅಂದ್ರೆ ಚಿಂತನಾರಹಿತ, ಯೋಚನಾರಹಿತ, ಸಂಕಲ್ಪರಹಿತ. ಮನಸ್ಸಿನ ಕೆಲಸ ಏನು? ಚಿಂತನೆ ಮಾಡೋದು, ಯೋಚನೆ ಮಾಡೋದು, ಸಂಕಲ್ಪ ಮಾಡೋದು. ಆ ಕರ್ಮದಿಂದ ಅದನ್ನೇನ್ ಮಾಡಬೇಕು? ಎಲ್ಲಿ, ಯಾರಲ್ಲಿ ಇಡಬೇಕು? ಅದನ್ನ ಭಗವದ್ದಿನಲ್ಲಿ ಇಡಬೇಕು. ಹಾಗಂತ ನಾವು ನಿದ್ರೆ ಮಾಡ್ತಾ ಇಲ್ಲ. ನಮ್ಮ ಮನಸ್ಸನ್ನು ನಾವು ಎಲ್ಲಿಟ್ಟಿದ್ದೀವಿ? ಎಲ್ಲಿಟ್ಟಿದ್ದೀವಿ? ಪರಮಧಾಮದಲ್ಲಿ. ಆವಾಗ ನನ್ನ ಮನಸ್ಸು ಏನು ಮಾಡ್ತಾ ಇಲ್ಲ? ಕರ್ಮವನ್ನು ಮಾಡ್ತಾ ಇಲ್ಲ. ಓಕೆ. ಇವಾಗ ಬಾಬಾ ಡೆಫಿನೇಷನ್ ಹೇಳ್ತಾರೆ. ನಿಮ್ಮ ಶರೀರವನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸಿಬಿಟ್ಟು ಶರೀರದ ಇಂದ್ರಿಯಗಳಿಗೆ ಕರ್ಮರಹಿತವನ್ನಾಗಿ ಮಾಡಿದಾಗ ಆಗುವಂತಹ ಅನುಭವಕ್ಕೆ ವಿಶ್ರಾಂತಿ ಅಂತ ಹೇಳ್ತಾರೆ. ಆತ್ಮದ ಇಂದ್ರಿಯವನ್ನ ಆತ್ಮದ ಮನೆಗೆ ಕಳಿಸಿ ಆ ಕರ್ಮೇಂದ್ರಿಯವನ್ನ ಕರ್ಮರಹಿತವನ್ನಾಗಿ ಮಾಡಿದಾಗ ಆಗುವಂತಹ ಅನುಭವಕ್ಕೆ ಶಾಂತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆತ್ಮದ ಇಂದ್ರಿಯವನ್ನ ಆತ್ಮನೆಗೆ ಕಳಿಸಿ, ಆತ್ಮದ ಮನೆಗೆ ಕಳಿಸಿ, ಅದರಲ್ಲಿರುವಂತಹ ಇಂದ್ರಿಯವನ್ನ, ಸೂಕ್ಷ್ಮ ಇಂದ್ರಿಯವನ್ನ ಕರ್ಮರಹಿತವನ್ನಾಗಿ ಮಾಡಿದಾಗ ಆಗುವಂತ ಅನುಭವವೇ ಶಾಂತಿ. ಅರ್ಥ ಆಗ್ತಿದ್ಯಾ? ಇವಾಗ ಶಾಂತಿ ಅಂತಂದ್ರೇನು, ವಿಶ್ರಾಂತಿ ಅಂತಂದ್ರೇನು ಗೊತ್ತಾಯ್ತು ತಾನೇ? ಗೊತ್ತಾಯ್ತಾ ಗೊತ್ತಾಗಿಲ್ಲ? ಅದು ಯಾವಾಗ ಆಗತ್ತೆ? ಓನ್ಲಿ ಇನ್ ಮನ್ಮನಾಭವ್. ಯಾವಾಗ ಮನಸ್ಸನ್ನ ನೀವು ಭಗವಂತನಲ್ಲಿ ಇಡ್ತಿರೋ ಅವಾಗ ಮಾತ್ರ ಏನಾಗತ್ತೆ? ಶಾಂತಿಯ ಅನುಭವ ಆಗತ್ತೆ. ಈ ರೀತಿ ನಾವೇನ್ ಮಾಡಬೇಕು? ಶಬ್ದದ ವಿಚಾರ ಸಾಗರ ಮಂಥನವನ್ನ ಮಾಡಬೇಕಾಗತ್ತೆ. ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿಬಿಟ್ಟು ಬೇರೆಯವರಿಗೆ ತಿಳಿಸಿದಾಗ ಏನಾಗತ್ತೆ? ಅವರಿಗೆ ಅದರಲ್ಲಿ ಸ್ಪಷ್ಟೀಕರಣ ಸಿಗತ್ತೆ. ಯಾವುದೇ ವಿಚಾರವನ್ನ ಫಸ್ಟ್ ಶರೀರ ಕಂಪ್ಯಾರಿಸನ್ ಮಾಡಿ ಆಮೇಲೆ ಆತ್ಮಕ್ಕೆ ಹೋಲಿಕೆಯನ್ನ ಮಾಡಿ, ಅವಾಗ ಏನಾಗತ್ತೆ? ಎದುಗಡೆಗಿರುವಂತಹ ಆತ್ಮರಿಗೆ ಪರಿಪಕ್ವತೆ ಬರುತ್ತೆ. ಓಕೆ. ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಇದೆಯಾ? ಬಾಬಾ ಸಾಕ್ಷಿ ಸ್ಥಿತಿ ಅಂದ್ರೆ ಏನು ಅಂತ. ಓಕೆ. ಸಾಕ್ಷಿ ಸ್ಥಿತಿ ಅಂದ್ರೆ ಯಾವ್ದಕ್ಕೆ ಹೇಳ್ತಾರೆ ಅಂತಂದ್ರೆ, ನೀವು ದಾರಿಲಿ ಹೋಗ್ತಾ ಇದ್ದೀರಾ, ಎಕ್ಸಿಡೆಂಟ್ ಆಯ್ತು, ಅದು ಎಕ್ಸಿಡೆಂಟ್ ಆಗಿದೆ. ಎಕ್ಸಿಡೆಂಟ್ ಆಗಿರುವಂತ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಅವಾಗ ನೀವೇನ್ ಹೇಳ್ತೀನಿ? ನಾನು ಎಕ್ಸಿಡೆಂಟ್ ನೋಡಿದ್ದೇನೆ ಅಷ್ಟೇ. ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾರ್ದು ತಪ್ಪು ಏನು ಅಂತ ಗೊತ್ತಿಲ್ಲ, ನಾನು ನೋಡಿದ್ದೇನೆ. ಒಂದು ವೇಳೆ ಎಕ್ಸಿಡೆಂಟ್ ಆಗಿರುವಂತ ವ್ಯಕ್ತಿ ನಮ್ಮ ಸಂಬಂಧಿಕರು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗತ್ತೆ? ಅದರ ಪ್ರಭಾವದಲ್ಲಿ ನಾವು ಬರ್ತೀವಿ. ಆ ವ್ಯಕ್ತಿ ನಿಮ್ಮ ಪರಿಚಯದವರಾಗಿದ್ರೆ, ರಿಲೇಟಿವ್ಸ್ ಆಗಿದ್ದರೆ ಏನಾಗತ್ತೆ? ಅದರ ಪ್ರಭಾವದಲ್ಲಿ ನಾವು ಬರ್ತೀವಿ. ಅಂದರೆ ಸಾಕ್ಷಿತನ ಅಂತಂದ್ರೆ ಮೈಯವರ ಮೇರಾ ಪನ್ಸೆ ಅಲಗ್. ನಾನು ನೋಡಿದ್ದೇನೆ ಅಷ್ಟೇ. ಅವರು ಕ್ರೋಧ ಮಾಡಿದ್ದೇನೆ ನೋಡಿದ್ದೇನೆ ಅಷ್ಟೇ. ಅವರು ಹಣ ತೆಗಿತಾ ಇರೋದನ್ನು ನೋಡಿದ್ದೇನೆ ಅಷ್ಟೇ. ಅದು ಹಿಂದೆ ಮುಂದೆ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಬಾಬಾ ಹೇಳ್ತಾರೆ, ಇಲ್ಲಿ ನಾವು ಯಾವುದರಲ್ಲಿ ಸಾಕ್ಷಿ ಆಗಬೇಕು? ನಾವು ಯಾವುದರಲ್ಲಿ ಸಾಕ್ಷಿ ಆಗ್ತೀವಿ ಅಂತಂದ್ರೆ, ಭಗವಂತ ಹೇಳಿದ್ದಾರೆ ನಮಗೆ ಸಾಕ್ಷಿ ದ್ರಷ್ಟ ಆಗಬೇಕು ಅಂತ. ನಾವು ಬಸ್ಸಲ್ಲಿ ಕೂತ್ಕೊಂಡಿರ್ತೀವಿ, ಪಕ್ಕದಲ್ಲಿ ಒಬ್ರು ಗೃಹಿಣಿ ಗರ್ಭಿಣಿ ನಿಂತಿರ್ತಾಳೆ, ಒಂದು ಮಗುವನ್ನು ಎತ್ಕೊಂಡಿರ್ತಾರೆ. ನಾವೇನ್ ಮಾಡ್ತೀವಿ? ಬಾಬಾ ನಮ್ಗೆ ಸಾಕ್ಷಿ ದ್ರಷ್ಟ ಹೇಳಿದ್ದಾರೆ ಅಂತ ನಾವೇನ್ ಮಾಡ್ಬಿಡ್ತೀವಿ? ಅವ್ರು ಗರ್ಭಿಣಿ ಚಿಕ್ಕ ಮಗು ಎತ್ಕೊಂಡಿದ್ದಾರೆ, ನಾವೇನ್ ಮಾಡ್ತೀವಿ? ಬಾಬಾನೇ ಕಹಾಯ್ ಸಾಕ್ಷಿ ದ್ರಷ್ಟ. ನಾವೇನ್ ಮಾಡ್ಬಿಡ್ತೀವಿ? ಅವಾಗ ಸಾಕ್ಷಿ ದೃಷ್ಟ ನಮ್ಗೆ ನೆನಪಿಗೆ ಬರುತ್ತೆ. ಈ ರೀತಿಯಲ್ಲ ನಾವೇನ್ ಮಾಡ್ಬೇಕು, ಅವರಿಗೆ ಸಹಾಯ ಮಾಡ್ಬೇಕಲ್ವಾ. ಹಾಗಿದ್ರೆ ಸಾಕ್ಷಿ ದೃಷ್ಟ ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ಸಾಕ್ಷಿ ದೃಷ್ಟ ನೀನೇ. ಸಾಕ್ಷಿಯಾಗಿರ್ತೀವ ಅಲ್ವಾ. ಓಕೆ, ನೀವು ಯಾರನ್ನು ನೋಡಬೇಕು ಸಾಕ್ಷಿಯಾಗಿ? ಸಾಕ್ಷಿ ಅಂದ್ರೆ ಭಗವಂತ ಸುಂದರವಾಗಿ ಮಾತನಾಡ್ತಾರೆ. ಒಂದು ಫಿಲ್ಮ್ ನೋಡ್ತೀರಾ, ಒಂದು ಧಾರಾವಾಹಿ ನೋಡ್ತೀರಾ, ಅದೇನ್ ನೋಡ್ತೀರಿ? ಸಾಕ್ಷಿಯಾಗ್ಬಿಟ್ಟು ನೋಡ್ತೀವಿ. ಪ್ರತಿಯೊಂದನ್ನು ಕೂಡ ಏನ್ ಮಾಡಬೇಕು? ಸಾಕ್ಷಿಯಾಗಿ. ಮುಖ್ಯವಾಗಿ ಯಾವುದನ್ನ ನೋಡಬೇಕು ಸಾಕ್ಷಿಯಾಗಿ? ಭಗವಂತನ ಸಾಕ್ಷಿಯಾಗಿ ನೋಡಬೇಕು. ಭಗವಂತನ ಸುಖದ ಅನುಭವ ಮಾಡಬೇಕು ಸಾಕ್ಷಿಯಾಗಿ ನೋಡೋದಲ್ಲ, ಸಂಪೂರ್ಣವಾಗಿ ಅದನ್ನ ಏನ್ ಮಾಡಬೇಕು? ಫೀಲ್ ಮಾಡಬೇಕು, ಫೀಲ್ ಮಾಡಬೇಕು, ಫೀಲ್ ಮಾಡಬೇಕು. ಅಲ್ಲಿ ಸಾಕ್ಷಿದ್ರಷ್ಟ ಅಲ್ಲ. ಸಾಕ್ಷಿದ್ರಷ್ಟ ಅಂತಂದೇನು? ಎದುರುಗಡೆ ಏನ್ ಕರ್ಮ ನಡೀತಾ ಇದೆ, ಕರ್ಮದ ಪ್ರಭಾವ ನನ್ನ ಮೇಲೆ ಆಗಬಾರದು, ಅದಕ್ಕೆ ಹೇಳ್ತಾರೆ ಸಾಕ್ಷಿದ್ರಷ್ಟ. ನಾನು ನೋಡಿದ್ದೇನೆ ಅಷ್ಟೇ, ಸಾಕ್ಷಿಯಾಗಿದ್ದೇನಷ್ಟೇ, ಆ ಕರ್ಮದ ಪ್ರತಿಫಲಕ್ಕೆ ನಾನು ಹೊಣೆಗಾರನಲ್ಲ, ಅದರ ಪ್ರಭಾವ ನನ್ನ ಮೇಲೆ ಬೀಳೋದಿಲ್ಲ. ಅದು ಸುಖ ಇಲ್ಲಿ, ದುಃಖ ಇಲ್ಲಿ, ನೋವಿಲ್ಲಿ, ನಲಿವಿಲ್ಲಿ, ನಾನು ನೋಡಿದ್ದೇನಷ್ಟೇ ಸಾಕ್ಷಿದ್ರಷ್ಟ. ಹಾಗಿದ್ರೆ ಯಾವುದನ್ನು ಮುಖ್ಯವಾಗಿ ನಾನು ಸಾಕ್ಷಿದ್ರಷ್ಟವಾಗಬೇಕು? ಸಿಕ್ಕಾಕೊಂಬಿದ್ಬಿಡ್ತೀವಿ, ಮೇರಾ ಮೇರಾ ಮೇರಾ, ಅದನ್ನ ನಾವೇನಾಗಬೇಕು? ಸಾಕ್ಷಿದ್ರಷ್ಟ. ಓಕೆ, ಬಾಬಾ ಸುಂದರವಾಗಿ ಹೇಳ್ತಾರೆ ಯಾವುದಲ್ಲಿ ಸಾಕ್ಷಿದ್ರಷ್ಟ ಆಗ್ಬೇಕು ಅಂದ್ರೆ, ಯಾವುದಲ್ಲಿ ಸಾಕ್ಷಿದ್ರಷ್ಟ ಆಗ್ಬೇಕು ಅಂದ್ರೆ, ಯಾವುದಲ್ಲಿ ಸಾಕ್ಷಿದ್ರಷ್ಟ ಆಗಬೇಕು ಅಂದ್ರೆ, ನಿಮ್ಮ ಪಾತ್ರಕ್ಕೆ ನೀವು ಸಾಕ್ಷಿದ್ರಷ್ಟ ಆಗಿ, ಅಂದ್ರೆ ನಿಮ್ಮ ಪಾತ್ರವನ್ನ ಭಗವಂತನಿಗೆ ಒಪ್ಪಿಸಿಬಿಡಿ. ಇಲ್ಲಿ ಯಾರನ್ನು ಕುಳಿಸಿ? ಭಗವಂತನನ್ನು ಕುಳಿಸಿ. ಪಾತ್ರ ಯಾರು ಮಾಡ್ತಿದ್ದಾರೆ? ಬಾಬಾ ಮಾಡ್ತಿದ್ದಾರೆ. ಅವಾಗ ನಿಮ್ಮ ಪಾತ್ರಕ್ಕೆ ನೀವು ಸಾಕ್ಷಿದ್ರಷ್ಟಿ ಆದಾಗ, ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಗಂಡ ಹೆಂಡತಿ ಮುದ್ದೆ ಸಾಂಬಾರ್ ಏನಾದ್ರೂ ಇದೆಯಾ, ಏನಾದ್ರೂ ಬರುತ್ತಾ? ಇದನ್ನ ಸಿಂಪಲ್ ಫಾರ್ಮುಲಾ ಬಾಬಾನಿದೆಯಾ? ನಿಮ್ಮ ಪಾತ್ರವನ್ನ ನೀವು ಸಾಕ್ಷಿಯಾಗಿ ನೋಡಿ. ಅದರಿಂದ ಸಪರೇಟ್ ಆಗಿಬಿಟ್ಟು ಬಾಬಾ ಮಧ್ಯಾಹ್ನದ ವೈಕುಂಠ ಸಮಾರದಿಂದ ಊಟ ತಿಂತಾ ಇದ್ದಾರೆ ಉಪ್ಪಿಟ್ಟು, ನಾನಲ್ಲ ಬಾಬಾ ಕಾ ರಹಾ ಹೈ ತೋ ಕ್ಯಾ ಹುವಾ, ಸಾಕ್ಷಿದ್ರಷ್ಟ ಹುವಾ ಕಿ ನಹೀ? ನಿಮ್ಮ ಪಾತ್ರದಿಂದನೇ ನೀವು ಯಾವಾಗ ಸಾಕ್ಷಿ ಆಗ್ಬಿಟ್ರಿ, ಮತ್ತೆ ಬೇರೆ ಪಾತ್ರದಲ್ಲಿ ಬಂದ್ರಂದ್ರೆ ಎಲ್ಲಿಂದ ಬರ್ತೀರಾ ನೀವು? ಇತ್ನ ಸಿಂಪಲ್. ಪೈಲೆ ಅಪ್ನೇ ಪಾರ್ಟ್ಗೂ ಸಾಕ್ಷಿದ್ರಷ್ಟ ಬಂದ್ಕರ್ಬೇಕು. ನಿಮ್ಮ ಪಾತ್ರವನ್ನ, ಇದು ನನ್ನತನ ಅಂತ ಬರಬಾರದು. ನಿಮ್ಮ ಜೀವನ, ನಿಮ್ಮ ಕರ್ಮ, ನಿಮ್ಮ ಚಿಂತನೆ, ನಿಮ್ಮ ಪಾತ್ರ, ಸಾಕ್ಷಿ ಸಪರೇಟ್ ಡಿಟ್ಯಾಚ್ ಮನಸ್ಸಿ. ಇವಾಗ ನಾನು ಮಾಡ್ತಿದ್ದೇನಲ್ಲ, ಬಾಬಾ ಕಿತ್ನಾ ಅಚ್ಚಾ ಕ್ಲಾಸ್ ಕರ್ವಾ ರಹಾ ಹೈ, ಬಾಜು ಕೂತ್ಕೊಂಡ್ಬಿಟ್ಟು ನಾನು ನೋಡ್ತಾ ಇದ್ದೆ, ಬಾ 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 ವಾ ಕ್ಯಾ ಕ್ಲಾಸ್ ಕರ್ ರೇ ಹೂ, ಇಸ್ಕೋ ಕೈತೆ ಸಾಕ್ಷಿ ದ್ರಷ್ಟ. ಶಿವಬಾಬಾ ಬಂದ ತಕ್ಷಣ ಬ್ರಹ್ಮ ಬಾಬಾ ಪಕ್ಕದಲ್ಲಿ ಕೂತ್ಕೊಳ್ತಿದ್ದಂತೆ, ಶಿವಬಾಬನಿಗೆ ಬಿಡ್ತಿದ್ದಂತೆ, ಶಿವಬಾಬಾ ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಇಸ್ಕೋ ಕೈತೆ ಸಾಕ್ಷಿ ದ್ರಷ್ಟ. ಮೊದಲು ನಿಮ್ಮ ಪಾತ್ರವನ್ನ ಸಾಕ್ಷಿ ದ್ರಷ್ಟ ಆಗಿ. ನಾವೇನ್ ಮಾಡ್ತೀವಿ? ಬೇರೆಯವರನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ನಾವೇನ್ ಬಾಬಾ ಏನಿರ್ತಾರೆ? ಸ್ವಚಿಂತನ್, ಸ್ವಪರಿವರ್ತನ್, ಸ್ವದರ್ಶನ್ ಹೇಳ್ತಾ ಇರ್ತಾನೆ. ನಾವೇನ್ ಮಾಡ್ತೀವಿ? ಪರಚಿಂತನ್, ಪರದರ್ಶನ್, ಪರಾವಲೋಕನ್, ಪರಸ್ಥಿತಿ, ಪರ 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 ಪರ್ ನೈ ಕಿಸ್ಮೇ ಆಜಾವೋ ಸ್ವ. ಪ್ರತಿಯೊಂದು ವಿಚಾರವನ್ನು ಯಾವ್ದಲ್ಲಿ ತಂದ್ಕೊಳ್ಳಿ? ಸ್ವನಲ್ಲಿ ತಂದ್ಕೊಳ್ಳಿ. ಪರಸಾಕ್ಷಿ, ನೀವು ಸ್ವಸಾಕ್ಷಿ ಆದಾಗ ಪರಸಾಕ್ಷಿ ಆಗೇ ಆಗ್ತದೆ. ಆಗತ್ತೋ ಆಗಲ್ವೋ? ನೀವೇನೇ ಮಾಡಬೇಕಾಗಿದೆ? ನಿಮ್ಮ ಪಾತ್ರವನ್ನೇ ನೀವು ದೂರದಿಂದ ನೋಡ್ತಾ ಇರಬೇಕಾದ್ರೆ ಬೇರೆದ್ರ ಪ್ರಭಾವ ಬೀಳುತ್ತಾ ನಿಮಗೆ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇದು ಅವರಿಗೆ ಬಂತಿದೋ, ಶರೀರ ನಿಮ್ದು ಅಂತಂದಾಗ, ಶರೀರ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಸೀರೆ ಹಣ ನೆಕ್ಲೆಸ್ ಲಿಪ್ಸ್ಟಿಕ್ ಫೆರೆನ್ಲವ್ಲಿ ಎಲ್ಲ ಬಂದ್ಬಿಡುತ್ತೆ. ಯಾವಾಗ ಇದು ನಿಮ್ದಲ್ಲ ಅಂತ ನನ್ನ ಮೇಲೆ, ಅವಾಗ ಏನಾಗ್ಬಿಡ್ತು? ಆಟೋಮೆಟಿಕಲಿ ಕ್ಯಾಪನ್ಗೆ ಸಾಕ್ಷಿದಷ್ಟ. ಬಾಬಾ ಸುಂದರವಾಗಿ ಹೇಳಿದ್ರು, ಈ ಮನೆ ನನ್ನದು ಅಂತಂದ್ರೆ ಅದು ರಿಪೇರಿ ಮಾಡೋ ಜವಾಬ್ದಾರಿ ನಂದು, ಇದು ಬಾಡಿಗೆ ಮನೆ ಅಂತಂದ್ರೆ ನಾವೇನ್ ಮಾಡ್ತೀವಿ? ಸಾಕ್ಷಿ ದ್ರಷ್ಟ. ಬಾಬಾ ಹೇಳ್ತಾರೆ, ಈಶ್ವರಿ ಜೀವನವನ್ನು ಅಪ್ಲಿಕೇಶನ್ ಮಾಡಬೇಕಂದ್ರೆ ಬರೀ ಜ್ಞಾನ ಇದ್ರೆ ಆಗೋದಿಲ್ಲ. ಜ್ಞಾನಯುಕ್ತ್, ಯೋಗಯುಕ್ತ್, ಯುಕ್ತಿಯುಕ್ತ್. ಏನ್ ಬೇಕು? ಯುಕ್ತಿ ಚಾಯಿಯೇ. ಜ್ಞಾನಯುಕ್ತ್, ಯೋಗಯುಕ್ತ್, ಯುಕ್ತಿಯುಕ್ತ್. ಆ ಯುಕ್ತಿ ಯಾರು ತಗೊಳ್ಬೇಕು? ಆಕೋ ಕನ್ನಾ. ಜ್ಞಾನವನ್ನು ನಾನು ಕೊಡ್ತೇನೆ, ಯೋಗವನ್ನು ನೀವು ಮಾಡಬೇಕು. ಆ ಯೋಗದ ಅಪ್ಲಿಕೇಶನ್ಗೆ ನೀವೇನ್ ಮಾಡಬೇಕು? ಯುಕ್ತಿಕೋ ರಚೋ. ನೋಡಿ, ಯಾರಿಗಾದ್ರೂ ಒಂದು ವಿಚಾರ ಹೇಳಬೇಕು, ಅದೇನ್ ಮಾಡ್ತಾರೆ, ಯುಕ್ತಿಯನ್ನು ರಚನೆ ಮಾಡಿಬಿಟ್ಟು ಹೇಳ್ತಾರೆ ತಾನೆ. ಒಂದು ಮಗು ಡೈರೆಕ್ಟ್ ಆಗಿ ಮೆಡಿಸಿನ್ ತಿಂತಾ ಇಲ್ಲ, ಅವಾಗ ಅವ್ರಿಗೇನ್ ಮಾಡ್ತಾರೆ, ಅನ್ನದಲ್ಲಿ ಊಟ ಮಾಡಿಬಿಟ್ಟು ಯುಕ್ತಿಯಿಂದ ಏನ್ ಮಾಡ್ತಾರೆ, ಆಹಾರದ ಮೂಲಕ ಔಷಧಿಯನ್ನು ಕೊಡ್ತಾರೆ. ಯುಕ್ತಿ ರಚೋಣ. ಡೈರೆಕ್ಟ್ ಆಗಿ ನಿಮ್ಮ ಆತ್ಮ ಪರಮಾತ್ಮನ ಮಿಲನ ಅನುಭವ ಮಾಡ್ತಾ ಇಲ್ಲ, ಅವಾಗೇನ್ ಮಾಡಿ, ಯುಕ್ತಿ ರಚು. ಯುಕ್ತಿಯಿಂದ ಏನ್ ಮಾಡಿ, ಅದನ್ನು ಒಳಗಡೆ ಕೊಡಿ. ಯುಕ್ತಿನೂ ಇರಬೇಕು, ಪ್ರೀತಿನೂ ಇರಬೇಕು. ಹಾಗಾದ್ರೆ ಬರೀ ಯುಕ್ತಿ ಮಾಡಿದ್ರು ಕೂಡ ಆಗೋದಿಲ್ಲ. ಜ್ಞಾನಯುಕ್ತ, ಯೋಗಯುಕ್ತ್ ಔರ್ ಯುಕ್ತಿಯುಕ್ತ್, ತೀನೋ ಸಾತ್ ಮೇಲೇನಾ ಚಾಯಿ. ಆವಾಗೇನಾಗತ್ತೆ, ನಿಮ್ಮ ಪುರುಷಾರ್ಥ ಏನಾಗತ್ತೆ, ಸಹಜ ಆಗತ್ತೆ. ಓಕೆ, ಇನ್ನೊಂದು ಬಗ್ಗೆ ವಿಚಾರ ಸಾಗರ ಮಂಥನ ಮಾಡೋಣ. ಯಾವುದು ಅಂತಂದ್ರೆ ಸೃಷ್ಟಿ ನಾಟಕ ಚಕ್ರ. ಯಾವುದು ಬಗ್ಗೆ ಚಿಂತನೆ ಮಾಡೋಣ, ಸೃಷ್ಟಿ ನಾಟಕ ಚಕ್ರ, ಅದೆಲ್ಲ ಸೇರಿಬಿಟ್ಟು ಕಲ್ಪ. ಹೌದು ತಾನೆ, ಯಾವುದಲ್ಲಿ ಕಲ್ಪ ಅಂತ ಹೇಳ್ತೀವಿ, 5000 ವರ್ಷದ ಕಲ್ಪ. ಅದರ ಅರ್ಥ ಏನು? ಕಲ್ಪ ಅಂತಂದ್ರೆ ಅರ್ಥ ಏನು? ಸೃಷ್ಟಿ ನಾಟಕ ಚಕ್ರ ಅಂತಂದ್ರೆ ಅರ್ಥ ಏನು? ಆ ಶಬ್ದದ ಅರ್ಥ ಏನು? ನಾನು ಕೇಳ್ತಾ ಇರೋದು ಅದು. ಸೃಷ್ಟಿ ನಾಟಕ ಚಕ್ರ ಅಂತಂದ್ರೆ 5000 ವರ್ಷ ಅದು ತಿರುಗ್ತಾ ಇರ್ತಾರೆ, ಸರಿ? ಮೀನಿಂಗ್ ಯಾವ ಸೃಷ್ಟಿ? ಅದು ಉಲ್ಟಾ ತಿರ್ತಾ ಇದೆ, ಹಿಂಗ್ ತಿರ್ತಾ ಇದ್ದು. ನೀವು ಉಲ್ಟಾ ತೋರಿಸ್ತಾ ಇದ್ರಿ ನನಗೆ, ಹಿಂಗ್ ತಿರ್ತಾ ಇದೆ ಅಲ್ಲ, ಎರಡಿನ ಬಲಕ್ಕೆ ಇವ್ರು ಹಿಂಗ್ ತೋರಿಸ್ತಾ ಇದ್ದಾರೆ. ನಾನು ಹೊಸಕೋಟೆಯಲ್ಲಿ ಏನಂದ್ರೆ ಹಿಂಗ್ ತಿರ್ತಾ ಇದೆಯಾ ನೋಡಿದೆ, ಹಿಂಗ್ ಹಿಂಗಲ್ವ ತಿರುಗತ್ತೆ. ಓಕೆ ನೋಡಿ, ಓಕೆ, ಕಲ್ಪ ಅಂತಂದ್ರೆ ಏನು ಅಂತಂದ್ರೆ, ಕಲ್ಪ ಹೇಳುವಂತ ಶಬ್ದ ಬಂದಿರೋದು ಕಲ್ಪನೆ ಹೇಳೋದ್ರ ಆಧಾರದಿಂದ. ಯಾವುದರ ಆಧಾರದಿಂದ? ಕಲ್ಪನೆ ಅಂದ್ರೆ ಇಮ್ಯಾಜಿನೇಷನ್. ಕಲ್ಪನೆ ಅಂತಂದ್ರೆ ಏನು? ಇಮ್ಯಾಜಿನೇಷನ್. ಅದಕ್ಕೆ ಆಧಾರ ಸೃಷ್ಟಿ ನಾಟಕ ಚಕ್ರ. ಚಕ್ರ ಅಂತಂದ್ರೆ ಏನು? ತಿರುಗೋದು. ಇದೆಲ್ಲರಿಗೂ ಗೊತ್ತು, ಗೊತ್ತು ತಾನೆ? ಓಕೆ, ಈ 5000 ವರ್ಷದ ಚಕ್ರಕ್ಕೆ ನಾವೇನ್ ಹೇಳ್ತಿದ್ದೀವಿ? ನಾಟಕ. ಏನ್ ಹೇಳ್ತಿದ್ದೀವಿ ಅದರಲ್ಲಿ? ನಮ್ದು ವಿಶೇಷ ಪಾತ್ರ. ಯಾರ್ದು? ಕರ್ನಾಟಕ್ ನಾಟಕ ಕರ್ನೇ ವಾಲೆ. 5000 ವರ್ಷದಲ್ಲಿ ನಮ್ದೇನು ವಿಶೇಷ ಪಾತ್ರ? ಏನು? ಕರ್ನಾಟಕ್ ನಾಟಕ ಕರ್ನೇ ವಾಲೆ. ಹೌದೋ ಅಲ್ಲ? ಡಬಲ್ ಇಡ್ತೀವಿ ನಾಟಕ ಮಾಡ್ತೀವಿ ಅಂತ. ಏನಂತ? ಬಾಬಾ ನಾಟಕ ಕರ್ನೇ ವಾಲೆ ಏನಾ? ಓಕೆ, ನಾಟಕ 5000 ವರ್ಷದೇನು? ನಾಟಕ. ನಾಟಕದಲ್ಲಿ ನಾವ್ಯಾರು? ನಾವೆಲ್ಲ ಯಾರು? ನಾವೆಲ್ಲ ಯಾರು? ಓಕೆ, ಯಾವಾಗ ನಾವು ಪಾತ್ರಧಾರಿಗಳು ಅಂತಂದ ಮೇಲೆ, ನಾಟಕ ಮಾಡುವಂತ ಪಾತ್ರಧಾರಿಗೆ ತಾನು ಏನು ಡೈಲಾಗ್ ಹೇಳಬೇಕು ಅಂತ ಗೊತ್ತಿರುತ್ತೋ ಗೊತ್ತಿರಲ್ವೋ? ನೀವು ನಾಟಕ ಮಾಡ್ತಿದ್ರು ಮಾಡ್ತಾ ಇಲ್ವೋ? ನೀವೇನು ಪಾರ್ಟ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದ್ಯಾ? ನೋಡಿ, ಸ್ಟೇಜ್ ಮೇಲೆ ಹೋಗಿಬಿಟ್ಟು ಅವನು ನಾಟಕ ಮಾಡ್ತಾನಂತಂದ್ರೆ, ರಮೇಶ ಹೇಳುವಂತ ವ್ಯಕ್ತಿ ರಾಮನ ಪಾತ್ರವನ್ನು ಹಾಕಿಬಿಟ್ಟು ರಾಮಾಯಣದ ನಾಟಕವನ್ನು ಮಾಡ್ತಿದ್ದಾನು. ವ್ಯಕ್ತಿ ಯಾರು? ರಮೇಶ. ಪಾಠ ಹಾಕೊಂಡಿದ್ದು ರಾಮನ್ದು, ರಾಮನ ಪಾತ್ರ ಮಾಡ್ತಿದ್ದಾನೆ. ಅಂದಮೇಲೆ ಏನು ಡೈಲಾಗ್ ಹೇಳಬೇಕು ಅಂತ ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಸರಿ, ನೀವು ಪಾತ್ರಧಾರಿಗಳು, ಆತ್ಮ ಹೇಳೋನು ಮಾಲೀಕ, ಶರೀರ ಹೇಳೋದು ಡ್ರೆಸ್ಸು. ನಿಮ್ಗೇನ್ ಪಾಠ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆಯಾ? ಹಾ ಯಾನ್ನ ಗೊತ್ತಿದೆಯೋ ಗೊತ್ತಿಲ್ವೋ? ಏನು ಗೊತ್ತಿದೆ? ನೀವೇನ್ ಪಾಠ ಮಾಡಬೇಕು ಅಂತ ಗೊತ್ತಿದೆಯಾ? ಏನೇನು? ಈ ನಾಟಕ ನಾನು ಈಗ ತಾನೇ ಮಾಡಬೇಕು. ದಿಸ್ ಇಸ್ ಪ್ರಾಕ್ಟಿಕಲ್, ದಿಸ್ ಇಸ್ ನಾಟ್ ರಿಹರ್ಸಲ್. ನಾಟಕ ನಾನು ಮಾಡ್ತಾ ಇದ್ದೀನಿ ಇವಾಗ. ಈ ಕಲ್ಪದಲ್ಲಿ ನಾನು ಕಲ್ತ್ಬಿಟ್ಟು ಮುಂದಿನ ಕಲ್ಪದಲ್ಲಿ ನಾಟಕ ಮಾಡೋದಲ್ವಲ್ಲ, ನಾನು ಈಗಲೇ ಮಾಡ್ತಿದ್ದೇನೆ. ಈಗ ನಾನು ಪಾತ್ರ ಮಾಡ್ತಿದ್ದೇನೆ ಅಂತಂದ್ರೆ, ನನ್ನ ಪಾತ್ರದ ಬಗ್ಗೆ ನನಗೆ ಅರಿವಿರಬೇಕು. ನನಗೆ ಅರಿವಿದೆಯಾ? ಅರಿವಿಲ್ಲ. ಯಾವಾಗ ಅರಿವಿಲ್ಲ ಅಂತಂದ್ರೆ ಇದಕ್ಕೆ ನಾಟಕ ಅಂತ ಹೇಳಲಿಕ್ಕೆ ಆಗತ್ತಾ? ನಾಟಕ ಅಂತ ಹೇಳಲಿಕ್ಕೆ ಆಗಿಲ್ಲ ಅಂತಂದ್ರೆ ಬಾಬಾ ಸುಳ್ಳು ಹೇಳಿದ್ರ? ಏನು ಅಲ್ಲ, ನಿಮ್ಗೆ ಗೊತ್ತು. ನೋಡಿ, ನಾಟಕ ಅಂತ ಗೊತ್ತಿದ್ಬಿಟ್ಟು ಮಾಡತ್ತಾನೆ.
ಗೊತ್ತಿದ್ಬಿಟ್ಟು ಮಾಡೋದಕ್ಕೇನು ಹೇಳ್ತಾರೆ, ನಾಟಕ ಅಂತ ಹೇಳ್ತಾರೆ. ನಾನಿವಾಗ ಈ ಡೈಲಾಗ್ ಅನ್ನು ಹೇಳಬೇಕು, ಗೊತ್ತಿದ್ಬಿಟ್ಟು ತಾನೇ ಮಾಡೋದು, ಗೊತ್ತಿಲ್ಲದೆ ತನ್ನಿಂತಾನೆ ಆಗೋದಕ್ಕೆ ನಾಟಕ ಅಂತ ಹೇಳ್ತಾರ? ಇರಲಿ, ಒಬ್ಬೊಬ್ರು ಹೇಳಿ. ಹಾ ಹೇಳಿ. ಅಲ್ಲ ಅಕ್ಕೋರೆ, ನಾನು ಹೇಳ್ತಾ ಇರೋದನ್ನು, ನಾವು ಪೂರ್ತಿ ಆತ್ಮ ಶರೀರ ಪಡ್ಕೊಂಡ ಮೇಲೆ ಏನೇನು ಮಾಡ್ತಿದ್ದೀವಿ ಎಲ್ಲಾನು ನಾಟಕ ತಾನೆ, ಟೋಟಲ್ ನಾಟಕ. ನಾವೇನು ಮಾಡ್ತಿದ್ವಿ ಟೋಟಲ್ ನಾಟಕ. ನಾಟಕ ಅಂತಂದ್ಮೇಲೆ ನಾವು ಪಾತ್ರಧಾರಿಗಳು. ಪಾತ್ರಧಾರಿಗಳಂದ್ರೆ ನಾವೇನು ನಾಟಕ ಮಾಡ್ತಿದ್ವಿ, ನಮ್ಮಲ್ಲಿ ಏನಿರಬೇಕು, ಸ್ಪಷ್ಟವಾಗಿ ಬ್ಯಾಕ್ ಸೈಡ್ ಇನ್ಫಾರ್ಮೇಶನ್ ಇರಬೇಕು. ರಾಮನ ಪಾತ್ರ ಹಾಕೊಂಡು ರಾಮನ ಪಾತ್ರನೇ ಮಾಡಬೇಕು ಹೊರತು ರಾವಣನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪಾತ್ರ ಹಾಕೊಂಡು ರಮೇಶ್ನಿಗೆ ಸ್ಪಷ್ಟವಾಗಿ ಗೊತ್ತು, ನಾನು ರಾಮನ ಪಾತ್ರವನ್ನೇ ಹಾಕಿದ್ದೇನೆ, ನಾನು ರಾಮನ ಡೈಲಾಗ್ ಅನ್ನೇ ಹೇಳ್ಬೇಕು. ಅವ್ರಿಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ. ಅದಕ್ಕೆ ನಾಟಕ ಅಂತ ಹೇಳ್ತಾನೆ. ಯಾಕಂದ್ರೆ ಏನು ಅಭಿನಯವನ್ನ ಮಾಡ್ತಾನೆ ಅದ್ರ ಬ್ಯಾಕ್ ಸೈಡ್ ಅವನಿಗೇನು ಸ್ಪಷ್ಟವಾಗಿ ಗೊತ್ತು. ಓಕೆ, ಈಗ ನಾವು ಜ್ಞಾನಿಗಳಾಗಿದ್ದೀವಿ, ಭಕ್ತಿ ಮಾರ್ಗದಲ್ಲಿ ಇದ್ದಾಗಲೂ ಕೂಡ ಅಥವಾ ಈ ಶರೀರದಲ್ಲಿ ಭಗವಂತ ಸಿಗುವ ಮೊದಲು ಕೂಡ ನಾವು ಮಾಡಿದ್ದು ಕೂಡ ಏನು ನಾಟಕನೇ ಅಲ್ವಾ? ಈಗ ನಮಗೆ ಷಷ್ಠಿ ನಾಟಕ ಚಕ್ರದ ಬಗ್ಗೆ ನನಗೆ ಗೊತ್ತಿರಬಹುದು, ದಟ್ ಈಸ್ ಸಪರೇಟ್. ಅದರ ಮೊದಲೂ ಕೂಡ ನಾವು ಮಾಡಿದ್ಯಾವುದು ನಾಟಕನೇ ಅಂತ ಯಾರು ಹೇಳ್ತಿದ್ದಾರೆ? ಅದು ಸರಿನಾ ತಪ್ಪು? ಯಾವ್ದರ ಆಧಾರದ ಮೇಲೆ? ಆಧಾರ ಕೊಡಿ, ಪ್ರೂಫ್ ಕೊಡಿ. ನೀವು ಸುಮ್ಮನೆ ಹೇಳ್ಬಿಟ್ಟು ನಾನು ಯಾಕೆ ನಂಬಬೇಕು? ಸಂದರ್ಭ ನಿಮ್ಗೆ ಗೊತ್ತಿರುತ್ತಾ? ಎಲ್ಲ ನಿಮ್ಗೆ ಗೊತ್ತಿರುತ್ತಾ? ನಿಮ್ಗೆ ಗೊತ್ತಿದೆ ಕ್ರೋಧ ಮುಂದೆ ಮಾಡಬೇಕು, ಗೊತ್ತಿದ್ರೆ ನಾವು ಮಾಡ್ತಿದ್ವಾ? ಇವಾಗ ನಮ್ದೇನಾಗತ್ತೆ, ಮುಂದೆ ನಮ್ಗೆ ಕ್ರೋಧ ಮಾಡಬಾರ್ದು ಅಂತ ಗೊತ್ತು, ಕ್ರೋಧ ಮಾಡಿ ಆದ್ಮೇಲೆ ತಾನೇ ಗೊತ್ತಾಗತ್ತೆ ನನಗೆ. ಹೌದಣ್ಣವರೇ, ಮಾಡಿ ಮಾಡಲ್ಪಟ್ಟ ಫಿಕ್ಸ್ಡ್ ಡ್ರಾಮಾ ನೋ ಪ್ರಾಬ್ಲಮ್. ಇವಾಗ ಮಾಡಿ ಮಾಡಲ್ಪಟ್ಟ ನಾಟಕ ಅಂತಂದ್ರೇನು? ಮೂರು ಗಂಟೆದು ಒಂದು ನಾಟಕ ನೀವು ಮಾಡ್ತೀರಾ, ಸ್ವರ್ಗದಲ್ಲಿ ಒಂದು ಸೀಟ್ ಖಾಲಿ ಇದೆ, ಹೊಸಕೋಟೆಯವರೆಲ್ಲ ಸೇರಿಬಿಟ್ಟು ಫಿಕ್ಸ್ ಮಾಡಿದ್ರು. ಇವತ್ತು ಹೊಸಕೋಟೆ ಸ್ಟೇಜ್ ಮೇಲೆ ಮಾಡ್ತೀರಾ, ನಾಳೆ ಕೋಲಾರದಲ್ಲಿ ಮಾಡ್ತೀರಾ, ನಾಳೆ ವೇಮಗಲಲ್ಲಿ ಮಾಡ್ತೀರಾ. ಮಾಡಿ ಮಾಡಲ್ಪಟ್ಟಂತ ನಾಟಕ ಅದೇ ಪಾತ್ರಧಾರಿಗಳು ರಿಪಿಟೇಷನ್ ಮಾಡ್ತೀರಿ. ಆದ್ರೆ ಎಲ್ಲೇ ಪಾತ್ರ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರ್ತದಲ್ವಾ ನಾನೇನ್ ಪಾತ್ರ ಮಾಡ್ತಿದ್ದೇನೆ? ನಾನು ಕೇಳ್ತಾ ಇರೋದದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ, ಕನ್ಫ್ಯೂಷನ್ ಆಗ್ತಾ ಇದೆಯಾ? ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಸುಮ್ನೆ ಇದು ಸುಮ್ನೆ ಮುಂದೆ ಹೋಗ್ತಾ ಇರ್ತದೆ, ಫೈನಲ್ ಅದಕ್ಕೆ ರಿಸಲ್ಟ್ ಸಿಗ್ಬರೋಣ. ಇಲ್ಲಾಂದ್ರೇನಾಗತ್ತೆ? ಆನ್ಸರ್ ಸಿಗೋದಿಲ್ಲ. ಓಕೆ, ಏನ್ ಸೀಕ್ರೆಟ್ ಅಂತಂದ್ರೆ, ನಾಟಕ ಅಂತಂದ್ರೆ ಏನು? ಪಾತ್ರ ಗೊತ್ತಿರಬೇಕು, ಗೊತ್ತಿರುವಂತ ವ್ಯಕ್ತಿ ಪಾತ್ರವನ್ನ ಮಾಡ್ತಾನೆ. ನಾಟಕಕ್ಕೆ ಆಧಾರ ನಾಟಕ ಚಕ್ರದ ಹಿಂದುಗಡೆ ಒಂದು ಶಬ್ದ ಇದೆಯಲ್ಲ, ಯಾವುದದು? ಸೃಷ್ಟಿ. ಸೃಷ್ಟಿ ಅಂತ ಶಬ್ದದ ಅರ್ಥ ಏನು? ನಿರ್ಮಾಣ. ಏನು? ನಿರ್ಮಾಣ. ಓಕೆ, ಇಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಆತ್ಮ ಇರುತ್ತೆ ಶರೀರದ ಒಳಗಡೆಗೆ, ಅದು ತನ್ನ ಮನಸ್ಸಿನ ಮೂಲಕ ಸೃಷ್ಟಿ ಮಾಡುತ್ತೆ. ಏನು ಮಾಡುತ್ತೆ? ಸೃಷ್ಟಿ. ಯಾವುದರ ಆಧಾರ? ಕಲ್ಪದ ಆಧಾರ. 5000 ವರ್ಷದ ನನ್ನ ಪಾತ್ರದ ಅನುಸಾರ ನನ್ನ ಮನಸ್ಸಿನಲ್ಲಿ ಸಂಕಲ್ಪದ ರೂಪದ ಸೃಷ್ಟಿಯಾಗತ್ತೆ, ನಿರ್ಮಾಣ ಆಗತ್ತೆ. ಆಗತ್ತಾಗಲ್ವ? ಫಸ್ಟ್ ಆಗೋದಲ್ಲಿ ನಮ್ಮ ಆತ್ಮನ ಮನಸ್ಸಿನಲ್ಲಿ ಸೃಷ್ಟಿ. ಏನು? ಸಂಕಲ್ಪ. ಏನು ನಮ್ಮಲ್ಲಿ ಸೃಷ್ಟಿಯಾಯಿತು ಅದನ್ನ ನಾನೇನು ಮಾಡ್ತೇನೆ? ನಾಟಕ ಮಾಡ್ತೇನೆ. ಅಂದ್ರೆ ನಾನು ಅದನ್ನು ನೋಡಬೇಕು ಅಂತ ಮನಸ್ಸಿನಲ್ಲಿ ಮೊದ್ದೇನಾಯ್ತು? ಸೃಷ್ಟಿ. ಆಮೇಲೆ ನಾನು ನೋಡ್ತೇನೆ. ಹಿಂದ್ಗಡೆಗೆ ಬಾಟದಾರಿ ಇದನ್ನಲ್ಲ ಯಾರು? ಆತ್ಮ. ನಾಟಕ ಕಾಣೋದು ಯಾರಿಗೆ? ಈ ಸ್ಟೇಜ್ನಲ್ಲಿ ಏನ್ ಡೆಕೋರೇಷನ್ ಹಾಕೋದು ಅದು ತಾನೇ ಕಾಣತ್ತೆ, ಒಳಗಡೆ ಕಾಣಲ್ವಲ್ಲ. ರಮೇಶ ಕಾಣೋದಿಲ್ಲ. ಯಾರು ಕಾಣ್ತಾ ಇರ್ತಾನೆ? ರಾಮ ಕಾಣ್ತಾ ಇರ್ತಾನೆ ಜನರಿಗೆ. ಜನರಿಗೆ ಕಾಣೋದು ಯಾವುದು? ಶರೀರ. ನಾಟಕ ಯಾವುದು? ಶರೀರ. ನನ್ನ ಮನಸ್ಸಿನಲ್ಲಿ ಸೃಷ್ಟಿಯಾಗತ್ತೆ ಏನಂತ? ನಾನು ನೋಡಬೇಕು, ಆವಾಗ್ಲೇ ನೋಡಬಹುದು. ನಾನು ಮಾತನಾಡಬೇಕು, ಆವಾಗ್ಲೇ ಮಾತನಾಡಬಹುದು. ನಾನು ಕೇಳಬೇಕು, ಆವಾಗ ಮಾತು ಕೇಳಬಹುದು. ನಾನು ಪೊರಕೆ ಇಟ್ಕೊಂಡು ಗಸ ಗುಡಿಸಬೇಕು, ಮೊದಲು ಸೃಷ್ಟಿಯಲ್ಲಾಗತ್ತೆ. ಆಗತ್ತಾನೆ? ಸಂಕಲ್ಪ ಸೃಷ್ಟಿ ಆಗಿರೋದನ್ನೇ ನೀವು ನಾಟಕ ಮಾಡ್ತೀರಾ ಹೊರತು ಯಾವುದೇ ಸಂಕಲ್ಪ ಸೃಷ್ಟಿಯಾಗದೇನೆ ನೀವು ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ? ಮನಸ್ಸಿನಲ್ಲಿ ಆ ಸಂಕಲ್ಪ ಬಂದಿಲ್ಲ, ಆ ಕರ್ಮ ಬಂದಿಲ್ಲ, ನೀವು ಅದರ ಪಾತ್ರವನ್ನು ಮಾಡ್ಲಿಕ್ಕೆ ಸಾಧ್ಯನಾ? ಸೃಷ್ಟಿಯಾಗಿರುವುದು ಆತ್ಮನಲ್ಲಿ, ಪಾತ್ರ ಮಾಡ್ತಿರೋದು ಶರೀರದಿಂದ. ಅರ್ಥ ಆಗ್ತಿದ್ಯಾ? ಅಂದಮೇಲೆ ಶರೀರದಿಂದ ನೀವೇನು ಪಾತ್ರವನ್ನ ಮಾಡ್ತಿದ್ದೀರಿ ಅದು ನಿಮಗೆ ಮೊದಲು ಗೊತ್ತಿದೆಯೋ ಗೊತ್ತಿಲ್ವೋ? ಯಾರಿಗೆ? ಆತ್ಮನಿಗೆ. ಅರ್ಥ ಆಗ್ತಿದ್ಯಾ? ಇವಾಗ 5000 ವರ್ಷದ ಕಲ್ಪದ ಆಧಾರದಲ್ಲಿ ಆ ಸೆಕೆಂಡ್ನಲ್ಲಿ ಏನು ಬರಬೇಕು ಅದರ ಅನುಸಾರ ಟಕ್ ಅಂತ ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಬಂತು. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಇವ ಕಸ ಗುಡಿಸಬೇಕು ಟಕ್ ಅಂತ ಬಂತು. ಅದಕ್ಕೆ ತಕ್ಕಾಗಿ ನೀವೇನ್ ಮಾಡುದು ಸೃಷ್ಟಿ ಮಾಡ್ರಿ. ಏನಂತ ಪೊರಕೆ ಇಟ್ಕೊಳ್ಬೇಕು, ಮೊರ ಇಟ್ಕೊಳ್ಬೇಕು. ನೀವೇನ್ ಮಾಡಿದ್ರಿ ಸೃಷ್ಟಿ ಮಾಡಿದ್ರಿ. ಏನ್ ಸೃಷ್ಟಿ ಮಾಡಿದ್ರಿ? ಅದರಂತೆ ಕಸ ಗುಡಿಸುವಂತ ಪಾತ್ರವನ್ನ ಮಾಡಿದ್ರಿ. ಅದು ತಿರುಗುತ್ತಾ ಹೋಯ್ತು. ಅದಕ್ಕೆ ಹೇಳಿದ್ರು ನಾಟಕ ಚಕ್ರ. ಇವಾಗ ಅರ್ಥ ಆಯ್ತು ಅರ್ಥ ಆಗಿಲ್ವೋ? ಅರ್ಥ ಆಯ್ತು ತಾನೆ? ಸೃಷ್ಟಿ ನಾಟಕ ಚಕ್ರ. ಸೃಷ್ಟಿ ಆಗೋದಿಲ್ಲಿ ಮನಸ್ಸಿನಲ್ಲಿ ನಿರ್ಮಾಣ. ಓಕೆ, ಇಲ್ಲಿ ಬರುತ್ತೆ. ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಸಂಕಲ್ಪ. ಸಂಕಲ್ಪ ಅಂತಂದ್ರೆ ಏನು? ನೋಡಿ, ಅದಕ್ಕಾಗಿ ನಾವು ನೋಡ್ತೀವಿ, ಮೇಲುಗಡೆಯಿಂದ ನೋಡ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಮುದ್ರದ ಆಳದಲ್ಲಿ ಹೋಗಿ, ಸಮುದ್ರ ಆಳದಲ್ಲಿ ಹೋಗಿ. ಸಂಕಲ್ಪ ಅಂತಂದ್ರೆ ಏನು? ನಮ್ಮ ಮನಸ್ಸಿನಲ್ಲಿ ಕಲ್ಪದ ಅನುಸಾರ ಎಷ್ಟೋ ಕಲ್ಪನೆಗಳು ಬರ್ತವೆ. ಅದು ಎಲ್ಲಾ ಕಲ್ಪನೆಗಳನ್ನು ನಾವು ಸಾಕಾರದಲ್ಲಿ ಕರ್ಮದಲ್ಲಿ ತರೋದಿಲ್ಲ, ತರ್ತೀವ? ಅದರಲ್ಲಿ ಕೆಲವೊಂದು ವ್ಯರ್ಥ ಇರ್ತದೆ, ಅನಾವಶ್ಯಕ ಇರ್ತವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಕಲ್ಪನೆಯನ್ನ, ಕರೆಕ್ಟಾಗಿ ಕೇಳಿ, ನಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಕಲ್ಪನೆಯನ್ನ ಯಾವುದನ್ನ ಕಾರ್ಯದಲ್ಲಿ ತರ್ತೇನೋ, ನಾನು ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಬಂದಿರುವಂತಹ ಕಲ್ಪನೆಯನ್ನ ಸಾಕಾರ ಕರ್ಮದಲ್ಲಿ ತರೋದು, ಬಂದಿರುವಂತಹ ಕಲ್ಪನೆಯನ್ನ ಸಂಪೂರ್ಣ ಮಾಡೋದು, ಸಂಪೂರ್ಣ ಕಲ್ಪನೆಯನ್ನ ಸಂಪೂರ್ಣ ಮಾಡೋದೇ ಸಂಕಲ್ಪ. ಎಷ್ಟು ಚೆನ್ನಾಗಿದೆಯಲ್ಲ ಜ್ಞಾನ. ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಮಾಡ್ತಾ 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 ಹೋದ್ರೆ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ, ಎಷ್ಟು ಕ್ಲಿಯರ್ ಆಗಿದೆ ವಿಜನ್ ಬಾಬಾ ಅವ್ರ ಜ್ಞಾನ, ಕ್ಲಿಯರ್ ಕಟ್ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ಮಾಡ್ಕೊಳ್ತಾ ಹೋಗಿ ಮಾಡ್ಕೊಳ್ತಾ ಹೋಗಿ ಅವಾಗ ಏನಾಗುತ್ತೆ? ಬ್ಯೂಟಿಫುಲ್. ಅವಾಗ ಜ್ಞಾನ ಎಷ್ಟು ಪರಿಪಕ್ವತೆ ಬರ್ತಾ ಹೋಗುತ್ತೋ, ಯೋಗದ ಕನೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ. ಆ ಬಾಬಾ ಹೇಳಿರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ಗಳು ಕೂಡ ಏನಾಗ್ತಾ ಹೋಗ್ತವೆ? ಟಚ್ ಟಚ್ ಟಚ್, ಬಾಬಾ ಕ್ಯಾ ಕೇ ರಹಾ ಹೇ. ಆವಾಗ ನಮ್ಮ ಈಶ್ವರಿ ಜೀವನ ಏನಾಗ್ತಾ ಹೋಗ್ತದೆ, ಏನಾಗತ್ತೆ, ಮೇಲಕ್ಕೆ ಹೋಗುತ್ತೋ ಹೋಗಲ್ಲೋ. ಹೀಗೆ ಪ್ರತಿಯೊಂದು ಬಾಬಾ ಅವರ ಜ್ಞಾನದ ಪಾಯಿಂಟ್ಸ್ ಗಳನ್ನ ಏನ್ ಮಾಡಿ, ವಿಚಾರ ಸಾಗರ ಮಂಥನವನ್ನ ಮಾಡಿಬಿಟ್ಟು ಅದರ ರಿಸಲ್ಟ್ಸ್ ಅನ್ನ ತೆಗೀರಿ. ಆವಾಗ ನಿಮ್ಮ ಬುದ್ಧಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಯಾವಾಗತ್ತೆ? ಭಗವಂತನ ಜೊತೆಲಿ ಇಟ್ಕೊಳ್ಳಿ, ಅವನ ಜೊತೆ ಚರ್ಚೆಯನ್ನ ಮಾಡಿ. ಬಾಬಾ ಹೇಳ್ತಾರೆ, ಮಕ್ಕಳು ಇದು ಈಶ್ವರೀಯ ವಿಶ್ವವಿದ್ಯಾಲಯ, ಇಲ್ಲಿ ನಾನು ಎಲ್ಲರಿಗೂ ಪಾಠ ಮಾಡ್ತೇನೆ, ಜನರಲ್ ಪಾಠ. ಓಕೆ, ನಿಮಗೆ ಪ್ರಶ್ನೆ ಬರಬಹುದು, ಹೀಗಿದ್ದು ನಿಮ್ಗೆ ಈ ಸೀಕ್ರೆಟ್ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು, ಇದ್ರ ಅರ್ಥ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು, ಯಾರಿಗೆ? ಯೋಗೇಶನಿಗೆ ಯಾಕೆ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು, ಗೊತ್ತಾ ನಿಮ್ಗೆ ಹೇಗೆ ಅಂತ? ಗೊತ್ತಿಲ್ಲಲ್ಲ, ಆ ಸೀಕ್ರೆಟ್ ಹೇಳ್ತೇನೆ ಕಣಿ. ಕಾರಣ ಏನು ಅಂತಂದ್ರೆ, ನೀವೇನು ಮಾಡಿದ್ರಿ, ಪ್ರತಿದಿನ ಸ್ಕೂಲ್ ಮಾತ್ರ ಅಟೆಂಡ್ ಮಾಡಿದ್ರಿ ಟೀಚರ್ ಹತ್ರ. ನಾನೇನು ಮಾಡಿದೆ, ಸ್ಕೂಲ್ ಆದ್ಮೇಲೂ ಕೂಡ ಟ್ಯೂಷನ್ ತಗೊಂಡೆ. ಯಾರ ಹತ್ರ? ಎಕ್ಸ್ಟ್ರಾ ಕ್ಲಾಸ್. ಯಾರ ಹತ್ರ? ಅದೇ ಕ್ಲಾಸಿನ ಮೇಲೆ ನಾನು ಟ್ಯೂಷನ್ ತಗೊಳ್ತೇನೆ. ಅದಕ್ಕಾಗಿ ನನಗೇನ್ ಸಿಗ್ತದೆ? ಎಕ್ಸ್ಟ್ರಾ ಸಿಗತ್ತೆ. ಮನೆಯಲ್ಲಿ ಸ್ಪೆಷಲ್ ಆಗಿ ನಾವೇನ್ ಮಾಡಿದ್ವಿ, ಫೀಸ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿದೀವಿ, ಟ್ಯೂಷನ್ ತಗೊಳ್ತಾ ಇದ್ದೀವಿ ಎಕ್ಸ್ಟ್ರಾ ಪರ್ಸನಲ್ ಮುಲಾಖಾತ್. ಅದಕ್ಕಾಗಿ ನನಗೇನ್ ಸಿಗತ್ತೆ, ಟ್ಯೂಷನ್ ಇಂದ ಎಫೆಕ್ಟ್ ಇದು. ಅವಾಗ ಏನಾಗತ್ತೆ ಹೇಳಿ, ಎಕ್ಸ್ಟ್ರಾ ಮಿಲ್ತಾಯ್ ಕಿನ್ನ ಮಿಲ್ತಾಯ್ ಸಿಗತ್ತಲ್ವಾ. ಅದಕ್ಕಾಗಿ ನಾವೇನ್ ಮಾಡಬೇಕು, ರೆಗ್ಯುಲರ್ ಕ್ಲಾಸ್ ಜೊತೆಗೆ ಬೇಗ ಮುಂದೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಟ್ಯೂಷನ್ ಲೇ ಇಲ್ಲ. ಕಿಸ್ಗೆ ಸಾತ್? ಭಗವಾನ್ ಕೆ ಸಾತ್. ಭಗವಂತ ಜೊತೆ ಕನೆಕ್ಷನ್ ಇಡ್ತಾ ಹೋಗಿ ಇಡ್ತಾ ಹೋಗಿ ಇಡ್ತಾ ಹೋಗಿ ಆಸಕ್ತಿನ ಹುಟ್ಟಿಸ್ಕೊಳ್ಳಿ. ಏನಂತ, ಬಾಬಾ ನಾನು ತಿನ್ನು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ಜ್ಞಾನದ ಚಿಂತನೆಯನ್ನು ಮಾಡಬೇಕು, ಇದಾಗ್ಲಿಕ್ಕೆ ಕಾರಣ ಏನು? ಒಂದು ಮಾತು ಹೇಳ್ತೇನೆ ಕೇಳಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಇಚ್ಛೆ ಉತ್ಪನ್ನ ಆಗುತ್ತೋ ಬಾಬಾ ತೋರಿಸ್ತಾರೆ. ನಾನು ಆರಂಭದಲ್ಲಿ ಬಾಬನ ಮನೆಗೆ ಬಂದಾಗ ಅಲ್ಲಿ ಒಬ್ಬರು ಅಣ್ಣವ್ರು ಕ್ಲಾಸ್ ಮಾಡ್ತಿದ್ರು, ಜ್ಞಾನೇಶಣ್ಣ ಅಂತ ಮುದ್ದೆ ಹೋಗ್ತಾ ಇದ್ರು. ಅಲ್ಲಿ ಮೂರ್ನಾಲ್ಕು ಜನ ಅಣ್ಣಂದಿರ ಅಕ್ಕಂದಿರು ಎಲ್ಲ ಕುತ್ಕೊಂಡಿದ್ರು, ಯಾವುದೋ ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಅಲ್ಲಿರೋರೆಲ್ಲ ಉತ್ತರ ಹೇಳಿದ್ರು. ನಾನು ಉತ್ತರ ಹೇಳಿದೆ. ನನಗೇನು ಹೇಳಿದ್ರು ಗೊತ್ತಾರು, ಸುಮ್ಮನೆ ಕುತ್ಕೊಳ್ರಿ, ನಿಮ್ಗೆ ಗೊತ್ತಾಗಲ್ಲ, ಇವಾಗ ಮಾತ್ರ ಬಂದಿದ್ದೀರಿ, ಆ ಜ್ಞಾನದ ಡೀಪ್ ಅರ್ಥ ಗೊತ್ತಾಗಲ್ಲ ಅಂತಂದ್ರು. ನಾನು ಯೋಚನೆ ಮಾಡಿದೆ, ಏನಿದು ಡೀಪ್ ಅರ್ಥ, ಜ್ಞಾನದ ಆಳ ಏನಿದು? ಅವರಿಗೆ ಮಾತ್ರ ಗೊತ್ತಾಗೋದು, ನನಗೆ ಯಾಕೆ ಗೊತ್ತಾಗೋದಿಲ್ಲ, ನೋಡೇ ಬಿಡೋಣ, ಯಾಕೆ ಗೊತ್ತಾಗೋದಿಲ್ಲ ಅಂತ ಶುರು ಮಾಡಿದೆ ಬಾಬನ ಹತ್ರ. ಬಾಬಾ ನನಗೆ ಅದು ಡೀಪ್ ಬೇಕು ಅಂತ. ಯಾವಾಗ ನಮ್ಮ ಮನಸ್ಸಿನಲ್ಲಿ ನಾವು ಡೀಪ್ ಬೇಕು ಅಂತ ಹೋಗ್ತೀವೋ, ಬಾಬಾ ಕೊಡ್ತಾರೋ ಕೊಡಲ್ವೋ? ಜರೂರ್ ದೇಗ, ಇಚ್ಛಾ ಅಪರಕೋನ. ಸೇವೆಗೋಸ್ಕರ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ನೀವೇನಾದ್ರೆ ಡೀಪ್ ಮೀನಿಂಗ್ ಹೋಗ್ತಿದ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊತ ಹೋಗ್ತಿದ್ರೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಸೇವಾ ಮನೋಭಾವನೆಯಿಂದ ಹೋಗ್ತಾ ಇದ್ದೀರಾ ಅಂತ ಅಂದ್ಮೇಲೆ ಬಾಬಾ ಏನ್ ಹೇಳ್ತಾನೆ? ಏಕ್ ಸ್ಟೆಪ್ ಮೇರೆ ಪಾಸ್ ರಕ್ಕೋ ಹಜಾರ್ ಕದಮ್ ಆಪ್ಕೆ ಸಾಥ್ ರಕ್ತಾ. ಹಾಗಿದ್ರೆ ಮೊದಲನೇ ಹೆಜ್ಜೆ ಯಾರಿಡಬೇಕು? ಕಿಸ್ಕೋ ರಕ್ನಾ ಹೇ, ಆಪ್ಕೋ ರಕ್ನಾ ಹೇ. ನೀವಿಡ್ಲೇಬೇಕು. ನೀವಿಟ್ಟಿದ್ದೇನಾಗತ್ತೆ? ಸಬ್ ಕುಚ್ ಕ್ಲಿಯರ್ ಕಟ್ ಹೋ ಜಾಯೇಗಾ. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾನೆ, ಎಷ್ಟು ಆಹಾರ ತಿಂದ್ರೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದರ ರುಚಿಯನ್ನು ಎಷ್ಟು ಅನುಭವಿಸಿದೆ ಹೇಳೋದು ಇಂಪಾರ್ಟೆಂಟ್. ಇಷ್ಟು ನಾನು ಮುದ್ದೆ ಸಾಂಬಾರ್ ತಿಂದಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಇಷ್ಟೇ ಟೀ ಕುಡಿದಿರಿ, ನಾಲ್ಗೆ ಮೇಲೆ ಎಷ್ಟು ಇಟ್ಟು ಬಿಟ್ಟು ಅದರ ರಸಸ್ವಾದನವನ್ನ ಮಾಡಿದ್ದೀರಾ, ಅನುಭವಿಸಿದಿರಾ, ದಟ್ ಇಸ್ ನೀಡೆಡ್. ಅದು ನಮಗೆ ಬೇಕಾಗಿರೋದು. ನಾಲ್ಕು ಪೇಜಿನ ಮುರಳಿ ಓದ್ದೆ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಆ ಮುರಳಿಯ ಯಾವ ಪಾಯಿಂಟ್ ಅನ್ನು ಯಥಾರ್ಥತೆಯಲ್ಲಿ ತಿಳ್ಕೊಂಡು ಅನುಭವ ಮಾಡಿದ್ದೀರಾ, ದಟ್ ಇಸ್ ರಿಕ್ವೈರ್ಡ್. ಅದು ಬೇಕು. ಅದು ಯಾವಾಗತ್ತೆ? ನಾನು ಬರ್ತೇವೆ ಬುದ್ಧಿಯನ್ನ ಏನ್ ಮಾಡಿ, ಏನ್ ಮಾಡ್ಬೇಕಂತೆ, ಶಾರ್ಪ್ ಕರು. ಬಾಬಾ ಒಂದು ಮೊನ್ನೆ ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ರು, ಬುದ್ಧಿಕೋ ದಿವ್ಯ ಬನಾವು. ಬುದ್ಧಿಕೋ ಕ್ಯಾ ಬನಾವು? ದಿವ್ಯ ಬನಾವು. ಬುದ್ಧಿಯನ್ನು ದಿವ್ಯ ಮಾಡೋದು ಅಂತಂದ್ರೆ ಏನು? ದಿವ್ಯತೆ. ಭಗವಂತ ದಿವ್ಯತೆ ಅಂತಂದ್ರೆ ಸೂಕ್ಷ್ಮತೆಯನ್ನು ಅರ್ಥ ಮಾಡುವಂಥದ್ದು. ಒಬ್ಬ ತಾಯಿಯನ್ನು ನಾನು ನೋಡ್ಬೋದು, ಆದರೆ ತಾಯಿಯ ಪ್ರೀತಿಯನ್ನು ಅನುಭವಿಸೋದಿದೆಯಲ್ಲ, ಅದು ದಿವ್ಯ ಬುದ್ಧಿಯಿಂದ. ಯಾವುದರಿಂದ? ದಿವ್ಯ ಬುದ್ಧಿಯಿಂದ ಮಾತ್ರ ಆ ಪ್ರೀತಿಯನ್ನು ನಾನು ಅನುಭವ ಮಾಡೋದು. ಸ್ಥೂಲವಾದ ಕಣ್ಣಿನಿಂದ ನಾನು ನೋಡ್ಲಿಕ್ಕೆ ಆಗಲ್ಲ, ಅನುಭವ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಯಾವುದರಿಂದ? ದಿವ್ಯ ಬುದ್ಧಿಯನ್ನು ಜೊತೆಯಲ್ಲಿಟ್ಟಾಗ ಮಾತ್ರ ಆ ಭಾವನೆಯ, ಪ್ರೀತಿಯ, ಸ್ನೇಹದ, ಸುಖದ ಅನುಭವ ಆಗತ್ತೆ. ನಾವಿವತ್ತು ಯಾವ ಬುದ್ಧಿ ಇರ್ತಾ ಇದ್ದೀವಿ? ಸಾಧಾರಣ ಬುದ್ಧಿ. ನನ್ನ ಆತ್ಮ ಬಿಂದು ನಕ್ಷತ್ರ ಹೊಳಿತಾ ಇರುವಂಥದ್ದು, ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿದ್ದೇನೆ, ಏಹೇ ಸಾಧಾರಣ ಬುದ್ಧಿ. ದಿವ್ಯ ಬುದ್ಧಿ ಇರೋರು ಮಾತ್ರ ಎದುಗಡೆಗಿರುವಂತಹ ವ್ಯಕ್ತಿಯ ದಿವ್ಯತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹೌದಾನೆ? ಹೌದಲ್ವೋ? ಹಾಗಿದ್ರೆ ಭಗವಂತನ ದಿವ್ಯತೆಯನ್ನು ನಾನು ಅನುಭವ ಮಾಡಬೇಕು ಅಂದ್ರೆ ನಾನೇನ್ ಮಾಡಬೇಕು? ನನ್ನ ಬುದ್ಧಿಯನ್ನ ದಿವ್ಯ ಮಾಡಬೇಕು. ಅದು ಯಾವಾಗತ್ತೆ? ಇಚ್ಛಾರಕ್ಕೂ ಏನ್ ಮಾಡಬೇಕು? ಇಚ್ಛೆಯನ್ನ ಇಡಿ. ಬಾಬಾ ಸುಂದರವಾದ ಮಾತನ್ನು ಇರ್ತಾರೆ. ಒಂದು ಕುದುರೆಯನ್ನ ನೀರು ಕುಡಿಬೇಕು ಅಂತಂದ್ರೆ ಏನ್ ಮಾಡ್ಬೋದು? ನದಿವರೆಗೂ ಎತ್ಕೊಂಡು ಹೋಗ್ಬಿಟ್ಟು ಬಿಡ್ಬೋದು. ಕುಡಿಯೋ ಕೆಲಸ ಯಾರು ಮಾಡಬೇಕು? ಒಂದು ಮಗು ಹೇಳುತ್ತೆ, ಅಮ್ಮ ಹೊಟ್ಟೆ ಹಸಿದಿದೆ ಅಂತ ಸಾಯಂಕಾಲ ಮನೆಗೆ ಬಂದ್ಬಿಟ್ಟು. ಅಮ್ಮ ಹೇಳ್ತಾರೆ, ಅಲ್ಲಿ ಅಡಿಗೆ ಮನೆಯಲ್ಲಿ ಆ ಗ್ಯಾಸ್ ಪಕ್ಕದಲ್ಲಿ ಅಡಿಗೆ ಇದೆ ನೋಡಪ್ಪ, ಬಡಿಸ್ಕೊಂಡು ಊಟ ಮಾಡು. ಮಗು ಹೇಳುತ್ತೆ, ಇಲ್ಲ ಅಮ್ಮ ತಟ್ಟೆಯಲ್ಲಿ ಹಾಕೊಡು ಅಂತ ಹೇಳುತ್ತೆ. ಆಯ್ತು ಅಂತ ಅಮ್ಮ ತಟ್ಟೆಯಲ್ಲಿ ಹಾಕೊಡ್ತಾರೆ. ಮಗು ಗಲಾಟೆ ಮಾಡುತ್ತೆ, ಅಮ್ಮ ಬಾಯಲ್ಲಿ ಹಾಕು ಅಂತ. ಬಾಯಲ್ಲಿ ಹಾಕುವಂತ ಹೊರಗೆ ಕೆಲಸ ಯಾರು ಮಾಡಬಹುದು? ನೀವೇನ್ ಮಾಡಬೇಕು? ಅಷ್ಟಾದ್ರೂ ಮಾಡ್ಬೇಕಲ್ವಾ? ಮಾಡ್ಬೇಕು ಮಾಡಬಾರ್ದು? ಹೊಟ್ಟೆ ಹಸ್ತಿರೋದು ಯಾರಿಗೆ? ನೋಡಿ ಬಾಬಾ ಇಲ್ಲಿವರೆಗೆ ಬಂದ್ಬಿಟ್ಟು ಬಾಯಿವರೆಗೂ ಫುಡ್ ಆಗ್ತಾ ಇದ್ರೆ, ಅಟ್ಲೀಸ್ಟ್ ನುಂಗು ಕೆಲಸನಾದ್ರೂ ಮಾಡಿ. ಅವಾಗೇನಾಗತ್ತೆ? ನಾಲ್ಕು ಮಿನಿಟ್ ರುಚಿ ಗೊತ್ತಾಗತ್ತೆ, ನುಂಗಿದಾಗ ಏನಾಗತ್ತೆ? ಹೊಟ್ಟೆ ತುಂಬಿದ ಅನುಭವನಾದ್ರೂ ಆಗತ್ತೆ. ಅದು ಇಲ್ಲ ಅಂತಂದ್ರೆ ಏನಾಗತ್ತೆ? ಅನುಭವನೇ ಆಗೋದಿಲ್ಲ ಅಲ್ವಾ? ನಮ್ಮ ಸ್ಥಿತಿ ಹೇಗಿದೆ? ಬೆಳಿಗ್ಗೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತು ಬೆಣ್ಣೆ ರೆಡಿ ಇದೆ, ನೀವೇನ್ ಮಾಡಿದ್ರಾಯ್ತು? ತುಪ್ಪ ಮಾಡಿದ್ರಾಯ್ತು. ನಾವೆಲ್ಲ ಏನ್ ಮಾಡಿದ್ವಿ ಹೇಳ್ತೀನಿ ಕೇಳಿ. ಒಂದು ಕಡೆಗೆ ಇದೇ ರೀತಿಯ ಒಂದು ಆಧ್ಯಾತ್ಮಿಕ ಚಿಂತನೆ ನಡೀತಾ ಇತ್ತಂತೆ. ಒಬ್ಬ ಸ್ವಾಮೀಜಿ ಸಾಧು ಒಳ್ಳೆ ಕ್ಲಾಸ್ ಅನ್ನ ಮಾಡ್ತಾ ಇದ್ರು. ಮಾಡ್ತಾ ಇರುವಾಗ ಎಲ್ಲ ಕ್ಲಾಸ್ ಮುಗಿತು, ಎಲ್ಲರೂ ಮನೆಗೆ ಹೋದ್ರು. ಒಬ್ಬ ವ್ಯಕ್ತಿ ಎದುರುಗಡೆ ಕೂತ್ಕೊಂಡಿದ್ದಾನೆ ಸುಮ್ಮನೆ. ಅವಾಗ ಆ ಸಾಧು ಕೇಳಿದಂತೆ, ಏನಪ್ಪ ಏನ್ ಸಮಾಚಾರ? ನೀವು ಹೇಳಿದ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ನನಗೊಂದು ಡೌಟ್ ಇದೆ. ಏನ್ ಡೌಟು? ನೀವು ಹೇಳಿದೆಲ್ಲ ವಿಚಾರ ಗೊತ್ತಾಯ್ತು, ಅದು ನನಗೊಂದು ಅರ್ಥ ತಿಳ್ಕೊಳ್ಬೇಕು. ಏನು? ನಾನು ಆತ್ಮನನ್ನು ನೋಡಬೇಕಲ್ಲ, ಏನ್ ಮಾಡಬೇಕು? ಆತ್ಮನನ್ನು ನೋಡ್ಬೇಕು, ಏನ್ ಮಾಡಬೇಕು? ಇಷ್ಟೇನಾ ಪ್ರಶ್ನೆ? ತುಂಬಾ ಸಿಂಪಲ್. ಏನ್ ಮಾಡಬೇಕು? ಏನಿಲ್ಲ, ಹಿಂದ್ಗಡೆ ಒಂದು ಆಶ್ರಮ ಇದೆ, ಅಲ್ಲಿ ಒಂದು ಲೋಟ ಹಾಲು ತಗೊಂಡು ಬಾ ಅಂತ ಹೇಳ್ತಾನೆ. ಆಯ್ತು ಅಂತ ಹಾಲು ತಗೊಂಡು ಬರ್ತಾನೆ ಅವನು, ಸ್ವಾಮೀಜಿ ಕೈಲಿ ಕೊಡ್ತಾನೆ. ಅಲ್ಲಿರೋದು ಯಾರು? ಸ್ವಾಮೀಜಿ ಮತ್ತು ಆ ವ್ಯಕ್ತಿ ಮಾತ್ರ. ಸ್ವಾಮೀಜಿ ಹಾಲು ಇಟ್ಕೊಂಡ್ಬಿಟ್ಟು ಹಿಂಗೆ ನೋಡ್ತಾ ಕುಂತಿದ್ದಾರೆ. ಒಂದು ನಿಮಿಷ ಆಯ್ತು, ಎರಡು ನಿಮಿಷ ಆಯ್ತು, ಮೂರು ನಿಮಿಷ ಆಯ್ತು, ನಾಲ್ಕು ನಿಮಿಷ ಆಯ್ತು, ಹತ್ತು ನಿಮಿಷ ಆದರೂ ಸ್ವಾಮೀಜಿ ಹಾಲು ಕುಡಿತಾ ಇಲ್ಲ, ಇವರ ಹತ್ರ ಮಾತಾಡ್ತಾನೋ ಇಲ್ಲ. ಇವನೇನ್ ತಿಳ್ಕೊಂಡ, ಆರಂಭದಲ್ಲಿ ತಂದು ಕೊಟ್ಟಿರೋ ಹಾಲು ಬಿಸಿ ಇರಬೇಕು, ಅದಕ್ಕಾಗಿ ಸ್ವಾಮೀಜಿ ಏನ್ ಮಾಡ್ತಿದ್ದಾರೆ? ತಣ್ಣಗೆ ಮಾಡ್ತಾ ಇದ್ದಾರೆ ಅಂತ. ಇವರು ಹಾಲು ಕುಡಿತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಸರಿ, ಸ್ವಾಮೀಜಿ ಅಂತ ಕೇಳ್ತಾನ, ಸ್ವಾಮೀಜಿ ಅವರು ಏನು ಮಾಡ್ತಾ ಇದ್ದೀರಾ ನೀವು? ಸ್ವಾಮೀಜಿ ಹೇಳ್ತಾನೆ, ಇರಿ ಒಂದು ನಿಮಿಷ, ನಾನು ತುಪ್ಪ ನೋಡ್ತಾ ಇದ್ದೇನೆ. ಏನ್ ನೋಡ್ತಾ ಇದ್ದೇನೆ? ತುಪ್ಪ ನೋಡ್ತಾ ಇದ್ದೇನೆ. ಕೈಲಿರೋದೇನು? ಹಾಲಲ್ಲಿ ತುಪ್ಪ ಕಾಣುತ್ತಾ? ಎದುರುಗಡೆ ನಗ್ತಾನೆ. ಯಾರು ನಿಮ್ಗೆ ಜ್ಞಾನಿ ಅಂತ ಹೇಳೋದು? ಹಾಲು ನೋಡಿದ್ರೆ ತುಪ್ಪ ಸಿಗತ್ತಾ? ತುಪ್ಪ ಕಾಣಲ್ವಾ? ಇಲ್ಲ, ಕಾಣೋದಿಲ್ಲ. ಸರಿ ಆಯ್ತಪ್ಪ, ತುಪ್ಪ ಯಾವ್ದ್ರಿಂದ ಆಗತ್ತೆ? ಹಾಲಿನಿಂದ ತುಪ್ಪ ಆಗತ್ತೆ. ಸರಿ, ಹಾಲಿನಿಂದ ತುಪ್ಪ ಮಾಡಬೇಕಂದ್ರೆ ಏನ್ ಮಾಡಬೇಕು? ಹಾಲು ತಗೊಳ್ಬೇಕು, ಬಿಸಿ ಮಾಡಬೇಕು, ಕೆನೆ ತೆಗಿಬೇಕು, ಆಮೇಲೆ ಅದನ್ನ ಮೊಸರು ಮಾಡಬೇಕು, ಹೆಪ್ಪಾಕ್ಬೇಕು, ಕಡಿಬೇಕು, ಬೆಣ್ಣೆ ಮಾಡಬೇಕು, ಬಿಸಿ ಮಾಡಬೇಕು, ಆಮೇಲೆ ಏನ್ ಸಿಗ್ತದೆ? ಹಾಲಿದ್ದು ಒಂದು ಸೆಕೆಂಡ್ ಅಲ್ಲಿ ಆಗ್ಬಿಡತ್ತ? ಇಷ್ಟೆಲ್ಲ ಮಾಡಿದ್ಮೇಲೆ ಏನ್ ಸಿಗ್ತದೆ ಅಲ್ವಾ? ನೀವು ಹಾಗೇನೆ, ಬರೀ ಜ್ಞಾನ ಇದ್ರೆ ತುಪ್ಪ ಸಿಗೋದಿಲ್ಲ. ಏನ್ ಮಾಡಬೇಕು, ಏನ್ ಮಾಡಬೇಕು? ಇಷ್ಟೆಲ್ಲ ಮಾಡಬೇಕು. ನೀವು ಅಷ್ಟೇ ಕಷ್ಟ ಪಡೋದು ಬೇಡ. ನಾವು ಹಾಲು ತಗೊಂಡು ಬೆಣ್ಣೆ ರೆಡಿ ಮಾಡಿಕೊಟ್ಬಿಟ್ಟಿದೀವಿ ಇವಾಗ ನಿಮಗೆ. ನಿಮ್ ಕೆಲಸ ಏನು? ಎಟ್ ಲೀಸ್ಟ್ ಬೆಣ್ಣೆ ಜೊತೆಗೆ ದೋಸೆ ಹಚ್ಕೊಂಡು ತಿನ್ನೋದಾದ್ರೂ ಕಲ್ತ್ಕೊಳ್ಳಿ. ಬೆಣ್ಣೆ ರೆಡಿ ಆಗಿದೆ ತಾನೇ? ಬೆಣ್ಣೆ ತಿನ್ಲಿಕ್ಕೆ ಕಷ್ಟ ಪಡಬೇಕಾ? ಜಗಿಬೇಕಾ? ಅಗಿಬೇಕಾ? ಏನ್ ಮಾಡ್ಬೇಕು? ನಾಲ್ಕು ಮಿನಿಟ್ ಏನಾಗತ್ತೆ? ಅಷ್ಟಾದ್ರೂ ಮಾಡ್ತೀರಾ? ಮಾಡ್ತೀರಾ? ಮಾಡಲ್ಲ ಮಾಡ್ತಿರ್ತಾನೆ. ತುಂಬಾ ಒಳ್ಳೆಯವರಲ್ವಾ ನೀವು? ಒಳ್ಳೆಯವ್ರು ತಾನೆ? ಮಾಡ್ತಿರ್ತಾನೆ? ಜೋರಾಗಿ ಚಪ್ಪಲಿ ಹೊಡೀರಿ ಮಾಡ್ತೀವಿ ಅಂತ. ಓಕೆ ಬಾಬಾ, ನಮ್ಗೇನ್ ಕೊಟ್ಟಿದ್ದಾರೆ ಇವತ್ತು? ಯಾಕೆ? ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಏನು ಕೊಡ್ತಾರೆ? ಎಲ್ಲಾ ಬಿಕೆಎಸ್ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಎಪ್ಪಲಿಗೆ ಬೆಣ್ಣೆ ಹಚ್ಚಿಬಿಟ್ಟು ಕೊಡ್ತಾರೆ. ನಮ್ ಕಡೆಗೆಲ್ಲ ಕೊಡ್ತಾ ಇದ್ರು, ಇಲ್ಲಿ ಕೊಡ್ತಿದ್ರೆ ನಿಮ್ಗೆ ಅಲ್ವಾ? ಇವತ್ತು ನಮ್ಗೇನ್ ಮಾಡಿದರೆ, ಆತ್ಮಕ್ಕೆ ಪರ್ಮನೆಂಟ್ ಬೆಣ್ಣೆ ಕೊಟ್ಟಿದ್ದಾರೆ ಬಾಬಾ. ಕೊಟ್ಟಿದ್ದಾರೆ, ಕೊಟ್ಟಿಲ್ವೋ? ಇವಾಗ ಜೋರಾಗಿ ಚಪ್ಪಲಿ ಹೊಡಿರಿ. ಅಂದಮೇಲೆ ಎಪ್ಪಲಿಗೆ ಬೆಣ್ಣೆ ಹಚ್ಕೊಂಡು ತಿನ್ನೋದು ಆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೇಷ್ಠನೋ, ಆತ್ಮಕ್ಕೆ ಇವತ್ತು ತಿಂದಿರುವಂತ ಬೆಣ್ಣೆ ಶ್ರೇಷ್ಠನೋ? ಯಾವ್ದು ಆಚರಣೆ ಶ್ರೇಷ್ಠ? ಯಾವ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೇಷ್ಠ? ಶ್ರೀಕೃಷ್ಣ ಮತ್ತು ರಾಧೆಯ ಚಿತ್ರವನ್ನು ತಂದುಬಿಟ್ಟು ಡ್ಯಾನ್ಸ್ ಅನ್ನ ಮಾಡಿಬಿಟ್ಟು ಎಪ್ಪಲಿಗೆ ಬೆಣ್ಣೆ ಹಚ್ಕೊಂಡು ತಿನ್ನೋದು ಶ್ರೇಷ್ಠನೋ? ಮನಸ್ಸನ್ನು ಭಗವಂತನಲ್ಲಿ ಇಟ್ಬಿಟ್ಟು ಭಗವಂತ ಕೊಡುವಂತ ಬೆಣ್ಣೆಯನ್ನು ತಿನ್ನೋದು ಶ್ರೇಷ್ಠನೋ ಅಲ್ವಾ? ಅಂದಮೇಲೆ ನಾವು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದು ಸಫಲ ಆಯ್ತು ಆಗಿಲ್ವೋ? ಆಯ್ತು ತಾನೆ? ಬೇಜಾರಿಲ್ಲ ತಾನೆ? ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು, ನಾವು ಆಚರಣೆ ಮಾಡಿಲ್ಲ. ಅದನ್ನ ನಾವು ನಾಳೆನಾದ್ರೂ ಮಾಡಬಹುದು, ಮುಂದಿನ ವಾರನಾದ್ರೂ ಮಾಡಬಹುದು. ಆದ್ರೆ ಏನು ಶ್ರೇಷ್ಠ? ಆತ್ಮಕ್ಕೂ ಬೆಣ್ಣೆ ಖಿಲಾವ್. ಏನು ತಿನ್ಸ್ಬೇಕು? ತಿನ್ನಿಸ್ತೀರಾ? ತಿನ್ನಿಸಿದಿರಾ? ತಿನ್ಸ್ಬೇಕಾಗಿದೆಯಾ? ತಿನ್ಸ್ ಆಗ್ಬಿಟ್ಟಿದ್ಯಾ? ಆಗ್ಬಿಟ್ಟಿದ್ದೀರಾನೆ? ತಿಂದಿದ್ರು ತಾನೆ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೂರು ದಿನಗಳ ಕಾಲ ಬಾಬಾ ಏನ್ ಹೇಳಿದ್ರು? ಭಕ್ತಿಯನ್ನು ಆರ್ಗನೈಸ್ ಮಾಡಿದ್ರು. ಲಾಸ್ಟ್ ಟೈಮ್ ಶನಿವಾರ ದಿನ ಎರಡು ತಿಂಗಳ ಹಿಂದ್ಗಡೆಗಳಲ್ಲಿ ಕ್ಲಾಸ್ ಆಗಿತ್ತಲ್ವಾ ಹಳೆ ಸೆಂಟರ್ನಲ್ಲಿ? ಎಷ್ಟು ಜನ ಅಟೆಂಡ್ ಮಾಡಿದ್ರಿ ಕೈ ಎತ್ತಿ ಆ ದಿನ? ಆ ದಿನದ ಶನಿವಾರದ ಒಂದು ಗಂಟೆ ಕ್ಲಾಸ್ ಇತ್ತಲ್ಲ, ಇಷ್ಟು ಜನ ಮಾತ್ರ, ಬೇರೆ ಯಾರು ಅಟೆಂಡ್ ಮಾಡಿರ್ಲಿಲ್ಲ. ಓಕೆ, ಆ ದಿನ ಬಾಬಾ ನಿಮ್ಗೆ ಒಂದು ಮಾತನ್ನು ಹೇಳಿದ್ರು. ಏನು? ಯೋಗ ಮಾಡುವಂತ ಅನುಭವವನ್ನು ನಿಮ್ಗೆ ಮಾಡಿಸ್ತೀವಿ ಅಂತ ಹೇಳಿದ್ರಲ್ವಾ? ಮಾಡಿಸಿದ್ರೋ ಮಾಡಿಸಿಲ್ವೋ? ಮೂರು ದಿನದ ಬಟ್ಟಿಯಲ್ಲಿ ಯೋಗಾನುಭೂತಿ, ಜ್ಞಾನದ ಯಥಾರ್ಥ ಅರ್ಥತೆ, ವಿಧಾನ ತಿಳಿಸಿಕೊಡ್ತೇನೆ ಅಂತ ಬಾಬಾ ಹೇಳಿದ್ರು. ತಿಳಿಸಿದಾರೋ ತಿಳಿಸಿಲ್ವೋ? ತಿಳಿಸಿದಾರಲ್ವಾ? ತಿಳಿಸಿದಾರಂತ ಮಾತ್ರಕ್ಕೆ ಇದು ಸಂಪೂರ್ಣತೆ ಅಲ್ಲ, ಇದು ಆರಂಭ ಅಷ್ಟೆ. ಫಾರ್ಮುಲಾ ಬಾಬಾ ಕೊಟ್ಟಿದ್ದಾರೆ, ಅನುಭವ ಮಾಡಿಸಿದ್ದಾರೆ. ಪುರುಷಾರ್ಥ ಯಾರು ಮಾಡಬೇಕು? ನಾವು ಮಾಡಬೇಕು. ಓಕೆ, ಮೂರು ದಿನದ ಪಟ್ಟಿ ಮಾಡಿದ ಮಾತ್ರಕ್ಕೆ ನಿಮ್ಗೆ ಆ ಫಾರ್ಮುಲಾ ಸಿಕ್ತು ಅಂತ ನೀವು ತಿಳ್ಕೊಂಡ್ಬಿಡ್ಬೇಡಿ. ಕಾರ್ಯರೂಪದಲ್ಲಿ ತಂದಾಗ ಮಾತ್ರ ನಿಮ್ಗೇನಾಗುತ್ತದೋ ಅನುಭವ ಆಗತ್ತೆ. ಕೇವಲ ಕರ್ಣರಸದಿಂದ ಖುಷಿ ಪಡಬೇಡಿ, ಪ್ರಾಕ್ಟಿಕಲ್ ಆಗಿ ಲೈಫಲ್ಲಿ ತನ್ನಿ. ಓಕೆ, ಈ ಮೂರು ದಿನದ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಹಯೋಗ ಸಹಕಾರ ಕೊಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ಆತ್ಮಿಕ ತಂದೆ ಯಾರು? ಬಾಪ್ ದಾದ, ಶಿವಬಾಬಾ, ಬ್ರಹ್ಮಾ ಬಾಬಾ ಇಬ್ಬರಿಗೂ ಕೂಡ ತುಂಬಾ 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 ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಚಪ್ಪಾಳೆ ಹೊಡೆದೆ ಸುಮ್ಮನೆ ಕುಂದ್ಬಿಟ್ಟಿದ್ದೀರಿ. ಚಪ್ಪಾಳೆ ಹೊಡೆದ್ರೆ ಅಕ್ಯುಪ್ರೆಷರ್ ಕೂಡ ಆಗ್ಬಿಡತ್ತೆ ಚೆನ್ನಾಗಿ, ಸರಿನಾ? ಓಕೆ, ಎರಡನೇದಾಗಿ ಮೊದಲನೇ ದಿನ ನಾವು ರಿಕ್ವೆಸ್ಟ್ ಮಾಡಿದ್ವಿ ಏನಂತ, ಪಂಚತತ್ವಗಳು ಮತ್ತು ಪ್ರಕೃತಿ ನಮ್ಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡಬಾರದು, ಈ ಮೂರು ದಿನದ ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ನಡೀಬೇಕು ಅಂತ ಅಲ್ವಾ? ಅವು ಕೂಡ ನಮ್ಮ ಮಾತು ಕೇಳಿದವ ಕೇಳಿಲ್ವೋ? ಕೇಳಿದವ ತಾನೆ. ಅದಕ್ಕೆ ಅವ್ರಿಗೂ ಕೂಡ ನಾವೇನ್ ಮಾಡಬೇಕು? ಥ್ಯಾಂಕ್ ಯು. ಮೂರನೇದಾಗಿ ಈ ಸೆಂಟರಿನ ನಿಮಿತ್ತ ಅಕ್ಕೋರು, ಲಕ್ಷ್ಮಕ್ಕೋರು, ನಿಮಗೋಸ್ಕರ ತಮ್ಮ ಸಮಯವನ್ನ, ಸಂಕಲ್ಪವನ್ನ, ಶಾರೀರಿಕ ಶಕ್ತಿಯನ್ನ, ಮನಸ್ಸನ್ನ ಎಲ್ಲವನ್ನ ಏನ್ ಮಾಡಿದ್ದಾರೆ? ಯಾರಿಗೋಸ್ಕರ? ನಮಗೋಸ್ಕರ ಅಲ್ವಾ ಮಾಡಿದ್ದಾರೆ. ಆ ಮೂಲಕ ನಮಗೆ ಒಳ್ಳೆಯ ಒಂದು ಅವಕಾಶವನ್ನ ಏನ್ ಮಾಡಿದ್ದಾರೆ? ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವರು ಎಲ್ಲರಿಗಿಂತ ಚೆನ್ನಾಗಿ ಜೋರಾಗಿ ಇಲ್ಲೇ ಕೂತ್ಕೊಂಡಿದ್ದಾರೆ, ಕೇಳಿದ್ದಾರೆ ಅವರು. ಓಕೆ, ಆಮೇಲೆ ನೀವೆಲ್ಲ ಬಂದ್ಬಿಟ್ಟು ನಿಮ್ ನಿಮ್ಗೆ ಸಮಯ ಸಿಕ್ಕಿದಾಗ ತಾವೆಲ್ಲ ಬಂದ್ಬಿಟ್ಟು ಏನ್ ಮಾಡಿದಿರಿ, ಭಗವಂತನ ಜ್ಞಾನವನ್ನ ಕೇಳಿದಿರಾ, ಅನುಭವ ಮಾಡಿದಿರಾ, ಜೀವನದಲ್ಲಿ ಧಾರಣೆ ಮಾಡ್ತೀರಾ, ಆ ಒಂದು ಶುಭ ಆಶೆಯಿಂದ ತಾವು ಬಂದ್ಬಿಟ್ಟು ಅಟೆಂಡ್ ಮಾಡಿದಿರಾ ಟೈಮಿಗೆ ಸರಿಯಾಗಿ. ಅದಕ್ಕೆ ಬಂದಿರುವಂತ ತಮಗೆಲ್ಲರಿಗೂ ಕೂಡ ನಿಮ್ಮ ಸಮಯ ಶ್ವಾಸ ಸಂಕಲ್ಪವನ್ನ ಇದರಲ್ಲಿ ವಿನಿಯೋಗ ಮಾಡಿಕೊಂಡಿದ್ದೀರಾ. ಅದು ವಿನಿಯೋಗ ಮಾಡಿರುವಂತಹ ಸಮಯವನ್ನ ಕೇವಲ ಇವತ್ತು ಬೀಜ ಬಿತ್ತಿದೆ ಅದು ಮುಂದೆ ವೃಕ್ಷ ಆಗುವವರೆಗೂ ಸ್ವಲ್ಪ ಅದನ್ನ ಕಾಪಾಡಿ. ನೀವು ನೀರು ಹಾಕಿಲ್ಲ ಅಂದ್ರೆ ಏನಾಗ್ಬಿಡ್ತದೆ, ಅದು ಒಣಗೋಗ್ಬಿಡತ್ತೆ. ಅದಕ್ಕೆ ದಯವಿಟ್ಟು ಅದನ್ನು ಕಾಪಾಡಿ. ಮತ್ತೆ ಯಾರು ಕ್ಲಾಸ್ ಅನ್ನ ಕೇಳಿಲ್ವೋ ಅದರ ಸಿಡಿ ರೆಡಿ ಇದೆ, ಅಣ್ಣವ್ರು ಕೊಡ್ತಾರೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಯಾರ್ಯಾರು ಇಲ್ಲಿ ಬಂದಿದ್ದೀರಾ ಆ ಸಿಡಿಯನ್ನ ಎರಡು ಸಲ ಮೂರು ಸಲ ನಾಲ್ಕು ಸಲ ಕೇಳಿ. ಇಷ್ಟು ಪಾಯಿಂಟ್ಗಳು ಕೇಳಬೇಕಾದ ಮಿಸ್ ಆಗಿರ್ತವೆ, ನಾವು ಕ್ಲಾಸ್ ಅಟೆಂಡ್ ಮಾಡಿರೋದಿಲ್ಲ. ಅವಾಗ ಅದು ಕಲ್ಕೊಂಡ್ವಿ ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ, ಯೋಚನೆ ಮಾಡಿಬಿಡಿ. ಆ ಸಿಡಿ ಮಾಡಿಕೊಡಿರುವಂತ ಅಣ್ಣವರಿಗೆ ಹೆಸರೇನೇಳಿ, ಚಂದ್ರಣ್ಣ, ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಅಂತ. ಯಾಕಂದ್ರೆ ಅವ್ರು ಮಾಡಿಕೊಡ್ಬೇಕು, ಅವ್ರಿಗೆ ಫೀಸ್ ಕೊಡಬೇಕು. ಹಾ, ಫ್ರೀ ಕೊಡಲ್ಲ ಅವರು. ಸಿಡಿ ಏನಿದೆ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಅವರಿಗೆ ಫೀಸ್ ಕೊಡಬೇಕಾಗತ್ತೆ. ನಾವಿವತ್ತು ಫಾರ್ಮುಲಾ ತಿಳ್ಕೊಂಡಿದ್ದೀವಿ ಅಂತ, ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಅದನ್ನು ಫಸ್ಟ್ ಇವರಿಗೆ ಅಪ್ಲಿಕೇಶನ್ ಮಾಡೋಣ, ಮುಂದೆ ಅವ್ರು ಡಿವಿಡಿ ಮಾಡಿಕೊಡ್ತಾರೆ ಅಂತ. ಓಕೆನಾ, ಅವರಿಗೂ ಕೂಡ ಸೌಂಡ್ ಸಿಸ್ಟಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದ. ತಮಗೂ ಕೂಡ ತುಂಬಾ ತುಂಬಾ ಧನ್ಯವಾದ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯ ಸಹಯೋಗವನ್ನು ಕೊಟ್ಟಿರುವಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಲಾಸ್ಟ್ ಅಲ್ಲಿ ನನಗೆ ನಾನು ಫಸ್ಟಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ತೇನೆ. ಯಾಕೆ ಗೊತ್ತಾ, ಕೇಳಿ ಒಂದು ನಿಮಿಷ ಚಪ್ಪಲಿ ಹೊಡಿಬೇಡಿ. ಈ ಬಟ್ಟೆಯಲ್ಲಿ ತುಂಬಾ ಲಾಭ ಪಡ್ಕೊಂಡವನು ಯಾರೇನೆ, ಯಾಕೇಳೆ, ಸ್ವಾರ್ಥ. ಯಾಕಂದ್ರೆ ನನ್ನ ಮೈಂಡ್ ಒಂದು ಕ್ಷಣ ಆ ಕಡೆ ಈ ಕಡೆ ಹೋಗುವಂಗಿಲ್ಲ. ಯಾಕೇಳಿ, ಹೇಳಬೇಕು 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 ಅನುಭವ ಮಾಡಿಸ್ಬೇಕು ಮಾಡಿಸ್ಬೇಕು. ಅವಾಗ ಏನಾಗುತ್ತೆ, ಸದಾ ಬಾಬಾ ಮೇಲೆ ಸಾಥೆ ಇರಬೇಕಲ್ವಾ. ಅದ್ ನಮ್ಮಲ್ಲಿ ಮೊದಲೇ ಲಾಭ ಪಡ್ಕೊಂಡಿದ್ದೇನೆ ನಾನು. ಆ ಲಾಭ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ತಮಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ತಂದೆ ಯಾರು, ಪರಂಪಿತ ಪರಮಾತ್ಮ ಶಿವಬಾಬನ ಪರವಾಗಿ, ಬ್ರಹ್ಮಾಬಾಬರ ಪರವಾಗಿ, ಸೃಷ್ಟಿ ನಾಟಕ ಚಕ್ರದ ಪರವಾಗಿ, ಕಲ್ಯಾಣಕಾರಿ ಸಂಗಮಯುಗದ ಪರವಾಗಿ, ಈಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆ ತುಂಬಾ 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 ಧನ್ಯವಾದಗಳು. ಈಗ ಕೊನೆಯಲ್ಲಿ ಫೀಡ್ಬ್ಯಾಕ್ ಸೆಷನ್ ಅಂತ ನಾವು ಮಾಡ್ತೀವಿ. ವಿಶೇಷವಾಗಿ ಯಾವ ಸೆಂಟರ್ನಲ್ಲಿ ಫಸ್ಟ್ ಟೈಮ್ ಬಟ್ಟೆಯನ್ನು ಮಾಡಿರ್ತೀವೋ, ಫೀಡ್ಬ್ಯಾಕ್ ಅಂತಂದ್ರೆ ಈ ಮೂರು ದಿನದಲ್ಲಿ ನಿಮಗೆ ಏನೇನು ಅನುಭವ ಆಯಿತು. ಇದರಲ್ಲಿ ಕಂಡೀಷನ್ ಏನು ಅಂತಂದ್ರೆ, ಕೇವಲ ಈ ಮೂರು ದಿನದ ವಿಚಾರ ಮಾತ್ರ ನೀವು ಹೇಳಬೇಕು. ಎಳ್ಕೊಂಡು ಹೋಗ್ಬೇಡಿ, ನಾನು ಧ್ಯಾನಕ್ಕೆ ಬಂದು ಇಷ್ಟು ವರ್ಷ ಆಯಿತು ಅದು ಇದು ಹಿಂದಿಂದು ಮುಂದಿಂದು ಬೇಡ. ಈ ಮೂರು ದಿನದಲ್ಲಿ ನಿಮ್ಗೆ ಆಗಿರುವಂತಹ ಅನುಭವಗಳು ಏನು, ಸ್ವೀಟ್ ಅಂಡ್ ಶಾರ್ಟ್ ಆಗಿರಬೇಕು. ಓಕೆ, ನಂಬರ್ ಒನ್. ನಂಬರ್ ಟೂ, ಬಟ್ಟೆಯಲ್ಲಿ ಏನಾದರೂ ಸಲಹೆ ಸೂಚನೆಗಳು, ಅಂದ್ರೆ ಈ ರೀತಿ ಬಟ್ಟೆಗಳು ಮುಂದೆ ಆಗಬೇಕಾ, ಆಗೋದಿದ್ರೆ ತಿಂಗಳಿಗೆ ಒಂದ್ಸಲನ, ಎರಡು ತಿಂಗಳಿಗೆ ಒಂದ್ಸಲನ, ಮೂರು ತಿಂಗಳಿಗೆ ಒಂದ್ಸಲನ ಟೈಮ್ ಹೇಳ್ಬಹುದು. ಒಂದು ದಿನ ಇಡಬೇಕಾ, ಎರಡು ದಿನ ಇಡಬೇಕಾ, ಮೂರು ದಿನ ಇಡಬೇಕಾ, ಅದನ್ನು ಹೇಳ್ಬಹುದು. ಅಮೃತ ವೇಳೆ ಇಡಬೇಕೋ ಇಡಬಾರ್ದ ಅದನ್ನು ಹೇಳ್ಬಹುದು. ಇವಾಗ ಮೂರು ದಿನ ಬಟ್ಟೆಯಲ್ಲಿ ಆಗಿರುವಂತ ಏನಾದರೂ ನ್ಯೂನತೆಗಳಿದ್ರೆ, ಕಡಿಮೆತನ ಇದ್ರೆ, ಅದು ಆಹಾರದಲ್ಲಿರಬಹುದು, ಕ್ಲಾಸ್ನಲ್ಲಿರಬಹುದು. ಆಹಾರದಲ್ಲಿ ಅಂತಂದ್ರೆ ನಮ್ಗೆ 63 ವೆರೈಟಿ ಕೊಟ್ಟಿಲ್ಲ ಅಂತ ಬಿಟ್ಟು ಹೇಳಿಬಿಡಿ, ನಾವು ಮೊದಲೇ ಕೊಡೋದಿಲ್ಲ ಅಂತ ಹೇಳಿದೀವಿ. ಓಕೆನಾ, ಓಕೆ. ಅದಲ್ಲೇನಾದರೂ ಬದಲಾವಣೆ ಅಂತ ತರಬೇಕಾದ್ರೆ ಅನುಭವದ ಜೊತೆಗೆ ಸಲಹೆ ಸೂಚನೆಗಳು ಕೂಡ ಬೇಕು. ಬೇಕೋ ಬೇಡುವ, ಆ ಸಲಹೆ ಸೂಚನೆಗಳಿದ್ರೆ ಮುಂದಿನ ಸಮಯದಲ್ಲಿ ನಾವು ಅದನ್ನ ಏನ್ ಮಾಡಬಹುದು, ಸರಿಯನ್ನಾಗಿ ಮಾಡಬಹುದು. ಓಕೆ, ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಆದಷ್ಟು ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅನುಭವ ಹೇಳಬೇಕು. ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಏನಾಗತ್ತೆ, ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ ಅಲ್ವಾ. ದಯವಿಟ್ಟು ಇಲ್ಲಿ ಬಂದ್ಬಿಟ್ಟು ಕೂತ್ಕೊಳ್ಬೇಕು. ನಮ್ಮ ನಿಮ್ಮೆಲ್ಲರ ಪರವಾಗಿ ಇಲ್ಲಿಯ ನಿಮಿತ್ತ ರಾಜಯೋಗಿ ಶಿಕ್ಷಕಿ ಲಕ್ಷ್ಮಕ್ಕವರಿಗೆ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ನಾನು ಕೇಳ್ತೇನೆ. ದಯವಿಟ್ಟು ಬಂದ್ಬಿಟ್ಟು ಅವ್ರೇನ್ ಮಾಡಬೇಕು, ಸ್ಟೇಜಲ್ಲಿ ಬರಬೇಕು. ಅವ್ರ ಪಕ್ಕದಲ್ಲಿ ಇಲ್ಲಿ ಮೈಕ್ ಇರುತ್ತೆ, ನೀವು ಒಬ್ಬೊಬ್ಬರೇ ಬಂದ್ಬಿಟ್ಟು ಏನ್ ಮಾಡಬೇಕು, ನಿಮ್ ನಿಮ್ಮ ಅನುಭವವನ್ನ ಹೇಳ್ಬೇಕು. ಸರಿನಾ, ಕಂಡೀಷನ್ ಗೊತ್ತಾಯ್ತಲ್ವಾ. ಮೂರು ದಿನದ ಬಟ್ಟೆಯ ಬಗ್ಗೆ ಮಾತ್ರ, ಸಲಹೆ ಸೂಚನೆಗಳು ಮಾತ್ರ. ಓಕೆ, ಹಿಂದಿಂದ ಮುಂದಿಂದೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಅಂಶ ಹೇಳಿ.
ಓಂ ಶಾಂತಿ. ಮೊದಲಿಗೆ ನಾವು ಬಾಬಾ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕೆ ಅಂತಂದರೆ ನಮಗ ಇಂಥ ಅವಕಾಶವನ್ನು ಮಾಡಿಕೊಟ್ಟಂತ ಮೊದಲು ಬಾಬಾ ಅವರು. ಮೊದಲು ಬಾಬಾ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು, ಆಮೇಲೆ ಬೇರೆಯವರುಗಳು. ಈ ಎರಡನೇದಾಗಿ ನಮ್ಮ ಲಕ್ಷ್ಮಕ್ಕ ಅವ್ರಿಗೆ ಧನ್ಯವಾದಗಳು. ಲಕ್ಷ್ಮಕ್ಕ ಅವರು ಇಂಥ ಪ್ರೋಗ್ರಾಮ್ ನಮ್ಮ ಈ ಹೊಸಕೋಟೆಯಲ್ಲಿ ಮಾಡಿ ನಮ್ಮನ್ನೆಲ್ಲರನ್ನೂ ಇಲ್ಲಿ ಸೇರಿಸಿ ನಮ್ಮನ್ನ ಎಲ್ಲರಿಗೂ ಒಂದು ಬಟ್ಟಿ ಪ್ರೋಗ್ರಾಮ್ ಅನ್ನು ಮಾಡಿ ನಮ್ಮನ್ನ ಬಟ್ಟಿಯಿಂದ ಗಟ್ಟಿ ಮಾಡೋ ಸಂಕಲ್ಪ ಮಾಡಿದ್ದಾರಲ್ಲ ಅವ್ರಿಗ ಎರಡನೇ ದಿನ ಧನ್ಯವಾದಗಳು. ಮತ್ತು ಯೋಗೇಶ್ವರ ಅವರು ಎಲ್ಲರಿಗನ್ನ ಮುಖ್ಯವಾಗಿ ಯೋಗೇಶ್ವರ ಅವರು ಮೂರು ದಿವಸ ನಮ್ಮನ್ನ ಪರಂಧಾಮಕ್ಕೆ ಕರ್ಕೊಂಡು ಹೋದರು. ಅದಕ್ಕೋಸ್ಕರ ಅವ್ರಿಗ ಎಲ್ಲರ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಬೇಕು.
ಮೊದಲು ನನಗೂ ಏನು ಗೊತ್ತಿರಲಿಲ್ಲ, ಬಟ್ಟಿ ಅಂದ್ರೆ ಇದೇ ಫಸ್ಟ್ ನಾನು ಬಂದಿರತಕ್ಕಂಥದ್ದು. ಬಟ್ಟಿ ಅಂದ್ರೆ ಏನು, ಬೆಳಗಿನ ಸಾಯಂಕಾಲವರೆಗೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಕುತ್ಕೋಬೇಕು ಅನ್ಕೊಂಡಿದ್ವೋ ಏನೋ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಆದ್ರೆ ಒಂದ್ ದಿವಸ ಮಿಸ್ ಆಯ್ತು, ನಿನ್ನೆ ಎಲ್ಲ ನಿನ್ನೆ ಬಂದಿದ್ದೆ, ಮೊನ್ನೆ ಬರಲಿಲ್ಲ. ಬಟ್ ಬಂದಾಗ್ಲಿಂದನೂ ಒಂದೇ ಖುಷಿಯಲ್ಲಿ ಇದ್ದೀವಿ ನಾವು, ಯಾಕೆಂದ್ರೆ ಎಲ್ಲವನ್ನೂ ಮರ್ತಿದ್ದೀವಿ. ಮನೆ ಕಡೆ 108 ಇರ್ತದೆ, ಏನೇನೋ ಇರ್ತದೆ, ಆಚೆ ಕಡೆ ಎಲ್ಲವನ್ನೂ ಬಿಟ್ಟು ನಮ್ಮ ಹೆಸರು ಗೊತ್ತಿಲ್ಲ ನನಗೆ ಬಂದು ಯೋಗೇಶಣ್ಣ ಅವರು ಬಂದು ನಮ್ಮ ಮನಸ್ಸನ್ನ ಹೇಗೆ ಕೇಂದ್ರೀಕರಿಸಿದ್ರು, ಒಂದೇ ಒಂದು ಬಿಂದುವಿನಲ್ಲಿ ಅಂದ್ರೆ ಒಂದೇ ಒಂದು ಜಾಗದಲ್ಲಿ ಯಾವ ರೀತಿ ಸೇರಿಸಿದ್ರು. ಅವರ ಮಾತುಗಳಷ್ಟು ಸಿಹಿಯಾಗಿತ್ತು, ಮಧುರವಾಗಿತ್ತು. ಯಾಕೆ ಅಂದ್ರೆ ನಾವು ಭಗವಂತನ ಕಡೆನೆ ಹೋಗ್ಬೇಕು ಅಂದಾಗ ಅವರು ಸೂಚಿಸಿದಂತ ಎಲ್ಲ ಮಾರ್ಗಗಳನ್ನು ನಾವು ಅನುಸರಿಸಬೇಕು. ಸುಮ್ಮನೆ ನಾವೇನೋ ಬರ್ತೀವಿ ಹೋಗ್ತೀವಿ, ತಿರ್ಗಾ ಮಾಮೂಲಿ ಮನೆಗೆ ಹೋದ್ರೆ ಮಾಮೂಲಿ ರಂಪಾಟ ರಾಮಾಯಣ ಇದ್ದೇ ಇರುತ್ತೆ ಬಿಡಿ, ಅದು ಲೌಕಿಕ ಜೀವನ. ನಾವು ಯಾವ ರೀತಿ ನಾವು ಭಗವಂತನನ್ನ ಕಡೆಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ ಅವರು. ಅದೇ ರೀತಿ ನಾವು ಹೋದಾಗ ಪಾಲಿಸ್ಬೇಕು ಅದನ್ನ, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ಎಲ್ಲವನ್ನೂ ಬಿಟ್ಟು ನಾವು ಅದನ್ನು ಪಾಲಿಸಿದಾಗ ನಾವು ನಿಜವಾಗ್ಲೂ ಖಂಡಿತ ಭಗವಂತನ ಒಂದು ಆತ್ಮ ಪರಮಾತ್ಮನ ಬಳಿಗೆ ಹೋಗ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಕಾರ್ಯಕ್ರಮ ಆಗಬೇಕು. ಪ್ರತಿ ಸಲ ತಿಂಗಳಾಗಲಿ ಅಥವಾ 2 ತಿಂಗಳಾಗಲಿ 15 ದಿವಸ ಆಗಲಿ ಇಟ್ಕೊಳ್ಳಿ, ಒಂದು 2 ದಿವಸ ಆಗಲಿ 3 ದಿವಸ ಆಗಲಿ, ಬಹಳ ಚೆನ್ನಾಗಿತ್ತು ಈ ಒಂದು ಪ್ರೋಗ್ರಾಮು. ನಾನು ಬಟ್ಟಿ ಕ್ಲಾಸ್ ಅಂದ್ರೆ ಇದೇ ಫಸ್ಟ್ ಅಟೆಂಡ್ ಮಾಡಿರೋದು, ಬಹಳ ಸಂತೋಷ ಆಯಿತು. ಅದೇ ರೀತಿ ನಡೀತಾ ಇರಲಿ ಈ ಒಂದು ನಮ್ಮ ಆಶ್ರಮ. ಲಕ್ಷ್ಮಕ್ಕ ನಮಗೆ ದಾರಿ ಕೊಟ್ಟವರು, ಅವರೇ ಆಧ್ಯಾತ್ಮಿಕ ಗುರುಗಳವರು. ನಾನು ಏನೋ ಅನ್ಕೊಂಡಿದ್ದೆ ಆಶ್ರಮ ಅಂದ್ರೆ ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ನಮ್ಮ ಮಿಸ್ಸಸ್ ಬರ್ತಾ ಇದ್ರು, ಅವರು ಒಂದು ಸುಮಾರು ಒಂದು 8 ವರ್ಷದಿಂದ ಬಂದಿದ್ದಾರೆ. ಬಟ್ ನಾನು ಬಂದರೆ ಇವಕ್ಕೆ ಈಗ 2.5 ವರ್ಷ ಆಗಿರಬೇಕು, 3 ವರ್ಷ ಆಗ್ತಾ ಬರ್ತಾ ಇದೆ. ಬಟ್ ಇಷ್ಟೊಂದು ವಿಚಾರಗಳು ಇಲ್ಲಿ ನಡೆಯುತ್ತೆ ಅಂತ ನನಗೂ ಗೊತ್ತಿಲ್ಲ, ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬಹಳ ಸಂತೋಷ ಆಯ್ತು ನನಗಂತೂ. ಅದ್ರ ಕಡೆನೇ ನನ್ನ ಗಮನ, ನಮ್ಮ ಸಾರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿತ್ತು, ಇದೇ ರೀತಿ ನಡೀಲಿ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ.
ಸದಾಕಾಲ ಜಾಸ್ತಿ ಹೊತ್ತು ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ ಅಷ್ಟೇ ಆಗ್ತಾ ಇದ್ದು, ಈಗ ಹಾಫ್ ಆನ್ ಅವರ್ ಯೋಗ ಮಾಡುವಂತ ಇದು ಕಲಿಸ್ಕೊಟ್ರು ಅಣ್ಣವರು, ಇದರಲ್ಲಿ ತುಂಬಾ ಅನುಭವ ಆಯ್ತು.
ಬಟ್ಟಿ ಅಂದ್ರೆ ಅವ್ಯಕ್ತ ಮುರಳಿ ಚೆನ್ನಾಗಿ ಅನುಭವ ಮಾಡಿಸಿ ಅದರ ಆಮೇಲೆ ಚೆನ್ನಾಗಿ ನೆನಪು ಮಾಡಿಸ್ತಾ ಇದ್ದಿದ್ದು ನಾನು ತಿಳ್ಕೊಂಡಿರುವಂತಹದ್ದು, ಅವತ್ತು ಅಟೆಂಡ್ ಮಾಡಿರುವಂತಹದ್ದು. ಆ ತರ ಈ ತರ ನಮಗೆ ಎಲ್ಲ ವಿಚಾರಗಳು ಸಹಜವಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸಿ ಅದನ್ನ ಸರಳವಾಗಿ ಬುದ್ಧಿಗೆ ನಮಗೆ ನಾಟುವಂತೆ ತಿಳಿಸಿರುವಂತಹ ಬಟ್ಟಿ ನಾನು ಎಂದೂ ನೋಡಿರಲಿಲ್ಲ. ನಗ್ನಗ್ತಾ ಇಂಥ ವಿಚಾರಗಳನ್ನು ಅಷ್ಟು ಸ್ಪಷ್ಟವಾಗಿ ಚೆನ್ನಾಗಿ ಬುದ್ಧಿನಲ್ಲಿ ಕೂತ್ಕೊಳ್ಳುವಂತ ಒಂದು ರೀತಿನಲ್ಲಿ ತಿಳಿಸಿರೋದು ಅಂತ ಯೋಗೇಶ್ವರ ಅವರು ತುಂಬಾ ನನಗೆ ಈ ತರ ಈ ಬಟ್ಟಿ ನನಗೆ ತುಂಬಾ ನನ್ನ ಮನಸ್ಸಿಗೆ ತುಂಬಾ ಆನಂದವಾಗಿ ಆಗ್ತಾ ಇದೆ. ನಾನು ಏನ್ಕೊಂಡಿದ್ದೀನಿ ಅಂದ್ರೆ ಅಣ್ಣ ಬೇರೆ ಎಲ್ಲಾದರೂ ಈ ತರ ಇದು ಬಟ್ಟಿ ಏರ್ಪಾಟ್ ಮಾಡಿದ್ರೆ ಅವರು ವಿಚಾರ ತಿಳ್ಕೊಂಡು ಹೋಗೋಣ ಅಂತಾನೂ ಅನ್ಕೊಂತಾ ಇದ್ದೀನಿ. ಮಧ್ಯೆ ಈ ತರ ಒಂದು ತಿಂಗಳಿಗೋ ಒಂದೂವರೆ ತಿಂಗಳಿಗೋ ಈ ತರ ಇಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೂ ತುಂಬಾ ಫೀಲ್ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸಹಜವಾಗಿ ಎಷ್ಟೋ ಮುರಳಿ ವಿಚಾರಗಳು, ಮುರಳಿನಲ್ಲೇ ಬೇರೆ ಏನಾದರೂ ವಿಚಾರಗಳು ಹೇಳ್ಬೋದೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಮುರಳಿನಲ್ಲೇ ಚೆನ್ನಾಗಿ ಸಾರ ತೆಗೆದು ಅದರ ಎಸೆನ್ಸ್ ಅನ್ನು ಅಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಅಣ್ಣವರು ಅಂದರೆ ನಿಜಕ್ಕೂ ಎಷ್ಟು ಸಾಧಕರಾಗಿದ್ದಾರೆ, ಎಷ್ಟು ಸಾಧನೆ ಮಾಡಿದ್ದಾರೆ ಮುರಳಿ ಅನ್ನೋದು ನನಗೆ ತುಂಬ ಇದಾಗ್ತಾ ಇದೆ. ಓಂ ಶಾಂತಿ.
ಓಂ ಶಾಂತಿ. ಅಣ್ಣವರು ಹೋದ ತಿಂಗಳು ಹಳೆ ಆಶ್ರಮದಲ್ಲಿ ಅವರ ಒಂದೆರಡು ವಚನಗಳು, ಅವರ ಒಂದು ಮಾತು ಕೇಳಿ ಅವತ್ತು ಸಂಕಲ್ಪ ಆಯಿತು. ಅವತ್ತಕ್ಕವರು ಹೇಳಿದ್ರು, ಇವರು ನೀವೆಲ್ಲ ಒಪ್ಕೊಂಡ್ರೆ, ಅಣ್ಣವರು ಹೇಳಿದ್ರು 3 ದಿವಸ ಬಟ್ಟಿ ಕಾರ್ಯಕ್ರಮ ನಿಮ್ಮ ಆಶ್ರಮದಲ್ಲಿ ನಾವು ನಡೆಸಿಕೊಡ್ತೀರಿ ಅಂತ. ಅವತ್ತೇ ನಾನು ಸಂಕಲ್ಪ ಮಾಡಿದೆ, ಅಣ್ಣವರು 3 ದಿವಸ ಬಟ್ಟಿ ಕಾರ್ಯಕ್ರಮ ನಡೆಸ್ತಾರೆ, ನಾನು 100% ಅದರಲ್ಲಿ ಫಾಲೋ ಆಗ್ತೀನಿ ಅಂತ ಅವತ್ತು ಸಂಕಲ್ಪ ಮಾಡಿದೆ, ಇವತ್ತು ಈಡೇರಿತು. ಅದೊಂದು ಅನುಭವ ಆಯಿತು. ಆಮೇಲೆ ನಾನು ತುಂಬಾ ಬ್ಯುಸಿ, ಎಲ್ಲಿ ಎಲ್ರಿಗೂ ಗೊತ್ತಿರೋಂತ ವಿಷಯ, ಆಫೀಸಲ್ಲಿ ಯಾವಾಗ ಇರಬೇಕು ನಮ್ದು ಅಂತ ಒತ್ತಡವಾದ ವೃತ್ತಿ. ಈ 3 ದಿವಸದಿಂದ ಒಂದು ಮೊಬೈಲ್ ಕೂಡ ನಾನು ರಿಸೀವ್ ಮಾಡಿಲ್ಲ, ರಿಂಗ್ಟೋನು ಬಂದಿಲ್ಲ, ಫುಲ್ ಸೈಲೆಂಟ್ ಮೊಬೈಲ್. ಆಮೇಲೆ ನನಗೆ ಈ ಬಿಸ್ನೆಸ್ ಅಲ್ಲಿ ದಿನ ತುಂಬಾ ಬಿಸ್ನೆಸ್ ಆಗೋದು, ಆದ್ರೆ ಏನ್ ಖುಷಿ ಆಗ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿದ್ದು. ನಾನು ಬಿಸ್ನೆಸ್ ಮಾಡಿ ಏನು ಇಲ್ದಿರಾ ಖುಷಿಯಾಗಿರೋದಂದ್ರೆ ಈ 3 ದಿವಸದಲ್ಲಿ ನನಗೆ ಅನುಭವ ಆಗಿದೆ. ಏನು ಇಲ್ಲದೇನು ನಾವು ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು, ಆನಂದವಾಗಿರೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ದಿನ 4 ಗಂಟೆಗೆ ಇಲ್ಲಿ ಒಂದು ಇವಾಗ ಇದುವರೆಗೂ ನಾನು 4 ಗಂಟೆಗೆ ಎಲ್ಲಿ ಹೋಗಿರ್ಲಿಲ್ಲ. 4 ಗಂಟೆಗೆ ಇದ್ದು ಶಿವಣ್ಣವ್ರು 3 ಮುಕ್ಕಾಲು ಮಿಸ್ ಕಾಲ್ ಕೊಟ್ಟಿದ ತಕ್ಷಣ ಎದ್ದು ಮುಖ ತಕೊಂಡು ರೈಟ್, ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಯೋಗ ಕ್ಲಾಸ್ಗೆ ಹೋಗಿ ಮತ್ತೆ ಮುರಳಿ ಇನ್ ಟೈಮಲ್ಲಿ ಅಟೆಂಡ್ ಮಾಡಿದಂದ್ರೆ ಇದೊಂದೇ ಪ್ರೋಗ್ರಾಮ್. ನಾನು 5 ನಿಮಿಷ ಮುಂಚಿತವಾಗಿ ಯಾವ ಪ್ರೋಗ್ರಾಮ್ ಯಾವ ಒಂದು ಕಾರ್ಯಕ್ರಮಗಳಿಗೂ ನಾನು ಹೋಗ್ತಾ ಇರಲಿಲ್ಲ. ಏನು ಇಲ್ಲದೆ, ಯಾವುದೇ ರೀತಿಯ ಒಂದು ಅಪೇಕ್ಷೆ ಇಲ್ಲದೆ ವಾರ ತುಂಬಾ ಖುಷಿಯಾಗಿದ್ದೀನಿ. ಇದು ಹಿಂಗೆ ಮುಂದುವರಿಸ್ಕೊಳ್ಬೇಕು. ಆಮೇಲೆ ಈ ಒಂದು ಬಟ್ಟಿ ಕಾರ್ಯಕ್ರಮ 3 ತಿಂಗಳು ಇಲ್ಲವೋ 2 ತಿಂಗಳಿಗೊಂದ್ಸಾರಿ ನಡೀತಾ ಇದ್ರೆ ನಮಗೆ ಬ್ಯಾಟ್ರಿ ವೀಕ್ ಆಗ್ತಾ ಇರುತ್ತೆ. ಈ ಬಟ್ಟಿ ಕಾರ್ಯಕ್ರಮದಿಂದ ರೀಚಾರ್ಜ್ ಆಗುತ್ತೆ. ಅದರಿಂದ ಬಟ್ಟಿ ಕಾರ್ಯಕ್ರಮ 2 ಅಥವಾ 3 ತಿಂಗಳಲ್ಲಿ ಅಕ್ಕವರ ಒಂದು ಅನುಗ್ರಹ ಅಣ್ಣವರು ನನಗೆ ನಡೆಸಿಕೊಡ್ಬೇಕು. 3 ದಿವಸ ಇಟ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ನಾವು 1 ದಿವಸ ಅರ್ಧ ದಿವಸದಲ್ಲಿ ಕಲಿಯೋದರಲ್ಲಿ ಆಗೋದಿಲ್ಲ, ಕಷ್ಟ ಆಗುತ್ತೆ. 1 ದಿವಸ ಅರ್ಧ ದಿವಸದಲ್ಲಿ ಆಗಲ್ಲ, ಅಟ್ಲೀಸ್ಟ್ 3 ದಿವಸ ಈ ಬಟ್ಟಿ ಕಾರ್ಯಕ್ರಮ ಬೇಕು. ಈಗ ಇದರಲ್ಲಿ ಏನು ಚೇಂಜಸ್ ಏನು ಮಾಡೋದೇನು ಅಷ್ಟೊಂದು ಸಮಂಜಸ ಇಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಬಾಬಾ.
ಓಂ ಶಾಂತಿ. ನಾನು ಅನಿವಾರ್ಯ ಕಾರಣಗಳಿಂದ ಮೊನ್ನೆ ನಿನ್ನೆ 1 ಗಂಟೆ ಮಾತ್ರ ಬರೋಕ್ಕೆ ಸಾಧ್ಯ ಆಯಿತು. ಆದರೂ ನಿನ್ನೆ ಸಾಕ್ಷಾತ್ಕಾರ ಮೂರ್ತಿಗಳು, ಸಫಲತಾ ಮೂರ್ತಿ ಮತ್ತು ಸಾಕ್ಷಾತ್ಕಾರ ಮೂರ್ತಿ ಅನ್ನೋ ವಿಚಾರ, ಅದರಲ್ಲಿ ನನಗೆ ಅನುಭವ ಆಯಿತು. ನಾನು 6 ವರ್ಷ ಆಯಿತು ಬಂದು. ಪ್ರಾರಂಭದಲ್ಲಿ ನನಗೆ ತುಂಬ ವಿಸ್ಮೃತಿ ಇತ್ತು. ಆ ವಿಸ್ಮೃತಿ ಅನ್ನೋದು ಗೊತ್ತಿರಲ್ಲ ನನಗೆ. ಆ ಮುರಳಿ ಕ್ಲಾಸ್ ಕೇಳ್ತಾ ನನಗೆ ಆ ವಿಸ್ಮೃತಿ, ಓ ನನ್ನಲ್ಲಿ ವಿಸ್ಮೃತಿ ಇದೆ ಅನ್ನೋದು ಗೊತ್ತಾಯಿತು. ಆಮೇಲೆ ಹಿಂದಿನ ಪೂರ್ವಜನ್ಮಗಳಲ್ಲಿ ಅನೇಕ ಲೆಕ್ಕಾಚಾರ ಮಾಡ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಯಿತು. ಆಮೇಲೆ ಅದನ್ನ ಕ್ರೋಧ ಎಲ್ಲ ಬಿಟ್ಟು ಅದನ್ನು ಯಾವ ರೀತಿ ಚಿಕ್ಕ ಮಾಡ್ಕೊಬೇಕು ಅನ್ನೋದು ಗೊತ್ತಾಯಿತು. ಅದನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದೆ. ಆಮೇಲೆ ಪ್ರಾರಂಭದಲ್ಲಿ ಕ್ಲಾಸಿಗೆ ಬರೋದಕ್ಕೆ ಕೆಲವೊಂದು ಅಡಚಣೆಗಳು ಇದ್ದವು. ಅಂತ ಪ್ರಾರಂಭ ಅಂದರೆ ಒಂದು ವರ್ಷ ಒಂದು ಅದ ಹೇಳ್ಬಿಡ್ತೀನಿ, ಅದು ಬಂದ್ಬಿಡ್ತೀನಿ. ಅದಕ್ಕೆ ಆ ಬ್ಯಾಕ್ಗ್ರೌಂಡ್ ತಗೊಂಡು ಇದು ಬಂದ್ ಅದೇ ಆ ಟೈಮಲ್ಲಿ ನನಗೆ
ಅಂತೆ ಪ್ರಪ್ರಥಮವಾಗಿ ಬಾಬಾದಾದಾರವರಿಗೆ, ಅಣ್ಣ ಅವರಿಗೆ, ಅಕ್ಕ ಅವರಿಗೆ ಥ್ಯಾಂಕ್ಸ್. ಒಳ್ಳೆ ಕಾರ್ಯಕ್ರಮ ಏರ್ಪಡಿಸಿ ನಮ್ಮನ್ನೆಲ್ಲ ಯೋಗದ ಬಟ್ಟಿಯಿಂದ ಗಟ್ಟಿ ಮಾಡಿದ್ದಾರೆ. ಬಾಬಾರವರ ಒಂದು ಸಂಕಲ್ಪ
ನಮಗೆ ಬಾಬಾರವ್ರನ್ನ ಯಾವಾಗೂ ಕೇಳ್ತಾ ಇದ್ದೆ, ಬಟ್ಟಿ ನಾಲ್ಕೈದು ಬಟ್ಟಿ ಅಟೆಂಡ್ ಮಾಡಿದ್ದೆ, ನಮ್ಮ ಹೊಸಕೋಟೆಯಲ್ಲಿ ಈ ಒಂದು ಹೊಸ ಆಶ್ರಮದಲ್ಲಿ ಯಾವಾಗಪ್ಪ ಬಟ್ಟಿ ನಡೆಯೋದು, ಯಾವಾಗಪ್ಪ ಬಟ್ಟಿ ನಡೆಯೋದು ಅಂತ ಇದ್ದೆ. ಅದನ್ನ ಬಾಪ್ದಾದಾರವರು ಸಫಲ ಮಾಡಿದ್ರು. ಅದರಿಂದ ಇನ್ನೊಮ್ಮೆ ಬಾಪ್ದಾದಾರವ್ರಿಗೆ ನಾನು ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಿನ್ನೆ ಅಣ್ಣವರು ಫಸ್ಟ್ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡಿ ನಮಗೆ ಬಂಧನದ ಅಗ್ಗಗಳಿಂದ ಬಿಡಿಸಿ ಧ್ವಜದಂತೆ ಹಾರಾಡುವಂತಹವರನ್ನಾಗಿ ಮಾಡಿದ್ದಾರೆ. ಅದರಿಂದ ಬಹಳ 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 ಧನ್ಯವಾದಗಳು. ಆಮೇಲೆ 5000 ವರ್ಷಗಳ ಕೆಸರನ್ನು ಮೆತ್ತುಕೊಂಡಿರುವ ನಮ್ಮನ್ನ ಬಾಪ್ದಾದಾರವರು ಎಂದೂ ನಮ್ಮ ಕೆಸರನ್ನು ನೋಡಲಿಲ್ಲ, ನಮ್ಮನ್ನ ಮೀಟೆ ಬಚ್ಚೆ ಅಂತ ಕರೆದು ನಮ್ಮನ್ನು ಮುದ್ದು ಮಾಡಿದ್ರು ಅನ್ನೋ ವಿಷಯವನ್ನ ಬಹಳ ಬಹಳ ವಿಸ್ತಾರವಾಗಿ ಸೊಗಸಾಗಿ ಅಣ್ಣವರು ನಮಗೆ ತಿಳಿಸಿದ್ರು. ಭಾರಿ ಸಂತೋಷ, ಹೇಳೋದಕ್ಕೆ ತುಂಬಾ ಇದೆ, ಆದರೆ ಸಮಯಕ್ಕೆ ಸಾಕು ಅಂತ ನಿಲ್ಲಿಸ್ತಾ ಇದ್ರೆ ಓಂ ಶಾಂತಿ.
ಓಂ ಶಾಂತಿ. ಅಣ್ಣವರು ಬಹಳ ವಿಶೇಷವಾಗಿ ಎಲ್ಲರ ಮನಸ್ಸನ್ನು ಕೂಡ ಎಲ್ಲಿ ಕರ್ಕೊಂಡೋದ್ರು, ಮನ್ಮನಾಭವ ಸ್ಥಿತಿಯಲ್ಲಿ. ಇದರಿಂದ ಎರಡು ಅರ್ಥ ಆಗುತ್ತೆ, ಅವರು ತುಂಬಾ ವಿಚಾರ ಸಾಗರ ಮಂಥನ ಮಾಡ್ತಿದ್ದಾರೆ, ಜೊತೆ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಆತ್ಮಗಳಿಗೂ ಕೂಡ ಮಜ್ಜಿಗೆಯಿಂದ ತುಪ್ಪ ಮಾಡಿ ಉಣಿಸ್ತಾ ಇದ್ದಾರೆ ಅಲ್ವಾ. ಈಗ ಅವರೇನು ಹೇಳಿದ್ರು, ನಾಟಕನ ಸಾಕ್ಷಿಯಾಗಿ ನೋಡಿ, ಮತ್ತೆ ಇನ್ನೊಂದೇನು ಹೇಳಿದ್ರು ವಿಶೇಷವಾಗಿ ಅವರು, ಎಲ್ಲ ಮಾತಲ್ಲೂ ಕೂಡ ಬಾಬನಿಗೆ ಸಮರ್ಪಣೆ ಮಾಡಿ. ನಾನು ಅಬ್ಸರ್ವ್ ಮಾಡಿರೋದು ಇವತ್ತಿನ ಬಟ್ಟೆಯಲ್ಲಿ ಈ ಒಂದು ಫುಲ್ ಸೆಷನ್ ಅಲ್ಲಿ ಅವರು ಜಾಸ್ತಿ ಬಾಬನಿಗೆ ಸರೆಂಡರ್ ಆಗಿ ಕ್ಲಾಸ್ ಮಾಡ್ತಾರೆ, ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದಕ್ಕಾಗಿ ಬಾಬಾ ಅವರನ್ನ ನಿಮಿತ್ತ ಮಾಡಿಕೊಂಡು ಎಲ್ಲ ಮಾಡಿಸ್ತಾ ಇದ್ದಾರೆ. ಓಕೆನಾ. ಎರಡನೇದು, ನಿಮಗೇನ್ ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವರು ಅವರ ಬುದ್ಧಿಯನ್ನ ಮನಸ್ಸನ್ನ ಎರಡನ್ನು ಕೂಡ ಯಾರಿಗೆ ಕೊಟ್ಟಿದ್ದಾರೆ, ಬಾಬನ ಕೊಟ್ಟಿದ್ದಾರೆ. ಅದಕ್ಕೆ ಬಾಬಾ ಏನ್ ಮಾಡ್ತಿದ್ದಾರೆ, ಅವರನ್ನ ಮಾಧ್ಯಮ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಅನುಭೂತಿ ಮಾಡಿಸ್ತಿದ್ದಾರೆ. ಅವರು ಒಂದು ಒಳ್ಳೆ ಎಕ್ಸಾಂಪಲ್ ಅನ್ನ ಕೊಟ್ರಲ್ವ, ಅಗರಬತ್ತಿ ಎಕ್ಸಾಂಪಲ್, ಬಹಳ ಸುಂದರವಾದಂತಹ ಎಕ್ಸಾಂಪಲ್. ಆ ಒಂದು ಅಗರಬತ್ತಿಯನ್ನ ಅರ್ಥ ಮಾಡಿಕೊಂಡ್ರೆ ಸಾಕು, ನಾವೆಲ್ಲೇ ಇದ್ರೂ ವಾಯುಮಂಡಲ ಮತ್ತು ವಾತಾವರಣದಲ್ಲಿ ನಮ್ಮ ಸುಗಂಧವನ್ನ ನಾವು ಹರಡಿಸ್ಬೋದು. ಇವತ್ ಬಟ್ಟಿ ಮಾಡಿಸಿದ್ರೆ ಅಣ್ಣವರು ಮುಗ್ದೋಯ್ತು ಅಂದ್ರೆ ಅದಕ್ಕೆ ಫಲ ಇಲ್ಲ, ಏನಂತೀರ ಅಣ್ಣವ್ರೆ, ಏನಂತೀರ? ಆದ್ರೆ ಈ ಬಟ್ಟಿ ಇಷ್ಟು ಗಟ್ಟಿ ಆಗ್ಬೇಕು, ಇನ್ನು 10 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, 30 ವರ್ಷ ಆಗ್ಲಿ, ನಿಮ್ ಸ್ಥಿತಿ ಚೇಂಜ್ ಆಗ್ಬಾರ್ದು. ಆ ರೀತಿ ಮಾಡ್ಕೋಬೇಕು ಅಂತ ನಾನು ಇಷ್ಟಪಡ್ತೇನೆ. ಬಹಳ ಸುಂದರವಾಗಿ ಹೇಳ್ತಕ್ಕಂತಹದ್ದು ಲೈವ್ ಎಕ್ಸಾಂಪಲ್. ನಾನು ಅದನ್ನೇ ಅನ್ಕೊಂಡೆ, ಶುಗರ್ ಕೋಟೆಡ್ ಪಿಲ್ಸ್ ಬಹಳ ಚೆನ್ನಾಗಿ ಎಲ್ಲರಿಗೂ ಕೂಡ ಉಣಿಸ್ತಾರೆ. ಯಾಕಂದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಅನ್ನು ಕೊಟ್ಟಾಗ ನಮ್ ಬುದ್ಧಿ ಮನಸ್ಸು ಬೇರೆ ಕಡೆ ಹೋಗಕ್ ಸಾಧ್ಯ ಇಲ್ಲ. ನಾವು ಯಾವುದೋ ಇಲ್ಲದೇ ಇರೋದನ್ನ ಹೇಳಿದಾಗ ಬೋರ್ ಆಗುತ್ತೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಾ 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 ಆ ಧಾರಣೆ ಮಾಡಿಸಿದಾರಲ್ವಾ, ಆ ವಿಶೇಷತೆ ಬಹಳ ಇಷ್ಟ ಆಯ್ತು, ನಾನು ಕೂಡ ಕಲಿಯೋದಿಕ್ಕೆ ಅವಕಾಶ ಆಯ್ತು. ಲಕ್ಷ್ಮಿಯಕ್ಕರು ಹೇಳಿದ್ರು ನೀ ಬನ್ನಿ, ನಿಮಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ನನಗೆ ಇಷ್ಟ, ನನ್ ಬರೀ ಕಲಿಸೋದೇ ಇಷ್ಟ ಇಲ್ಲ, ಕಲಿಬೇಕು ಅನ್ನೋದು ನನಗೂ ಇಷ್ಟ. ಯಾಕಂದ್ರೆ ನಾಲೆಜ್ ಈಸ್ ಓಷನ್, ಬಟ್ ನಮಗ್ ಗೊತ್ತಿರೋದು ಡ್ರಾಪ್, ನಾವೊಂದು ಬಿಂದು. ಆ ಓಷನ್ ನ ನಾವು ಎಷ್ಟು ಅಂತ ಲೆಕ್ಕ ಮಾಡಕ್ಕಾಗಲ್ಲ. ಸೊ ನಾನು ಕೂಡ ಅವರಿಂದ ಸಾಕಷ್ಟು ಕಲ್ತಿದ್ದೇನೆ. ಯಾಕಂದ್ರೆ ನಾನು ಈ ದಿನ ಸ್ಪೆಷಲೈಸ್ಡ್ ಥಿಂಗ್ಸ್ ಕಲ್ತಿದ್ದೇನೆ, ಅದನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಷ್ಟಪಡ್ತೇನೆ. ಆಕ್ಚುಲ್ ಆಗಿ ನನ್ಗೆ ಇವತ್ತು ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಆದ್ರೆ ನಾನು ಅದನ್ನ ಪೋಸ್ಟ್ಪೋನ್ ಮಾಡಿದೆ. ನಾನು ಏನಾದರೂ ಆಗ್ಲಿ ಇವತ್ತು ಬಂದು ಹೊಸದನ್ನು ಕಲಿಬೇಕು ಅಂತ ನನಗದ್ ಲಾಭ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಅಕ್ಕವರೆಗೂ ಶಾಂತಿ.
ಶಾಂತಿ. ನಾ ಅಟೆಂಡ್ ಮಾಡಿದ್ದು ಅಂತಂದ್ರೆ ನಿನ್ನೆ ಈವ್ನಿಂಗ್ 1 ಅವರ್ ಪ್ಲಸ್ ಇವತ್ತು. ಇದರಲ್ಲಿ ಬಹಳ ಇಷ್ಟ ಆಗಿರ್ತಕ್ಕಂಥ ಟಾಪಿಕ್ ಅಂತಂದ್ರೆ ಬಾಬಲ್ಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳ್ಬೋದು ಅಂತ. ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು ಅಂದ್ರೆ ಪ್ರತಿ ಒಂದು ಟಾಪಿಕ್ಗೂ ಥ್ಯಾಂಕ್ಸ್. ಬಾಬನ್ ಗೊತ್ತು ನಮ್ಗೇನ್ ಮಾಡ್ಬೇಕು ಅಂತ. ಸೊ ನಮ್ಗೇನೇನ್ ಮಾಡ್ಬೇಕು ಮತ್ತೆ ನಾವು ಬಾಬನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಟಾಪಿಕ್ ಬಹಳ ಇಷ್ಟ ಆಯ್ತು. ಸೊ ಅದರಿಂದ ನನಗೆ ಬಹಳನೂ ಖುಷಿ ಆಯ್ತು. ಸೊ ಓಕೆ, ಥ್ಯಾಂಕ್ ಯು. ಓಂ ಶಾಂತಿ.
ಓಂ ಶಾಂತಿ. ನಾನು 3 ದಿನ ಬಟ್ಟಿ ಅಟೆಂಡ್ ಮಾಡಿದೆ, ಬಾಬಾ ಮಾಡಿಸಿದ್ರು. ಮತ್ತೆ ಮೊದಲನೇ ದಿನ ಬರೋ ಅಂತ ಇದಿರಲಿಲ್ಲ, ಏನೋ ಬೇರೆ ಫಂಕ್ಷನ್ ಇತ್ತು. ಬಟ್ ಬಾಬಾಗೆ ಹೇಳಿದೆ, ಬಾಬಾ ನೀನೇ ಅಟೆಂಡ್ ಮಾಡಿಸ್ಬೇಕಷ್ಟೇ ಅಂತ ಹೇಳಿ. ಬಾಬಾ ಅದು ತುಂಬ ಹೋಗಲೇಬೇಕಾಗಿದ್ದ ಇದ್ದಿತ್ತು, ಹೇಗೋ ಗೊತ್ತಿಲ್ಲ ಅದು ಏನಾಯ್ತು, ಕಲ್ಯಾಣ ಆಯ್ತು ಅಂತ ಖುಷಿ ಆಯ್ತು. ಮನೆಯಲ್ಲೇನೋ ಇದು ಮಾಡಿದ್ರು ಅಲ್ಲಿ ಹೋಗ್ಬೇಕಾಗಿತ್ತು ಅಂತ, ಆದರೆ ಬಾಬಾ ಇಲ್ಲಿಗೆ ಅಟೆಂಡ್ ಮಾಡಿಸಿದ್ರು. ಆದರೆ ಈ ಬಟ್ಟಿಯಲ್ಲಿ ಮೊದಲು ತಂದೆಯನ್ನ ಬಾಬಾನ ನೆನಪು ಮಾಡಬೇಕು ನೆನಪು ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ನೆನಪು ಮಾಡ್ತಾ ಮಾಡ್ತಾ ಆಮೇಲೆ ಮಂಜು ಅಣ್ಣ ಅವರು ಒಂದು ಹೇಳಿದ್ರು, ನೀವು ಈ ನೆನಪು ಮಾಡ್ತಾ ಇದ್ದಾಗ ನೀವು ಎಲ್ಲಿ ಮರೀತೀರಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿಂದ ಹೌದು, ನೆನಪು ಮಾಡ್ತಾ ಇದೀವಲ್ಲ, ಈಗ ಬಾಬಾನ ಎಲ್ಲಿ ಮರೀತಾ ಇದ್ದೀವಿ ಅನ್ನೋ ಚೆಕ್ ಮಾಡ್ಕೋಬೇಕು ಅಂತ ಅದ್ರ ಕಡೆ. ಅದಕ್ಕೆ ಬಾಬಾ ಹೇಳ್ತಾ ಇರ್ತಾರೆ, ನೀವು ಯಾವುದೊಂದನ್ನ ಕೇಳ್ತಿರೋ, ಬಾಬಾ ಹೇಳಿದ್ದನ್ನ ಏನ್ ಕೇಳ್ತಿರೋ ಅಲ್ಲೇ ತಕ್ಷಣನೇ ಧಾರಣೆ ಮಾಡ್ಕೋಬಿಡ್ಬೇಕು. ನಾಳೆ ಅಥವಾ ಇನ್ನೊಂದು ಕ್ಷಣ ಅಣ್ಣವ್ರು ಹೇಳಿದ್ರು ಮತ್ತೆ ಕ್ಷಣ ಅನ್ನೋದಿಲ್ಲ, ಆ ಕ್ಷಣನೇ ಧಾರಣೆ ಮಾಡ್ಕೋಬಿಡ್ಬೇಕು ಅಂತ. ನಿನ್ನೆ ಸಾಯಂಕಾಲದವರೆಗೂ ಕ್ಲಾಸ್ ಕೇಳ್ತದೆ, ಆದ್ರೆ ಒಂದು ಕ್ಲಾಸ್ ಬಂತು ಮನಸ್ಸು ಮತ್ತೆ ಬುದ್ಧಿ ಅಂತ. ಪರಮಾತ್ಮ ಎಲ್ಲೋ ಬೇರೆ ಕಡೆ ಇದ್ದಾರೆ, ಅಲ್ಲಿ ನಾನು ಹೋಗ್ಬೇಕಾಗತ್ತೆ, ಅಥವಾ ಬಾಬಾನ ಮತ್ತೆ ಅಕ್ಕವರು ಹೇಳ್ಕೊಟ್ಟಿದ್ದು ಬ್ರುಕಟಿಯಲ್ಲಿ, ಬಾಬಾ ನಿಮ್ ಜೊತೆ ಯಾವಾಗ್ಲೂ ನೀವೇ ಹೋಗೋದಲ್ಲ, ನಿಮ್ ಜೊತೆಯಲ್ಲೇ ಬಾಬಾನ ಕೂರಿಸ್ಕೋಬೇಕು ನಿಮ್ ಸಿಂಹಾಸನದಲ್ಲಿ ಅಂತ ಹೇಳ್ತಾ ಇದ್ರು. ನಾನು ಬಾಬಾ ಅವರು ಹೇಳಿರೋ ಅಂತ ಬುಕ್ಸ್ ಎಲ್ಲ ಅಲ್ಲಿ ನೋಡಿದ್ದೆ ಹೇಳಿದೆ. ಆದ್ರೆ ಅಲ್ಲಿ ಅಷ್ಟು ನಮ್ಗೆ ಒಂದ್ಸರಿ ಸದಾ ಸದಾ ಆಗ್ತಾ ಇರಲಿಲ್ಲ. ಆದ್ರೆ ನಿನ್ನೆ ಮನಸ್ಸು ಬುದ್ಧಿಯಲ್ಲಿ ಹೇಳಿದಾಗ ಅಣ್ಣ ಹೇಳಿದ್ರು, ಬುದ್ಧಿಯಲ್ಲಿ ಬಾಬಾನ ಕೂರಿಸ್ಕೊಳ್ಳಿ, ಮನಸ್ಸು ನೀ ಕೂತ್ಕೊಳ್ಳಿ ಅಂತ. ಇಲ್ಲಿ ಏನಾಯ್ತು ಅಂದ್ರೆ, ಬುದ್ಧಿಯಲ್ಲಿ ಯಾವಾಗ ಹೇರ್ತಾ ಹೋಗ್ತಾ ಇದ್ರು ಅಲ್ಲೇ ಸ್ಟಾರ್ಟ್ ಆಯ್ತು. ಹೇಳ್ತಾ ಇರೋದು ಯಾರು? ಬಾಬಾ. ಇಲ್ಲಿಂದ ಹೊರಡೋದು ಯಾರು? ಬಾಬಾ. ಮನೆ ರೂಟ್ ಎಲ್ಲ ತೋರಿಸ್ಕೊಂಡು ಹೋದೆ ಅಷ್ಟೇ ಬಾಬಾ ಜೊತೆ. ಅದು ಆಟೋಮೆಟಿಕ್ಲಿ ಬಾಬಾ ಜೊತೆ ಹೇಗೆ ಕಂಬೈನ್ ಆಗೋಯ್ತು ಅಂತ ಹೇಳಿದ್ರೆ, ಇಲ್ಲಿ ಸಹಜ 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 ಅನ್ನೋದು ತುಂಬಾ ಅನುಭವ ಆಗ್ತಾ ಹೋಯ್ತು. ಅಲ್ಲಿ ಬೆಳಗ್ಗೆ ಎದ್ದೇಳ ತಕ್ಷಣ ಅಲ್ಲಿ ಬಾಬಾನೇ ಹೆದಳ್ತಾ ಇರೋದು, ಬಾಬಾ ಜೊತೆ ನಾನಿದ್ದೀನಿ, ಥ್ಯಾಂಕ್ ಯು ಬಾಬಾ ಅಷ್ಟೇ. ಈ ರೀತಿ ಅಮೃತ ವೇಳೆಯಲ್ಲಿ ಎದ್ದೇಳ್ಮೇಲೆ ಏನ್ ಅಣ್ಣವರು ಅದನ್ನ ಹೇಳ್ಕೊಟ್ರು, ಅದು ಬುದ್ಧಿಯಿಂದ ಬಾಬಾ ಮಾಡ್ತಾ ಹೋಗ್ತಾ ಇದ್ರು. ನನಗೆ ಅನಿಸ್ತಾ ಇದೆಯಲ್ಲ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಹೇಳೋದೇ ಬೇಕಾಗಿಲ್ಲ, ಬಾಬಾ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗನ್ನಿಸ್ತು, ಓ ನಾನ್ ಸಾಕ್ಷಿ ಸ್ಥಿತಿ, ನಾನ್ ಕೇಳ್ತಾ ಇದ್ದೆ ಸಾಕ್ಷಿ ಸ್ಥಿತಿ ಅಂತ. ಆದ್ರೆ ಇಲ್ಲಿ ಅದಕ್ಕೂ ಕೂಡ ಬಾಬಾ ಅವರು ಉತ್ತರ ಕೊಟ್ಬಿಟ್ರು, ಹೌದು ಅದೇ ಸಾಕ್ಷಿ ಸ್ಥಿತಿ, ಇಲ್ಲಿ ನೀನೇನು ಮಾಡಬೇಕಾಗಿಲ್ಲ, ನೀನು ಬರೀ ಅಲ್ಲಿ ನೀನು ಅಲ್ಲಿ ಜೊತೆಯಲ್ಲಿ ಇದ್ರೆ ಸಾಕು, ನೀನ್ ಚೈತನ್ಯ ಮೂರ್ತಿ ಅಷ್ಟೇ, ನೀನು ಎಲ್ಲ ಬಾಬಾ ಮಾಡ್ಕೊಂಡು ಹೋಗ್ತಾರೆ, ಇಲ್ಲಿ ನಾನ್ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಇದು ಅಷ್ಟು ಅನುಭವ ಆಗ್ತಾ ಇದೆ ಇಲ್ಲಿ. ಈ ಬಟ್ಟೆ ಅನ್ನೋದು ಪರಮಾತ್ಮನೇ ನನ್ನಲ್ಲಿ ನೆಲೆಸ್ಬಿಟ್ಟಿದ್ದಾರೆ. ಏನ್ ಇಲ್ಲಿ ಮಾತಾಡ್ತಾ ಇರೋದು ಬಾಬಾನೇ ಅಷ್ಟೇ, ಇಲ್ಲಿ ನಾನು ಅದನ್ನ ಅನುಭವ ಮಾಡ್ತಾ ಇದ್ದೀನಿ, ಆ ಖುಷಿನ ಅನುಭವ ಮಾಡ್ತಾ ಇದ್ದೀನಿ ಅಷ್ಟೇ. ಓಂ ಶಾಂತಿ.
ಶಿವ ಬಾಬಾ ನನ್ನ ಕೈಯೇ ನಿಂದಿಗೂ ಬಿಡದಿರು, ದಾರಿ ತೋರಿದ ಶಿವ ಬಾಬಾ ನನ್ನ ಕೈಯೇ ನಿಂದಿಗೂ ಬಿಡದಿರು, ಕಲ್ಪ ಕಲ್ಪಕ್ಕೂ ಜೊತೆಯಾಗಿ ನಿನ್ನೊಡನೆ ಶಿವ ಬಾಬಾ ನನ್ನ ಕೈಯ ನಿಂದಿಗೂ ಬಿಡದಿರು. ಕೈಯ ನಿಂದಿಗೂ ಬಿಡದಿರು. ನನ್ನ ಕೈಯ ನಿಂದಿಗೂ ಬಿಡದಿರು. ಕಲ್ಪ ಕಲ್ಪ ಜೊತೆಯಾಗಿ ನಿನ್ನೊಡನೆ ನಡೆಯುವೆನು ನಾ. ದಾರಿ ತೋರಿದ ಶಿವ ಬಾಬಾ ನನ್ನ ಕೈಯ ನಿಂದಿಗೂ ಬಿಡದಿರು.